ശ്രീഗുരുഭ്യോ നമ ഹരി ഓം. ഹയഗ്രീവം ചിദാനന്ദ വിഗ്രഹം സദനുഗ്രഹം ദശഗ്രീവച്ഛുദം ശാപാന് മണിഗ്രീവ വിമോചനം സ്വനാമഗ്രഹണാദേവ നിരസ്തഗ്രഹ വിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം സ്വാന്തസ്ഥാനന്ദശയ്യായ പൂർണജ്ഞാനദധാരണസേ ഉത്തുംഗവക്തരംഗായ മധ്വദുഗ്ധാബ്ധയേ നമഃ. ഗുരുമതില ഗുണജ്ഞം സദ്ഗുണൈകാധിവാസം ക്ഷമതമപരനിഷ്ഠം സത്വനിഷ്ഠം വരിഷ്ഠം സകലഭുജനഭീഷ്ടം നിത്യനിർഘോതകഷ്ടം ഹയമുഖപദനിഷ്ടം അഹം ഭജന്തു പ്രപന്നാഃ പൂജ്യായ രാഘവേന്ദ്രായ സത്യധർമ്മരതായ ച ധൃതാം കർമ്മവൃക്ഷായ നമതാം കാമധേനവേ. അപാദമോളിപര്യന്തം ഗുരുനാമ കൃതി സ്മരേത് തേന വിഘ്നാഃ പ്രണശ്യന്തി സിദ്ധ്യന്തി ച മനോരഥാഃ. ശ്രീഗുരുഭ്യോ നമഃ. ഹരിഃ ഓം. ഓം ജന്മാദ്യസ്യ ത്വന്മജാവിധർദ്ദശ്ചാർത്ഥേഷ്വഭിഘ്നസ്വരാട് തേനേ ബ്രഹ്മഹൃദായ ആദികവയേ മുഹ്യന്തിയം സൂരയഃ തേജോ വാരിമുദാം നഥാ വിനിമയോ യദ്വത്സി സർഗോം നഥാ ധാമ്നാ സ്വേന സദാ നിരക്തകുഹകം സത്യം പരം ധീമഹി. ശ്രീഗുരുഭ്യോ നമഃ. ഹരിഃ ഓം. ജരാസന്ധ കൃഷ്ണന മേലെ ചിത്തിനിന്ന ഗാഡിക തന്നിട്ട രാത്രിയല്ലി ബന്ധു അവനു സുത്തു ഡേരെ ഹാക്കി മലഗിലാക കൃഷ്ണ ബെളകിന ജാവ ഹോകി മൂന്ന് ഭാഗത്തിന് മൂന്ന് രീതിയിലും അവനു കബളിച്ചു എല്ലാ സൈന്യവന സംഹാര മാറി അവന സമ്പത്തെല്ല തകൊണ്ട അവനു കെല രാജരിന് ഓടി ഹോക്താന് അന്ത മാഗധ ചോഴിതപുരക്ക് ബർത്താന് ബാണാസുരനത്ര ബർത്താന്. ബാണാസുര ഈ ജരാസന്ധനിക തുമ്പ സ്നേഹിത അവന ഹത്തര ബർത്താരാജന്യ മണ്ഡല ഈ ജരാസന്ധ ഒബ്ബനേ അല്ല മിത്ത രാജരില്ല കൂടിക്കൊണ്ട് അല്ലെ ബന്ധതന്നു കേളി ಬಾಣ ತುಂಬಾ ಒಳ್ಳೆ ಸತ್ಕಾರವನ್ನು ಮಾಡ್ತಾ ಇದ್ದಾನೆ ಆ ಜರಾಸಂಧನಿಗೆ. ಅವರಿಗೆ ಒಳ್ಳೆ ಸ್ನಾನ ಇತ್ಯಾದಿಗಳೆಲ್ಲವನ್ನ ಮಾಡಿಸಿ ಭೋಜನ ಸ್ನಾನ ಶಯನ ಗಂಧ ತಾಂಬೂಲ ಪೂರ್ವಕೈ ಸ್ನಾನ ಗಂಧ ಮೊದಲಾದ್ದು ಮತ್ತು ಭೋಜನಾದಿಗಳನ್ನು ಚೆನ್ನಾಗಿ ಅವರಿಗೆ ಕೊಟ್ಟು ತದನಂತರ ಅವರಿಗೆಲ್ಲ ಏನೇನು ಬೇಕು ಎಲ್ಲವನ್ನ ಕೊಟ್ಟನಂತೆ. ಕೊನೆ ಹೇಳ್ತಾರೆ ತಮ್ ಭುಕ್ತವಂತಂ ವಿಶ್ರಾಂತಂ ದೃಷ್ಟ ದರ್ಶನ ಕೌತುಕಂ ಅಂತ ಹೇಳ್ತಾರೆ. ಅಂದ್ರೆ ಆ ಬಾಣನಂತೆ ಎಂಥ ಸಂಪತ್ತಿತ್ತು, ಎಂಥ ವಿಶೇಷ ವಿಚಿತ್ರವಾದ ವಸ್ತುಗಳಿದ್ವು ಅಂದ್ರೆ ಅದನ್ನು ನೋಡಿದ ಜರಾಸಂಧ ಆ ನೋಡಿದ ಮೇಲೆ ಮಲಗಿದಾಗ ಕನಸಲ್ಲಿ ಅದೇ ಬಂತಂತೆ. ದೃಷ್ಟ ದರ್ಶನ ಕೌತುಕಂ ಅಂತ ಹೇಳ್ತಾರೆ. ಯಾವ ಹೊರಗೆ ಪದಾರ್ಥ ನೋಡಿದ್ದ ಅದೇ ಸ್ವಪ್ನದಲ್ಲಿ ಬಂದಿತ್ತು. ಅದನ್ನ ನೋಡಿ ಆ ಸ್ವಪ್ನದಲ್ಲೂ ಆನಂದ ಪಟ್ಟಂತ ಅವನನ್ನು ನೋಡಿ ಹೇಳ್ತಾ ಇದ್ದಾನೆ ಜರ ಬಾಣ. ಏ ಜರಾಸಂಧ, ಈ ಎಲ್ಲ ರಾಜ್ಯ ಈ ಪ್ರಜೆಗಳು ಈ ಕುದುರೆ ಆನೆ ಎಲ್ಲವೂ ಕೂಡ ಸ್ವರಧೀನ ವಿಧಂಬಿಸ್ವಂ ಹೆಚ್ಚಾನ್ಯ ವಸ್ತು ವಿದ್ಯತೆ ಏನೇನಿದೆ ನನ್ನ ಹತ್ರ ಎಲ್ಲವೂ ನಿನಗಯ್ಯ ಅಂತ ಎಲ್ಲವನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ದಾನವಾನಾಂ ಪ್ರಸಿದ್ಧಾನಾಂ ಮಾಯಾ ಸಂಗ್ರಾಮ ವೇದಿನಾಂ ಶಿಷಕಂ ಸ್ವಾತ್ಮ ಸಾಮ್ಯತಾಂ ಸಾಮ್ಯಾನಾಂ ದದೌ ಬಾಣ ಬರೆಯುತ್ತ. ಬಾಣ 300 ಜನ ದಾನವರನ್ನ ಕಳಿಸಿಕೊಡ್ತಾ ಇದ್ದಾನೆ, ಹಾಗೆ ಅನೇಕ ಕುದುರೆ ಆನೆ ಮೊದಲಾದೆಲ್ಲ ಕಳಿಸಿಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಮಂತ್ರಿಗಳಾದ ಕುಭಾಂಡ ಕುಪಕರ್ಣ ಅಂತ ಅವರಿಬ್ಬರನ್ನ ಕಳಿಸಿಕೊಡ್ತಾ ಇದ್ದಾನೆ. ಆ ಎಲ್ಲವನ್ನ ಕಟ್ಟಿಕೊಂಡು ಈ ದೈತ್ಯ ಬರ್ತಾ ಇದ್ದಾನೆ. ಕೃಷ್ಣನ ಮೇಲೆ ಪುನಃ ಕಾಡಿದು ಬರ್ತಾ ಇದ್ದಾನೆ. ಅಂತ ಕಾಲಕ್ಕೆ ಇಲ್ಲಿ ಇನ್ನೊಬ್ಬ ಬಂದ, ಯಾರು ಅಂದ್ರೆ ಕಾಲಯವನ. ಕಾಲಯವನ ಕೃಷ್ಣನ ಮೇಲೆ ಧಾಳಿಗೆ ಬರ್ತಾ ಇದ್ದಾನೆ. ಅವನಿಗೆ ಕೃಷ್ಣ ಹೇಗಿರ್ತಾನೆ ಅಂತ ಪರಿಚಯ ಆಗ್ಲಿಲ್ಲ. ಅದಕ್ಕೆ ನಾರದರೇ ಬಂದು ವಿಶೇಷವಾಗಿ ಕಾಲಯವನಿಗೆ ಕೃಷ್ಣನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಕೃಷ್ಣನ ಲಕ್ಷಣ ಎಂತಾದ್ದು ಅಂತ ನೋಡಿ, ಕೃಷ್ಣನ ಲಕ್ಷಣ ನಾರದರೇ ಪರಿಚಯ ಮಾಡಿಕೊಟ್ಟದ್ದು. ಸಜ್ಜನರಿಗೂ ಹೌದು, ದುಷ್ಟರಿಗೂ ಹೌದು. ದುಷ್ಟರಿಗೆ ಅವರ ಸಂಹಾರ ಆಗಲಿ ಅಂತ ಅವರಿಗೆ ಕೃಷ್ಣನ ಲಕ್ಷಣ ಪರಿಹಾರ ಪರಿಚಯ ಮಾಡಿಕೊಟ್ಟರೆ, ಸಜ್ಜನರಿಗೆ ಭಗವಂತನ ಚಿಂತನೆಗೆ ಅನುಕೂಲ ಆಗಲಿ ಅಂತ ಭಗವಂತನ ಲಕ್ಷಣವನ್ನ ಪರಿಚಯ ಮಾಡಿಕೊಡುವಂತಹ ಅಪರೂಪದ ಗುರುಗಳೇ ನಾರದರು. ಆ ರೀತಿಯಲ್ಲಿ ಅವರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತದನಂತರ ಕೃಷ್ಣರಾಮರು ಇನ್ನ ಅವರು ಬರುವುದರೊಳಗೆ ತಾವೊಂದು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಏನು ಮಾಡಿದ್ರು ಅಂದ್ರೆ, ಇಬ್ಬರು ಕೂಡ ಸೇರಿಕೊಂಡು ಗೋಮಂತ ಪರ್ವತಕ್ಕೆ ಹೊರಡುತ್ತಾ ಇದ್ದಾರೆ. ಗೋಮಂತ ಪರ್ವತಕ್ಕೆ ತಾವು ಹೊರಡಬೇಕು ಅಂತ ಸಂಕಲ್ಪ ಮಾಡಿ ಇಬ್ಬರೇ ಕಾಲ್ನಡಿಗೆಯಿಂದ ಹೊರಡುತ್ತಾ ಇದ್ದಾರೆ. ವಿಶೇಷವಾಗಿರುತ್ತೆ ಆ ಹೊರಡುವಾಗ ಮಧ್ಯದಲ್ಲಿ ಕ್ಷೀರ ಕೃಷ್ಣಾಜನಧರಂ ಕಮಂಡಲು ವಿರಾಜಿತಂ, ಒಳ್ಳೆಯ ಕಮಂಡಲು ಕೃಷ್ಣಾಜನಾದಿಗಳನ್ನು ಧಾರಣೆ ಮಾಡಿಕೊಂಡ ಒಬ್ಬ ಮುನಿಗಳನ್ನು ನೋಡುತ್ತಾ ಇದ್ದಾರೆ. ಅವರ ಸುತ್ತ ಶಿಷ್ಯರೆಲ್ಲ ಇದ್ದಾರೆ. ಅವರನ್ನು ನೋಡಿ ಇವರಿಬ್ಬರು ಕೂಡ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಯಾರು? ಬಲರಾಮ ಕೃಷ್ಣರು. ಯಾರವರು ಅಂದ್ರೆ ಪರಶುರಾಮ ದೇವರೇ ಆಗಿದ್ದಾರೆ. ಅವರನ್ನು ನೋಡಿ ಇವರಿಬ್ಬರು ನಮಸ್ಕಾರ ಮಾಡಿದ ಕೂಡಲೇ ಹೇಳುತ್ತಾರೆ, ನಮಸ್ತೆ ಭಾರತವ ಶ್ರೀಮನ್ ಜಾಮದರ್ಜ ಪ್ರಬೋಧನ. ಹೇ ಧ್ರುವ ಪರಶುರಾಮ ದೇವರೇ, ನೀವು ನಮಸ್ಕಾರ ಅಂತ ಹೇಳುತ್ತಾ ಇದ್ದಾರೆ. ಅವಾಗೆ ಪರಶುರಾಮ ದೇವರು ಹೇಳುತ್ತಾರೆ, ಸ್ವಾಗತಂತೆ ಶ್ರೇಷ್ಠ ಸಾಂಪ್ರದಾಯ ಮಹಾತ್ಮನೇ. ನೀನು ಮಹಾತ್ಮ ಅಂದರೆ ತನ್ನದೇ ಇನ್ನೊಂದು ರೂಪ, ಬಲರಾಮ ಜೊತೆಗೆ ಬಂದ ರೂಪವನ್ನ ಪರಶುರಾಮ ದೇವರು ಆಹ್ವಾನ ಕೊಡ್ತಾ ಇದ್ದಾರೆ, ಪರಿಚಯ ಮಾಡಿಕೊಡುತ್ತಾರೆ. ಕಾರ್ಯಾನಂ ಕಾರಣಂ ಪೂರ್ವಂ ಜಗತಾಂ ಆದಿಪುರುಷಂ, ನಮಸ್ತೆ ಪುಂಡಲೀಕಾಕ್ಷ ವಿಶ್ವಲೋಕೈಕ ಕಾರಣ. ಪರಶುರಾಮ ದೇವರು ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಪುಂಡಲೀಕಾಕ್ಷ ನಿನಗೆ ನಮಸ್ಕಾರ, ಯಾಕೆ ವಿಶ್ವಲೋಕೈಕ ಕಾರಣ, ಈ ಜಗತ್ತಿಗೆ ಏನೇನು ಕಾರಣಗಳು ಅಂತಿವೆ ಆ ಕಾರಣಗಳಿಗೂ ಕಾರಣ ನೀನೇ ಅಂತ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ, ಕಿಮರ್ಥ ಇಹಕಂ ಪ್ರಾಪ್ತೌ ಭವಂತೌ ವಿಶ್ವವಂದಿತೌ, ಜಗತ್ತೇ ನಮಸ್ಕಾರ ಮಾಡತಕ್ಕಂತಹ ನೀವಿಬ್ಬರು ಇಲ್ಲಿಗೆ ಬಂದಿದ್ದೀರಾ ಅಂದಾಗ, ಗೋಮಂತಂ ದತ್ತಮಿಚ್ಛಾವಹ, ನಾವು ಒಳ್ಳೆ ಒಂದು ದುರ್ಗವನ್ನು ಕಟ್ಟಬೇಕು, ಎಲ್ಲರೂ ಈ ಜರಾಸಂಹಾರಿಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ನಾವು ಒಂದು ಒಳ್ಳೆ ಪಟ್ಟಣ ಅಲ್ಲಿ ದುರ್ಗವನ್ನ ಕಟ್ಟಬೇಕು ಅಂತ ಅಂದುಕೊಳ್ತಾ ಇದ್ದೇವೆ, ಅದಕ್ಕೆ ಗೋವಂತ ಪರ್ವತಕ್ಕೆ ಹೋಗಬೇಕು ಅಂತ ನಾವು ಅಂದುಕೊಂಡಿದ್ದೇವೆ ಅಂದಾಗ ಅವಾಗ ಹೇಳ್ತಾ ಇದ್ದಾರೆ, ಏವಮಸ್ತು ಮಹಾಬಾಹು ಗೋಮಂತಂ ಗಚ್ಚ ಸಾಗ್ರದ ತರವೀರಪುರಂ ನಾಮ ತನ್ಮೂರೇ ಗಿರಿವಾರಿದಂ, ಇದು ಹೇಳ್ತಾ ಇದ್ದಾರೆ. ಆ ಗಿರಿಯ ಪಕ್ಕದಲ್ಲೇ ತರವೀರಪುರ ಅಂದರೆ ಸುಗಾರ ವಾಸುದೇವೇನ ಪರಿಪಾಲಿತಂ ಸಯುವಾನ್ನ ಸಹಿಸ್ತಾರೆ. ಅಲ್ಲ, ಸುಗಾರ ವಾಸುದೇವ ಅವ ನಿಮ್ಮನ್ನು ನೋಡಿಕೊಳ್ಳೇ ಸಹಿಸಲಿಕ್ಕಿಲ್ಲ, ಆದ್ದರಿಂದ ಸಂಹತ್ವ ಸಮರೇ ಶೈಲಂ ಗೋಮಂತಂ ಸಾಧು ಅವಾಸ್ತ, ನೀವು ಅವನನ್ನು ಸಂಹಾರ ಮಾಡಿಯೇ ಹೋಗ್ಬೇಕಾಗುತ್ತೆ, ನಂತರ ಆ ಗೋಮಂತ ಪರ್ವತಕ್ಕೆ ಹೋಗಿ ಎಂದಾಗ ಕೃಷ್ಣ ರಾಮರಿಬ್ಬರು ಕೂಡ ನಮಸ್ಕಾರ ಮಾಡಿ ಅನುಜ್ಞೆಯನ್ನು ಪಡೆದುಕೊಂಡು ತಾವು ಹೊರಡುತ್ತಾ ಇದ್ದಾರೆ. ನೋಡಬೇಕಾಗಿದ್ದೇನು ಅಂದರೆ, ಭಗವಂತ ತನ್ನದೇ ಆದ ಎರಡೆರಡು ರೂಪಗಳಿಂದ ಆಟ ಆಡ್ತಾ ಇರುತ್ತಾನೆ, ಒಂದು ಪರಶುರಾಮ ರೂಪ ಇನ್ನೊಂದು ಕೃಷ್ಣ ರೂಪ, ಎರಡೂ ಒಂದೇ ಆಗಿದ್ದರೂ ಕೂಡ ಈ ನಮಸ್ಕಾರ ಮಾಡೋದು ಮಾಡಿಸಿಕೊಳ್ಳೋದು ಇವೆಲ್ಲ ಏನು ಅಂದರೆ ಲೋಕ ರೀತಿಯಿಂದ ಭಗವಂತ ಮಾಡುತ್ತಾ ಹೋಗ್ತಾ ಇದ್ದಾನೆ. ಹಾಗೆ ಪರಶುರಾಮ ದೇವರಿಗೆ ಪುನಃ ನಮಸ್ಕಾರ ಮಾಡಿ ಅನುಜ್ಞೆಯನ್ನು ಪಡೆದು ಇಬ್ಬರು ಕೂಡ ಗೋಮಂತ ಭವನಕ್ಕೆ ಬರ್ತಾ ಇದ್ದಾರೆ. ಬರುವಾಗ ತರವೀರ ಪುರವನ್ನ ನೋಡುತ್ತಾ ಇದ್ದಾರೆ, ವಿಶೇಷವಾಗಿ ಗೋಮಂತ ಪರ್ವತವನ್ನು ನೋಡುತ್ತಾ ಇದ್ದಾರೆ. ಆ ತರವೀರ ಪುರಕ್ಕೆ ಬರುವಾಗ ಶಂಖವನ್ನ ಪೂರ್ಣ ಮಾಡುತ್ತಾ ಇದ್ದಾನೆ ಕೃಷ್ಣ. ಆ ಶಂಖಧ್ವನಿ ಕೇಳಿ ಚಿಟ್ಟಿನಿಂದ ಹೊರಗೆ ಬರ್ತಾ ಇದ್ದಾನೆ ಸುಗಾಲ ವಾಸುದೇವ. ಯದ್ಯಪಿ ಸುಗಾಲ ವಾಸುದೇವನಿಗೂ ಕೃಷ್ಣನಿಗೂ ವೈರ ಇಲ್ಲ ಅಲ್ಲಿ, ಅದನ್ನೇ ಹರಿವಂಶದಲ್ಲಿ ಹೇಳುತ್ತಾರೆ. ಸುಗಾಲ ವಾಸುದೇವ ಬಂದು ನೀವಿಬ್ಬರು ಕೂಡ ಹೋಗ್ಲಿಕ್ಕಿಲ್ಲ ಭಗವಂತ ಪರ್ವತಕ್ಕೆ ಅಂತ ಅಡ್ಡಿ ಮಾಡ್ತಾನಲ್ಲ. ಅಡ್ಡಿ ಮಾಡಿದ್ರೆ ಸುತ್ತ ಹೇಳುತ್ತಾನೆ, ನಿನಗೂ ನಮಗೂ ವೈರ ಇಲ್ಲ, ಯಾಕೆ ಅಡ್ಡಿ ಮಾಡುತ್ತೀಯ, ನನ್ನ ಪಾಡಿಗೆ ನಾವು ಹೋಗ್ತೇವೆ ಅಂತ ಹೇಳಿದಾಗ, ಇಲ್ಲ ನಾನು ಇರೋವರೆಗೂ ನೀವು ಹೋಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ಸರಿ, ನಾವು ಹೋಗ್ಲಿಕ್ಕೆ ನೀನೇ ಅಡ್ಡಿ ಆಗೋದು, ಅದನ್ನೇ ಕತ್ತರಿಸಿ ಬಿಡುತ್ತೇವೆ ಅಂತ ಅವನನ್ನು ಸಂಹಾರ ಮಾಡಿ ತದನಂತರ ಮುಂದಕ್ಕೆ ಹೋಗ್ಲಿಕ್ಕೆ ಹೋಗ್ತಾರೆ. ಆ ಸಂಹಾರ ಕಾರ್ಯದಲ್ಲಿ ಅವನು ಕೊಂದ ಮೇಲೆ ಆ ಎಲ್ಲ ರಾಜನ ಆ ಸುಧಾರ ವಾಸುದೇವನ ಪತ್ನಿಯರು ಎಲ್ಲರೂ ಕೂಡ ಚಿಕ್ಕ ಮಗುವನ್ನ ಮೇನೆಯಲ್ಲಿ ಪಾಲಕಿಯಲ್ಲಿ ಕೂಡಿಸಿಕೊಂಡು ಬರ್ತಾರೆ. ಕೃಷ್ಣನ ಪಾದದ ಹತ್ರ ಹಾಕ್ತಾರೆ, ಇವನನ್ನು ಕೊಲ್ಲಬೇಡ, ನಮ್ಮನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ನಾನು ನಿಮ್ಮನ್ನ ಕೊಲ್ಲಕ್ಕೆ ಬಂದವನಲ್ಲ, ಆ ಸುಧಾರ ವಾಸುದೇವನೇ ನನ್ನ ಮೇಲೆ ಯುದ್ಧಕ್ಕೆ ಬಂದ, ಸತ್ಯಧರ್ಮಾನುಸಾರವನ್ನು ಕೊಲ್ಲದ್ದಾಯಿತು ಅಂತ ಹೇಳಿ ತದನಂತರ ಆ ಚಿಕ್ಕ ಮಗುವನ್ನೇ ಅಲ್ಲಿ ಪಟ್ಟಾಭಿಷೇಕವನ್ನ ಮಾಡಿ ಮಗುವಿಗೆ ಅವರಿಬ್ಬರು ಕೂಡ ಗೋವಂತ ಪರ್ವತಕ್ಕೆ ಬರ್ತಾ ಇದ್ದಾರೆ. ಅಂತ ಗೋವಂತ ಪರ್ವತಕ್ಕೆ ಬರ್ತಾ ಇದ್ದಾರೆ. ಆ ಪರ್ವತದಲ್ಲಿ ವಿಶೇಷವಾಗಿರತಕ್ಕಂಥ ಶಿಖರ ಇದೆ, ಪ್ರವರ್ಷಣ ನಾಮಸ್ಕಂ ಪರ್ವತ ಮುಗ್ಧನಿ, ಪ್ರವರ್ಷಣ ಕಾಣುಗಳು ಅಂದ್ರೆ ಪ್ರವರ್ಷಣ ಅಂತ ಪ್ರವರ್ಷಣ ಗಿರಿಯ ಶಿಖರ, ಅದಕ್ಕೆ ಪ್ರವರ್ಷಣ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಮಳೆ ಬರ್ತಾ ಇರುತ್ತೆ, ಯಾವಾಗ್ಲೂ ಮಳೆ ಬೀಳುವಂತಹ ಜಾಗ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲೇ ವಿಶೇಷವಾಗಿ ಕಾಮಂ ಊಸತು ಪರ್ವತೋತ್ತಮೆ, ಅಲ್ಲಿ ನಾಲ್ಕು ದಿಕ್ಕನ್ನು ನೋಡುತ್ತಾ ಸಂತೋಷವಾಗಿದ್ದಾರಂತೆ. ಯದ್ಯಪಿ ಅವರು ದುರ್ಗವನ್ನ ಕಟ್ಟಬೇಕಾಗಿದ್ದು ಕಟ್ಟಬೇಕು ಅಂದುಕೊಂಡದ್ದು ಸಮುದ್ರ ಮಧ್ಯದಲ್ಲಿ, ಆದರೆ ದುರ್ಗದ ನೆಪ ಮಾಡಿಕೊಂಡು ಗೋವಂತ ಪರ್ವತಕ್ಕೆ ಬಂದಿದ್ದಾರೆ. ಆ ಪರ್ವತದ ಮೇಲೆ ಅವರಿಬ್ಬರಿರುವಾಗ ಅವಾಗ ಹೇಳ್ತಾ ಇದ್ದಾರೆ, ನಿವಾಸೆ ಭಗವಂತನ ಸನ್ನಿಧಾನ ಕ್ಷೀರೋದೆ ಸಾಗರೋತ್ತಮೆ ನಿವಾಸೆ ದೇವದೇವಸ್ಯ ಚಂದ್ರಚಕ್ರ ಗದಾಭೃತ ಉಪಾಸೀನ ಮಹಾಬಾಹು ಶ್ರೀಮಾನ್ ವೈರೋಧಿನಿ ಬಲಿ. ಆ ವಿರೋಧನ ಮಗನಾಗಿರ್ತಕ್ಕಂಥ ಈ ಬಲಿ ಬರ್ತಾ ಇದ್ದಾನೆ. ಜಹಾರ ದೇವದೇವಸ್ಯ ಕಿರೀಟಂ ರಕ್ತಚಿತ್ರಿತಂ, ಭಗವಂತನ ಕಿರೀಟವನ್ನ ತದ್ದುಕೊಂಡು ಬಂದ ಅಂತ ಹೇಳುತ್ತಾರೆ. ಅಲ್ಲ, ಭಗವಂತನ ಕಿರೀಟ ತದ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಅಂದ್ರೆ, ಇಲ್ಲ ಭಗವಂತನೇ ಬಿಟ್ಟುಕೊಟ್ಟದ್ದು. ಹೇಗೆ ಸಮುದ್ರ ಮಥನ ಮಾಡಿದಾಗ ಅಮೃತ ಕಲಶವನ್ನು ಹಿಡಿದುಕೊಂಡು ಧನ್ವಂತರಿಯು ಪರಮಾತ್ಮ ಬಂದರೆ ದೈತ್ಯರೆಲ್ಲ ಆತನ ಕೈಯಿಂದ ಅಮೃತ ಕಲಶವನ್ನ ಕದ್ದರು ಅಂತ ಬರುತ್ತೆ. ದೇವರ ಕೈಯಿಂದ ಯಾವಾಗಲೂ ಕದಿಯಕ್ಕೆ ಸಾಧ್ಯವ ಅಂದರೆ, ಇಲ್ಲ ಭಗವಂತನೇ ಅವರಿಗೆ ಬಿಟ್ಟುಕೊಟ್ಟದ್ದು ಅಂತ. ಆ ರೀತಿಯಲ್ಲೇ ವಿಶೇಷವಾಗಿರತಕ್ಕಂತಹ ಆ ರಕ್ತ ಚಿತ್ರವಾದ ಅಂದರೆ ಭಗವಂತನ ರೂಪಗಳಿಂದಲೇನೆ ತಯಾರಾದಂತಹ ಕಿರೀಟ, ನವರತ್ನಗಳು ಕೆತ್ತಿದ್ದಾರಂತೆ ಆ ಕಿರೀಟದಲ್ಲಿ, ಅದನ್ನು ಪರಿಚಯ ಮಾಡಿಕೊಡುತ್ತಾರೆ ಅರಣ್ಯಕಾಚಾರ್ಯರು. ಮತ್ಸ್ಯಾತ್ಮಕ ಕಿರೀಟ, ಭಗವಂತನ ಮತ್ಸ್ಯ ರೂಪಗಳಿಂದಲೇ ತಯಾರಾದ ಕಿರೀಟ, ಮತ್ತೆ ನವರತ್ನಗಳು ದೊಡ್ಡ ದೊಡ್ಡವು ಕೆತ್ತಿದ್ದಾರೆ. ಅಂದ್ರೆ ಆ ನವರತ್ನಗಳು ಯಾವುದು ಅಂದ್ರೆ, ಭಗವಂತನ ಒಂಬತ್ತು ಅವತಾರ ರೂಪಗಳೇ ನವರತ್ನಗಳಂತೆ ಹೊಳೆಯುತ್ತಾ ಇದೆ. ಇಂತ ತನ್ನ ಸ್ವರೂಪಾತ್ಮಕವಾಗಿರತಕ್ಕಂತಹ ಆಭರಣಗಳನ್ನು ಧಾರಣ ಮಾಡಿ ಭಗವಂತ ಇದ್ದಾನೆ. ಅಂತ ಕಿರೀಟವನ್ನ ಭಗವಂತನ ಒಂದು ವಿಶೇಷವಾದ ಸಮ್ಮತಿಯಿಂದಲೇ ಇಲ್ಲದೇ ತಗೊಂಡು ಹೋಗ್ಲಿಕ್ಕಾಗಲ್ಲ, ತದ್ದು ತಗೊಂಡು ಹೋಗ್ತಾ ಇದ್ದರೆ ಅವಾಗೆ ಬಲಿ ಮಹಾರಾಜನ ಕೈಲಿರುವಂತಹ ಕಿರೀಟವನ್ನ ತೆಗೆದುಕೊಂಡು ಬರಲಿಕ್ಕೆ ಗರುಡದೇವರಿಗೆ ಹೇಳ್ತಾ ಇದ್ದಾರೆ. ಗರುಡದೇವರು ಬರ್ತಾ ಇದ್ದಾರೆ. ಕೃತ್ವ ಯುದ್ಧಂ ಮಹಾಘೋರಂ ಜಿತ್ವ ದಾನವ ಪುಂಗಮಂ, ಆ ದಾನವರಲ್ಲಿ ಶ್ರೇಷ್ಠನಾಗಿರತಕ್ಕಂತಹ ಬಲಿಯನ್ನ ಗರುಡದೇವರು ಯುದ್ಧ ಮಾಡಿ ಗೆದ್ದು ಗೃಹೀತ್ವ ರತ್ನಲತೆಯಂ ಕಿರೀಟಂ ಭಕ್ತರೂಪಮಂ, ಸೂರ್ಯನಂತೆ ಹೊಳೆಯುವಂತಹ ಆ ಕಿರೀಟವನ್ನ ಹಿಡಿದುಕೊಂಡು ಬರ್ತಾ ಇದ್ದಾರೆ. ಅವಾಗ ಇಲ್ಲಿ ವಿಶೇಷವಾಗಿ ಪರ್ವತೋತ್ತಮೆ ವಸಂತಂ ಸಾಗರಂ ರಮ್ಯೆ ಗೋಮಂತೆ ಪರ್ವತೋತ್ತಮೆ, ಭಗವಂತ ಶ್ರೀಹರಿ ತನ್ನ ಬಲರಾಮದೇವರಿಂದ ಕೂಡಿಕೊಂಡು ಅಣ್ಣನಾದ ಬಲರಾಮನಿಂದ ಕೂಡಿಕೊಂಡು ಆ ಗೋಮಂತ ಪರ್ವತದ ಮೇಲೆ ಇರುವುದನ್ನು ಗರುಡದೇವರು ನೋಡುತ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾ ಇದ್ದಾರೆ ಬಂದು, ತಸ್ಯ ಮೂರ್ಧ ನಿಧಾಯಾತು ಕಿರೀಟಂ ದಿವ್ಯಭೂಷಣಂ ಪ್ರಣಮ್ಯ ಪಾದಯೋರ ಮೂರ್ಧ ಸ್ತೋತ್ರ ಸೌಪಚಕ್ರಮೆ, ಆ ಗರುಡದೇವರು ಬಂದು ಕಿರೀಟವನ್ನು ಭಗವಂತನಿಗಿಟ್ಟು ಸ್ತೋತ್ರವನ್ನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅಂದ್ರೆ ಏನು ತೋರಿಕೊಟ್ಟದ್ದೇನು ಅಂದ್ರೆ, ಅವನ ಆಭರಣಗಳೆಲ್ಲವೂ ಅವನ ರೂಪವೇ ತೋರಿಕೊಟ್ಟದ್ದೊಂದು, ಇನ್ನ ಅವನ ರೂಪಗಳ ಮಧ್ಯೆ ಭೇದ ಇಲ್ಲ, ಅವನ ರೂಪಗಳಿಗೂ ಗುಣಗಳಿಗೂ ಕ್ರಿಯೆಗಳಿಗೂ ಭೇದವಿಲ್ಲ ಅಂತ ಜಗತ್ತಿಗೆ ಸಾರಿದ ಒಳ್ಳೆ ಗುರುಗಳು ಗರುಡದೇವರು. ನಮೋ ನಮಸ್ಕಾರ ಪುರುಷಾಯ ನಾರಾಯಣಾಯ ಅಖಿಲ ವಲ್ಲಭಾಯ சுராதி சம்ஹாரண காரணாய நாராயணாய அகில கர்மதக்ஷிணே. எல்லா ஜீவராசிகளிலிருந்து அவர இந்திரியர்களில் தானே இட்டுக்கொண்டு எல்லார இந்திரியர்கள வியாபாரம் அடைத்த ஸ்ரீஹரி என்றே சுராதி சம்ஹாரண காரணாய ரைத்தர சம்ஹாரக்கு காரணாதவ ಎಲ್ಲರಿಗೂ ನಾಯಕನಾದಂತಹ ಶ್ರೀಹರಿಗೆ ನಮೋ ನಮಃ ಅಂತ ಭಗವಂತನ ಸ್ತೋತ್ರ ಮಾಡಿದ್ರು. ಅವಾಗ ಭಗವಂತ ಹೇಳ್ತಾ ಇದ್ದಾನೆ, ಗಚ್ಚಭದ್ರ ಯಥಾಕಾಮಂ ಏಹಿ ಕಾಲೇ ಮಯಾಸ್ವತಃ. ಈಗ ಹೋಗು, ನಾನು ಮುಂದೆ ಕರೀತೇನೆ, ಕರೆದಾಗ ಬರಬೇಕು ಅಂತ ಶ್ರೀಹರಿ ಅಪ್ಪಣೆ ಕೊಟ್ಟು ಗರುಡದೇವರನ್ನ ಕಳಿಸಿಕೊಡ್ತಾ ಇದ್ದಾರೆ. ತದನಂತರ ಅಲ್ಲಿಂದ ತಾವು ಹೊರಟು ಬರ್ತಾ ಈ ಕರವೀರ ಪಟ್ಟಣಕ್ಕೆ ಬಂದು ಅಲ್ಲಿ 4 ತಿಂಗಳು ಕಾಲ ವಾಸ ಮಾಡಿದ್ರು ಅಂತ ಹೇಳ್ತಾರೆ. ಕರವೀರ ಪಟ್ಟಣದಲ್ಲಿರುವಂತಹ ಎಲ್ಲರೂ ಕೂಡ ಆ ಕೃಷ್ಣನನ್ನ ಸ್ವಾಗತಿಸಿ ತಮ್ಮ ರಾಜನನ್ನ ಕೊಂದಿದ್ರು ಕೂಡ ರಾಜನ ದುರ್ಮತದಿಂದಲೇ ಹೀಗಾಯಿತಷ್ಟೇ, ಕೃಷ್ಣನ ತಪ್ಪೇನಿಲ್ಲ ಅಂತ ತಿಳ್ಕೊಂಡವರು ಆ ಕೃಷ್ಣನನ್ನ ಸ್ವಾಗತಿಸಿ ಆ ಕೃಷ್ಣ ಬಲರಾಮರು ಇಬ್ಬರನ್ನ 4 ತಿಂಗಳು ಕಾಲ ಕರವೀರಪುರದಲ್ಲೇ ಇರುವಂತೆ ಮಾಡಿಕೊಂಡು ಅಲ್ಲಿರುವ ಅರ್ಧ ಸೈನ್ಯವನ್ನೆಲ್ಲ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ರಕ್ಷಕನಾದವನಿರುವಾಗ ನಮ್ಮ ರಕ್ಷಣೆಗೆ ನಾವು ಯಾಕೆ ಚಿಂತೆ ಮಾಡಬೇಕು, ಯುದ್ಧ ಕಾಲದಲ್ಲಿ ನಿನಗೆ ಸಹಾಯಕರಾಗಿರುತ್ತಾರೆ ಅಂತ ಸೈನ್ಯವನ್ನೆಲ್ಲ ಕೂಡ ಕೃಷ್ಣನಿಗೆ ಸೇವೆಗಾಗಿ ಅರ್ಪಣೆ ಮಾಡುತ್ತಾ ಇದ್ದಾರೆ. ತದನಂತರ ಕೃಷ್ಣ ತಿರುಗಿ ಬರ್ತಾ ಇದ್ದಾನೆ. ಇತ್ತ ಒಂದು ಕಡೆಯಿಂದ ಜರಾಸಂಧ ಬರ್ತಾ ಇದ್ದಾನೆ, ಇನ್ನೊಂದು ಕಡೆ ವಿಶೇಷವಾಗಿ ಕಾಲಯವನ ಬರ್ತಾ ಇದ್ದಾನೆ. ಅಂತ ಕಾಲಕ್ಕೆ ಕೃಷ್ಣ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ, ಕರೆದು ಮಂತ್ರಿಗಳನ್ನೆಲ್ಲ ಕರೆದು ಸಮಾಲೋಚನೆ ಮಾಡುತ್ತಾ ಇದ್ದಾನೆ. ತುಂಬಾ ತೊಂದರೆ ಆಗ್ತಾ ಇದೆ ಜರಾಸಂಧನಿಂದ, ಅವನು ಗಾಳಿ ಬಂದಾಗೆಲ್ಲ ನಮ್ಮವರು ಸತ್ತು ಹೋಗ್ತಾ ಇದ್ದಾರೆ, ಆದ್ದರಿಂದ ಅಂತ ರೀತಿ ಆಗದಂತೆ ನಮ್ಮವರು ರಕ್ಷಣೆ ಆಗಬೇಕು, ಏನು ಮಾಡಿದರೆ ಒಳ್ಳೆಯದು ಅಂತ ಎಲ್ಲಾ ಮಂತ್ರಿಗಳನ್ನ ಕೇಳುತ್ತಾ ಇದ್ದಾರೆ. ಇದನ್ನ ಹಾದಿಯಲ್ಲೇ ವಿದುರ ಉದ್ಭವ ಸಂವಾದದಲ್ಲಿ ವಿದುರ ಕೇಳಿದ ಪ್ರಶ್ನೆಗೆ ಹೇಗಿದ್ದಾನೆ ಕೃಷ್ಣ ಅಂದಾಗ ಕೃಷ್ಣನ ಕುರಿತು ಹೇಳತಾ ಉದ್ಭವ ಹೇಳುತ್ತಾನೆ, ಕೃಷ್ಣ ತುಂಬಾ ಮೋಹ ಕೊಡುತ್ತಾನಯ್ಯ, ದ್ವಾರಕಾಪುರ ನಿರ್ಮಾಣ ಆಗಬೇಕು, ಜರಾಸಂಧನ ಕಾಲ ಜಾಸ್ತಿ ಆಗಿದೆ, ನನಗೇನು ಹೊಳೆಯುತ್ತಾ ಇಲ್ಲ, ನನಗೊಂಚೂರು ಆಲೋಚನೆ ಹೇಳಬೇಕು ಅಂತ ಮಂತ್ರಿಗಳನ್ನ ಕರೆದು ಅದರಲ್ಲಿ ನಾನು ಇದ್ದೆ, ನನ್ನನ್ನು ಕೇಳಿದ, ನನಗೂ ತೋರಿತು ಪಾಪ ಕೃಷ್ಣನಿಗೆ ಏನು ತೋರತಾ ಇಲ್ಲ ಅಂತ ಎಲ್ಲರೂ ಸೇರಿ ಹೇಳಿದ್ದಾಯಿತು. ಏನು ಸಮುದ್ರ ಮಧ್ಯೆ ಕಟ್ಟೋಣ, ಇವನ ಉಪದ್ರವ ಇರಲ್ಲ ಅಂತ ನಾವು ಹೇಳಿದವು, ಆದರೆ ಭಗವಂತ ಅವನಿಗೆ ತೋರದಿರುವುದು ನಾವು ಹೇಳುವುದು ಎಲ್ಲಿ ಸಾಧ್ಯ, ನಮಗೂ ಮೋಹ ಕೊಟ್ಟ, ಸದಾ ಅವನು ಭಗವಂತನೇ ಎಚ್ಚರ ಇರತಕ್ಕಂಥ ಅವನ ಅನುಗ್ರಹದಿಂದಲೇನೆ ಎಚ್ಚರ ಬಂದಿತ್ತು, ಅದು ತಪ್ಪಿಸಿದ ಅದಕ್ಕೆ ಮುಖ್ಯಂತಿಯನ್ನು ದೂರಯ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಸಮುದ್ರ ಮಧ್ಯೆ ರಾತ್ರೋರಾತ್ರಿ ನಿರ್ಮಾಣ ಆಯಿತು ದ್ವಾರಕಾಪುರಿ. ರಾತ್ರಿಯಲ್ಲೇ ಇಡೀ ಮಥುರಾ ಪಟ್ಟಣದಲ್ಲಿರತಕ್ಕಂಥ ಎಲ್ಲಾ ತನ್ನ ಜನರನ್ನು ಕೂಡ ಅವರವರ ಸಾಮಾನು ಎಲ್ಲಾ ಸಹಿತ ಯೋಗ ಶಕ್ತಿಯಿಂದ ಕ್ಷಣಕಾಲದಲ್ಲಿ ದ್ವಾರಕಾಪುರಿ ಎಲ್ಲರೂ ಹೋಗುವಂತೆ ಮಾಡಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟು ಮಾಡಿ ಸ್ವಾಮಿ ಉಪ್ಪು ನೀರಿನ ಮಧ್ಯೆ ತಮ್ಮವನ್ನಿಟ್ಟ, ಸುತ್ತೂ ನೀರಿದೆ ಕುಡಿಲಿಕ್ಕಿಲ್ಲ, ಅಂತ ಕಡೆ ಕೃಷ್ಣ ತಮ್ಮವರನ್ನಿಟ್ಟು ಏನು ತೊಂದರೆ ಕೊಟ್ಟ ಅಂದ್ರೆ ಇಲ್ಲ, ಭಗವಂತನ ಸಾಮರ್ಥ್ಯದಿಂದ ಸುತ್ತೂ ಉಪ್ಪು ನೀರಿದ್ರೂ ಕೂಡ ಒಳಗೆಲ್ಲ ಸಿಹಿ ನೀರೇ ಇದೆ, ಅದೇನ ಆಶ್ಚರ್ಯ ಅಂತ. ಯಾಕೆಂದ್ರೆ ಸಮುದ್ರದಲ್ಲಿ ಹೋಗುವ ನಾಲೆಗಳಿರುತ್ತೆ, ಪ್ರಾಯಶಃ ನೀವು ನೋಡಿದ್ದೀರೋ ಇದು, ನಾವೆಲ್ಲ ಹೋಗುವಂತ ಪ್ರಸಂಗ ಬಂದಿತ್ತು, ಇನ್ನೇನ ಕೆಲಸ ಮಾಡುವಾಗ ಆ ನಾಲೆಗಳಲ್ಲಿ ಹೋಗುವ ಪ್ರಸಂಗ ಬಂದಿತ್ತು. ಅಲ್ಲೊಂದು ಯಂತ್ರ ಇರುತ್ತೆ, ಆ ಯಂತ್ರ ಅವರಿಗೆ ಕುಡಿಯುವ ನೀರು ತುಂಬಾ ಟನ್ನುಗಳು ತಗೊಂಡು ಹೋಗ್ಲಿಕ್ಕಿಲ್ಲ, ನಾಲೆಗೆ ಭಾರ ಆಗುತ್ತೆ. ಅದಕ್ಕೇನು ಮಾಡುತ್ತಾರೆ ಅಂದ್ರೆ ಒಳಗೊಂದು ಯಂತ್ರ ಇಟ್ಟುಕೊಂಡಿರ್ತಾರೆ, ಆ ಯಂತ್ರ ಏನು ಮಾಡುತ್ತೆ, ಉಪ್ಪು ನೀರನ್ನೇ ತೆಗೆದುಕೊಳ್ಳುತ್ತೆ, ತೆಗೆದುಕೊಂಡು ಅದನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತೆ. ಇವರಿಗೆ ಈ ಬುದ್ಧಿ ಇದ್ರೆ ನಮ್ಮ ಸ್ವಾಮಿ ಏನಿರಬೇಕು. ಅದರಿಂದ ಆ ದ್ವಾರಕಾಪುರಿಯಲ್ಲಿ ಎಲ್ಲವೂ ಸಿಹಿ ನೀರಿನ ಮಯ, ಅಲ್ಲಿರುವ ಕೊಳಗಳು ಕೂಡ ಸಿಹಿ ನೀರಿಂದೇ ಇದ್ದು ಅಂದ್ರೆ ಸುತ್ತ ಮಾತ್ರ ಉಪ್ಪು ನೀರು. ಅಷ್ಟೇ ಅಲ್ಲ, ಆ ಸಮುದ್ರ ತರಂಗಗಳು ಈ ದ್ವಾರಕಾಪುರಿಯನ್ನು ಚೂರು ಏನು ಮಾಡದಂತಹ ವ್ಯವಸ್ಥೆ ಭಗವಂತ ಮಾಡಿದ್ದಾನೆ. ತುಂಬಾ ವರ್ಣನೆ ಮಾಡುತ್ತಾರೆ ಭಗವಂತರಲ್ಲೂ, ವಿಷ್ಣು ಪುರಾಣದಲ್ಲಿ ಇನ್ನೂ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ.
ಸರಿ ಇಂಥ ವಿಶೇಷವಾಗಿರತಕ್ಕಂಥ ತನ್ನವರನ್ನೆಲ್ಲ ಕಳಿಸಿಕೊಟ್ಟು ಮಧುರಾಪುರಿಯಲ್ಲಿ ಬಲರಾಮಕೃಷ್ಣರು ಇಬ್ಬರೇ ಉಳಿದ್ರು. ಇಂಥ ಕಾಲ ಯವನ ಬರ್ತಾ ಇದ್ದಾನೆ ಎಂದು ಹೇಳ್ತಾರೆ ಭಗವಂತ. ಹತ್ತು ಜನರನ್ನ ಹೇಗ್ ಕರ್ಕೊಂಡು ಹೋದ ದ್ವಾರಕಾಪುರಿಗೆ, ಹೇಗೆ ಶಿಫ್ಟಿಂಗ್ ಮೆಥಡ್ ಹೇಗೆ ಅಂದ್ರೆ, ತತ್ರ ಯೋಗ ಪ್ರಭಾವೇಣ ನೀತ್ವಾ ಸ್ವಾಮಿ ಭಗವಾನ್ ಹರಿ, ವಿಶೇಷವಾಗಿ ಯೋಗ ಪ್ರಭಾವದಿಂದಲೇ ಭಗವಂತ ಕರ್ಕೊಂಡು ಹೋದ ಅಂದ್ರು. ಆ ರೀತಿಯಲ್ಲಿ ಕೃಷ್ಣ ಬಲರಾಮರಿಬ್ಬರೇ ಮಧುರಾ ಪಟ್ಟಣದಲ್ಲಿದ್ದಾರೆ. ಕಾಲ ಯವನ ಬಂದಿದ್ದಾನೆ, ಸುತ್ತು ಮಧುರಾ ಪಟ್ಟಣವನ್ನ ಸುತ್ತುವರಿತಾ ಇದ್ದಾನೆ, ನೋಡುತ್ತಾ ಇದ್ದಾನೆ ಕೃಷ್ಣ ಏನು ಮಾಡುತ್ತಾನೆ ನೋಡಬೇಕು ಅಂತ. ಇಲ್ಲಿ ಮಧುರಾ ಪಟ್ಟಣದಿಂದ ಕೃಷ್ಣ ತಾನೊಬ್ಬನೇ ಹೊರಗೆ ಹೊರಡತಾ ಇದ್ದಾನೆ. ಹೊರಡತಾ ಇರುವ ಕಾಲಕ್ಕೆ ತಮ್ ವಿಲೋಕ್ಯ ವಿನಿಕ್ರಾಂತಂ ಉಚ್ಚಾನ ನಿವೋಲುಪಂ ದರ್ಶನೀಯತಮ್ ಶ್ಯಾಮಂ ವಿಹಿತ ಬೌಜೇಯವಾಸಕಂ. ಒಳ್ಳೆ ಪೀತಾಂಬರಧಾರಿಯಾಗಿದ್ದಾನೆ, ಉನ್ನೋಳ್ಳಿಕ್ಕೆ ಬಹಳ ಚೆನ್ನಾಗಿದ್ದಾನೆ, ನೀಲಿ ಬಣ್ಣದವನಾಗಿದ್ದಾನೆ, ಶ್ರೀವತ್ಸ ವಸ್ತ್ರದಲ್ಲಿ ವಸ್ತ್ರದಲ್ಲಿ ಶ್ರೀವತ್ಸ ಚಿಕ್ಕ ಇದೆ, ನಂತರ ಒಳ್ಳೆ ಕೌಸ್ತುಭ ಎಲ್ಲ ಹಾಕೊಂಡಿದ್ದಾನೆ, ಒಳ್ಳೆ ಋತು ದೀರ್ಘ ಚತುರ್ಭಾಗಂ ಅಂದ್ರೆ ಅಜಾನುಭಾಗವಾಗಿದ್ದಾನೆ, ನಾಲ್ಕು ಕೈಗಳು ಇಟ್ಟುಕೊಂಡಿದ್ದಾನೆ. ಇಂಥವನನ್ನ ನೋಡತಾ ಇದ್ದಾನೆ, ನೋಡಿದರೆ ಯಾರು ಕಾಳಯವನ ನೋಡುತ್ತಾ ಇದ್ದಾನೆ, ಆ ಕಾಳಯವನಿಗೆ ತೋರುತ್ತಾ ಇದೆ. ವಾಸುದೇವೋ ಹಿ ಅಯಂ ಇತಿ ಪುಮಾನ್ ತ್ರಿವತ್ತಲಾಂಚನ ಚತುರ್ಭುಜ ಅರವಿಂದಾಕ್ಷ ವನಮಾರಿ ಅತಿ ಸುಂದರ. ಯಾರ ಬಾಯಿಂದ ಬರ್ತಾ ಇದೆ ಇದೆಲ್ಲ? ಕಾಳಯವನ ಬಾಯಿಂದ ಬರ್ತಾ ಇದೆ. ಆ ಶತ್ರುಗಳಿಗೂ ಕೂಡ ಸುಂದರನಾಗಿ ಭಗವಂತ ಕಾಣ್ತಾ ಇದ್ದಾನೆ. ಲಕ್ಷಣ ಇಲ್ಲಿ ನಾರದ ಪ್ರೋಕ್ತ ಇಲ್ಲಿ ನಾಣ್ಯೋ ಭವಿತು ಅರ್ಹತಿ. ಈ ವ್ಯಕ್ತಿ ಕೃಷ್ಣನಲ್ಲದೆ ಬೇರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಿಷ್ಠೆ ಮಾಡುತ್ತಾ ಇದ್ದಾನೆ ಯಾರು? ಕಾಳಯವನ. ಅಷ್ಟೇ ಅಲ್ಲ, ನಿರಾಯುಧ ಚರಣ್ ಪದ್ಯಾನ್ ಯೋಚ್ಯ ಅನೇನ ನಿರಾಯುಧ. ಇವನು ಆಯುಧವಿಲ್ಲದೆ ಒಬ್ಬನೇ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವನ ಜೊತೆಗೆ ನಾನು ನಿರಾಯುಧನಾಗಿ ಯುದ್ಧ ಮಾಡುತ್ತೇನೆ ಅಂತ ಕಾಲ ಯವನ ತಾನು ಕೂಡ ಯವನ ಪ್ರದ್ರವಂತಂ ಪರಾಮುಖಂ ವಿಶೇಷವಾಗಿ ಅನ್ವಧಾವತ್ ತಾನು ಹಿಂದೆ ತಾನು ಓಡಿಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣ ಆ ಕಾಳಯವನ ಬರುವುದನ್ನು ನೋಡಿ ಚೂರು ಜೋರು ಮಾಡಿದ ನಡೆಯುವುದು. ಹಾಗೆ ವೇಗ 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 ಆಯಿತು. ಅವನ ಜೊತೆಯೇನೇ ಕಾಳಯವನ ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಎಲ್ಲಿಗೆ ಕರ್ಕೊಂಡು ಹೋದ ಅಂದ್ರೆ, ಮುಚ್ಚಿಕೊಂಡ ಮಹಾರಾಜ ಎಲ್ಲಿ ಮಲಗಿದ್ದಾನೋ ಆ ಗುಹೆಯ ಪರ್ಯಂತ ಕೃಷ್ಣ ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಿ ಒಳಗೆ ಅಡಗಿದ, ಒಳಗೆ ಮುಚ್ಚಿಕೊಂಡ ಮಹಾರಾಜ ಮಲಗಿದ್ದರೆ ಅವನನ್ನ ನೋಡಿ ಓಹೋ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ಮಲಗಿದರೆ ಯಾರೋ ಇವ ಮಲಗಿದ್ದಾನೆ ಅಂತ ನಾನು ಹೊರಟು ಹೋಗ್ತೇನೆ ಅಂತ ತಿಳ್ಕೊಂಡಿದ್ದಾನೆ ಕೃಷ್ಣ. ಇವನೇ ಕೃಷ್ಣ ಅಂತ ಆ ಯವನ ತಿಳಿದುಕೊಂಡ. ಮುಚುಕುಂದ ಮಹಾರಾಜನನ್ನ ಸಾಲಿಲಿ ಒಲಿತಾ ಇದ್ದಾನೆ. ಅಂತ ಕಾಲಕ್ಕೆ ಮುಚುಕುಂದ ಮಹಾರಾಜ ಹೇಳತಾ ಇದ್ದಾನೆ, ಉತ್ಥಾಯ ಚಿರಂ ಸುಪ್ತ ಚೆನ್ನೈ ಒಮ್ಮೆಲ್ಯ ಲೋಚನೆ ಬಿಸೋ ವಿರೋಪಿಯನ್ ಪಾಕ್ಷೆ ತಮಾ ಅದ್ರಾಕ್ಷಿ ಅವಸ್ಥಿತಂ. ಆ ಎಲ್ಲಿ ಎದ್ದು ಕಣ್ಣನ್ನು ಒರೆಸ್ಕೊಳ್ತಾ ಯಾರು ನನ್ನನ್ನು ಹೊಡೆದದ್ದು ಅಂತ ನೋಡುತ್ತಾನೆ. ದೃಷ್ಟಿ ಪಾಕೇನ ರುಷ್ಕಸ್ಯ ಚಿಟ್ಟೆಯಿಂದ ಒಂದು ಸಲ ನೋಡಿದ ಕೂಡಲೇ ದಗ್ಧ ಆ ತೇಜಸ್ಸಿನಿಂದ ಸುತ್ತು ಹೋಗ್ತಾ ಇದ್ದಾನೆ ಕಾಳಯವನ. ಅಂತ ಅವನು ಸತ್ತು ಹೋದ ಮೇಲೆ ಕೇಳ್ತಾ ಇದ್ದಾರೆ ರಾಜ ಶುಭಮಹರ್ಷಿಗಳನ್ನ, ಒಡನೆ ಮಲಗಿದ್ದ ಮುಸುಕುಂದ ಮಹಾರಾಜ ಯಾರು ಅಂತ ಪ್ರಶ್ನೆ ಬರ್ತಾ ಇದೆ. ಅವ ಕೇಳ್ತಾರೆ, ಇಕ್ಷ್ವಾಕು ಕುಲದಲ್ಲಿ ಬಂದಿರತಕ್ಕಂಥ ಮಾಂಧಾತೃ ಮಹಾರಾಜನ ಮಗನೇ ಈ ಮುಸುಕುಂದ ಮಹಾರಾಜ. ಬ್ರಹ್ಮಣ್ಯ ಸತ್ಯಸಂಗರ, ಸತ್ಯವಾದ ರೀತಿಯಲ್ಲಿ ಸಂಗ್ರಾಮ ಮಾಡತಕ್ಕಂಥವ ಅಥವಾ ಸತ್ಯನಾಮದ ಭಗವಂತನ ಪ್ರೀತಿಗಾಗಿ ಸಂಗ್ರಾಮ ಮಾಡುವಂತ ಮಹಾಜ್ಞಾನಿ. ಇಂಥವ ಸಯಾತಿ ದುರಗಣೈ ಇಂದ್ರಾದ್ಯೈ ಆತ್ಮರಕ್ಷಣೆ ಅಸುರೇಭ್ಯ ಪರಿತ್ರಸ್ತೈ ತದ್ದಕ್ಷ ಅಂತೋಪರಸ್ಥಿರಂ. ಇಲ್ಲಿ ಹೇಳುತ್ತಾರೆ, ಇಂದ್ರಾದಿ ದೇವತೆಗಳೆಲ್ಲ ಬಂದು ಮುಚುಕುಂದ ಮಹಾರಾಜನ ಕೇಳಿದ್ರು, ಮುಚುಕುಂದ ನಮಗೆ ರಕ್ಷಣೆ ಕೊಡು ದೈತ್ಯರಿಂದ ಅಂತ ಹೇಳಿದಾಗ ಆ ಅಸುರರಿಂದ ತುಂಬಾ ಕಾಲ ಯುದ್ಧ ಮಾಡತಾ ಮಾಡತಾ ಇದ್ದು ಬಿಟ್ಟ ಮಹಾರಾಜ. ಕೊನೆಗೆ ಆ ಕುಂಭಾಕಾರ ರಕ್ಷಣೆ ಮಾಡಿದ ಮೇಲೆ ದೇವತೆಗಳೆಲ್ಲ ಕೇಳುತ್ತಾ ಇದ್ದಾರೆ, ಬಾರಯ್ಯ ಮುಗಿದುಕೊಂಡ ಮಹಾರಾಜ, ನೀನು ತುಂಬಾ ಕಾಲ ಯುದ್ಧ ಮಾಡಿದೀಯ, ಸಾಕಿ ನಮಗೆ ಜಯ ಬಂದಿದೆ, ಆದ ಕಾರಣ ವಿರಮತಾನ್ ಸುಚ್ಛರಾದ ಭವಾನ್, ಈ ಯುದ್ಧದಿಂದ ನೀನು ವಿರಮಣ ಮಾಡುವಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ, ನೀನು ನಮಗಾಗಿ ಯುದ್ಧಕ್ಕಾಗಿ ಬರುವಾಗ ಎಲ್ಲವನ್ನ ಬಿಟ್ಟು ಬಂದಿದ್ದೀಯ, ಎಲ್ಲವನ್ನು ಅಂದ್ರೆ ರಾಜ್ಯವನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರುವಾಗ ನಾವು ಯಾರಾದರೂ ಕರೆದ್ರೆ ಸಹಾಯಕ್ಕೆ ಹೋಗ್ತೇವೆ, ಹೋದಾಗೆಲ್ಲ ತಲೆಯಲ್ಲಿರುತ್ತೆ ನಮ್ಮವರು ಹೇಗಿದ್ದಾರೋ, ಅವರು ಊಟಕ್ಕಾಯಿತೋ ಇಲ್ಲೋ, ಅಥವಾ ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ, ಅವ್ರಿಗೇನಾಯಿತೋ ಇಲ್ಲವೋ, ಇದೆಲ್ಲ ಆಲೋಚನೆ ಮಾಡಿಕೊಂಡೇ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀವಷ್ಟೇ ಹೊರತು ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ನಾವು ಯಾರಿಗೂ ಸಹಾಯ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಮಹಾನುಭಾವ ಹೆಂಡತಿ ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದ, ಆದರೆ ಮನಸ್ಸಲ್ಲಿ ಅವರ ಕುರಿತು ಆಲೋಚನೆಯೇ ಮಾಡಲಿಲ್ಲ. ಭಗವಂತ ರಕ್ಷಕರಿದ್ದಾನೆ ಅಂತ ತಿಳಿದು ದೇವತೆಗಳಿಗೆ ಸಹಾಯ ಮಾಡುವುದು ಹರಿಯ ಪೂಜಾ ಅಂತಲೇ ಸಂಕಲ್ಪ ಮಾಡಿಕೊಂಡು ಯುದ್ಧ ಮಾಡುತ್ತಾ ಇದ್ದ. ಯುದ್ಧ ತುಂಬಾ ವರ್ಷಗಳ ಕಾಲ ಯುದ್ಧ ಮಾಡಿದ. ಆ ಯುದ್ಧ ಮಾಡುವಾಗ ತನ್ನವರನ್ನ ಮರೆತೇ ಯುದ್ಧ ಮಾಡಿದ. ಹೇಳ್ತಾ ಇದ್ದಾರೆ, ನರಲೋಕಂ ಪರಿತ್ಯಜ್ಯ ರಾಜ್ಯಂ ಯಹತ ಕಂಟಕಂ ಅಸ್ಮಾಂತ ಅರೇತೋ ವೀರ ಕಾಮಾಕ್ಷೆ ಸರ್ವಹುಚ್ಚುತಾ. ನೀನು ನಮಗಾಗಿ ಯುದ್ಧ ಮಾಡುವಾಗ ನಿನ್ನ ವಯಸ್ಸಲ್ಲಿ ಏನೇನು ಸುಧುಗಳು ಪಡಬೇಕೋ ಎಲ್ಲವನ್ನ ಬಿಟ್ಟು ಬಂದಿದ್ದೀಯ, ಎಲ್ಲವೂ ಹೋಗಿದೆ. ಅದಕ್ಕೆ ಅಷ್ಟೇ ಹೇಳ್ತಾ ಇದ್ದಾರೆ, ಸುತಃ ಮನುಷ್ಯ ಭವದ ಜ್ಞಾತಯ ಆತ್ಮ ಮಂತ್ರಿಣ ಪ್ರಜಾಕ್ಷದ ತುಲ್ಯ ಕಾಲೀನ ನಾದುನಾದಂತೆ ಕಾಲಿತಾಹ. ಎಷ್ಟು ಯುದ್ಧ ಮಾಡುತ್ತಾ ಇದ್ದ ಅಂದ್ರೆ ಕೊನೆಗೆ ಅವರಿಗೇನೋ ವ್ಯವಸ್ಥೆ ಮಾಡಿ ಬಂದಿದ್ದ, ಆದ್ರೆ ಹೇಗಿದ್ದಾರೆ ಏನು ಇದ್ದಾರ ಇಲ್ಲವಾ ಎಂಬ ಆಲೋಚನೆಯೂ ಇಲ್ಲ. ತನ್ನ ಕಾರ್ಯ ಏನು ಕಾರ್ಯ, ದೇವತೆಗಳ ಅಂತರ್ಯಾಮಿ ಭಗವಂತನ ತೃಪ್ತಿ ಪಡಿಸಬೇಕೆಂಬ ಅದ್ಭುತವಾದ ಈ ಕಾರ್ಯ ಮಾಡುತ್ತಾ ಆ ಕಾರ್ಯದಲ್ಲಿ ತಲ್ಲೀನನಾಗಿ ತನ್ನವರ ಇರುವಿಕೆಯನ್ನೇ ಮರೆತು ಬಿಟ್ಟಿದ್ದ. ದೇವತೆಗಳು ಹೇಳ್ತಾ ಇದ್ದಾರೆ, ನೀನು ಯುದ್ಧ ಮಾಡುವಾಗ ಎಷ್ಟು ಕಾಲ ಆಯಿತು ಅಂದ್ರೆ ನಿನ್ನ ಹೆಂಡತಿಯರು ಮಕ್ಕಳು ಎಲ್ಲ ಪ್ರಜೆಗಳು ಯಾರೂ ಇಲ್ಲ, ಎಲ್ಲರೂ ಸತ್ತು ಹೋಗಿದ್ದಾರಯ್ಯ, ನಿನಗೆ ಅಂತ ಯಾರೂ ಉಳಿದಿಲ್ಲ. ಹೌದಾ? ಮತ್ತೆ ಈಗ ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲರನ್ನ ಕೊಂದು ಬಿಡ್ತಾನಯ್ಯ, ಅದರಿಂದ ನಿನ್ನೊಬ್ಬರು ಉಳಿದಿದ್ದೀಯಾ, ನಮಗಾಗಿ ಇಲ್ಲಿ ಉಳಿದಿದ್ದೀಯಾ, ಬರಬೇಡ ಬೇಕಾದ್ರೂ ಕೊಡ್ತೇವೆ. ಹೃದಯ ಕೈವಲ್ಯ ಮಾಡ್ತಾನ, ಏನು ಬೇಕಾದ್ರೂ ಕೊಡ್ತೀರ ಅಂದ್ರೆ ಮೋಕ್ಷ ಬಿಟ್ಟು ಏನಾದ್ರೂ ಕೇಳು, ಮೋಕ್ಷ ನಾವು ಕೊಡ್ಲಿಕ್ಕೆ ಆಗಲ್ಲ. ಏಕ ಏವ ಈಶ್ವರ ಸತ್ಯ ಭಗವಾನ್ ವಿಶ್ವರವಲಯ, ಭಗವಂತ ಶ್ರೀಹರಿ ಬಿಟ್ಟರೆ ಈ ಮೋಕ್ಷವನ್ನು ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಮಿಕ್ಕದ್ದೇನಾದ್ರೂ ಕೇಳು ಕೊಡುತ್ತೇವೆ ಎಂದಾಗ ಅವಾಗ ನಮಸ್ಕಾರ ಮಾಡುತ್ತಾ ಇದ್ದಾರೆ. ನಮಸ್ಕಾರ ಮಾಡಿ ನೋಡಿ ಅಂದ್ರೆ ನಾವು ನಮ್ಮ ಧರ್ಮ ಕರ್ಮಗಳನ್ನು ಮಾಡ್ತಾ ಇರ್ತೇವೆ, ಮಾಡುವಾಗ ಎರಡನ್ನ ಮರೆತಿರ್ತೇವೆ, ಸಹಜವಾಗಿ ನಾವು ಮರೆತಿರೋದು ಎರಡನ್ನ. ಏನದು ಅಂದರೆ ಭಗವಂತನ ಪ್ರೀತಿಗಾಗಿಯೇ ಕರ್ಮ ಮಾಡಬೇಕು, ಭಗವಂತನಿಂದ ಏನೂ ಬೇಡಬಾರದು ಎಂಬುದನ್ನ ಮರೆತಿರ್ತೇವೆ. ಏನು ಕರ್ಮ ಶುರು ಮಾಡಿದ್ರು ಕೂಡ ಆ ಸಂಕಲ್ಪದಲ್ಲೇ ಶುರು ಆಗಿರುತ್ತೆ. ಧನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧ ತಮ್ಮ ಅಂತಲೇ ಶುರು ಆಗಿರುತ್ತೆ ಸಮಾ ಸಂಕಲ್ಪ. ಹೇಳ್ತಾರೆ ಕೇವಲ ಶ್ರೀ ಹರಿಪ್ರೇರಣೆಯ ಶ್ರೀಹರಿಪಿತ್ಯಂತನೊಂದು ಬರೋದೇ ಇಲ್ಲ. ಒಂದು ವೇಳೆ ಬಾಯಿಂದ ನಾಟಕೀಯವಾಗಿ ಬರ್ತಾ ಇದ್ರು ನಿನ್ನ ಹರಿಪ್ರೇರಣೆಯ ಹರಿಪ್ರಿತ್ಯರ್ಥಂ ಅಂತ ಬರ್ತಾ ಇದ್ರು ಒಳಗೆ ಭೂತಗಳು ಕೂತೇ ಇರುತ್ತೆ, ಪ್ರಮೋಷನ್ ಪ್ರಾಪ್ತ್ಯರ್ಥಂ ಇನ್ನೊಂದು ಯಾವುದೋ ಒಂದು ಏನೋ ಒಂದು ಇರುತ್ತೆ, ಒಳಗೆ ಮೊಮ್ಮಕ್ಕಳಿಗೆ ಸೀಟ್ ಬರಬೇಕು, ಆರೋಗ್ಯ ಸರಿಗಿಲ್ಲವೋ, ಏನೋ ಒಂದು ದೇವ ಕೂತಿರುತ್ತೆ, ಯಾರನ್ನು ಬಿಡಲ್ಲದು. ಅಂತ ಕಾಲಕ್ಕೆ ಅದನ್ನ ಬಿಟ್ಟಿದ್ದ, ಕೇವಲ ದೇವತೆಗಳ ಅಂತರ್ಯಾಮಿ ಭಗವಂತನ ಪ್ರೀತಿಗಾಗಿ ಯುದ್ಧ ಮಾಡುತ್ತಾ ಇದ್ದ. ಈ ಎರಡನೇದು ಯಾವುದು ಅಂದ್ರೆ ನಮ್ಮಿಂದ ಸಾಧನೆ ಆಗ್ತಾ ಇರುತ್ತೆ, ಸ್ನಾನ ಸಂಧ್ಯಾ ಪೂಜಾ ಪ್ರವಚನ ಪಾಠ ಇತ್ಯಾದಿಗಳೆಲ್ಲ ಆಗ್ತಾ ಇರುತ್ತೆ, ಕೇಳುತ್ತಾ ಇರ್ತೇವೆ ಹೇಳುತ್ತಾ ಇರ್ತೇವೆ, ಆದರೆ ಅದಕ್ಕೆ ಕಾರಣೀಭೂತರಾದಂತಹ ದೇವತೆಗಳನ್ನ ಮನಸಾರ ಅವರನ್ನ ಸ್ಮರಣೆ ಮಾಡುವುದೇ ಇಲ್ಲ, ಅವರ ಉಪಕಾರವನ್ನು ನಾವು ಸ್ಮರಣೆ ಮಾಡುವುದೇ ಇಲ್ಲ. ಹೇಳುತ್ತಾರೆ ವಿಜಯದಾಸರಂತೂ ತುಂಬಾ ಸುಂದರವಾಗಿ ಹೇಳುತ್ತಾರೆ ಅವರ ಪ್ರಮೇಯ ಭಾಗಗಳಲ್ಲಿ, ಪ್ರತಿಯೊಬ್ಬ ತತ್ವಾಭಿಮಾನಿ ನಮ್ಮೊಳಗೆ ಹೇಗಿದ್ದಾರೆ ಅವರು ನಮ್ಮ ಇಂದ್ರಿಯಗಳ ಕಾರ್ಯಗಳನ್ನು ಹೇಗೆ ಮಾಡಿಸ್ತಾ ಇದ್ದಾರೆ ಅದನ್ನು ಚಿಂತನೆ ಮಾಡಬೇಕಂತೆ. ಚಿಂತನೆ ಮಾಡುತ್ತಾ ಆಯಾ ಇಂದ್ರಿಯಗಳ ವ್ಯಾಪಾರದಲ್ಲಿ ಆಯಾ ದೇವತೆಗಳು ಸೇರಿಕೊಂಡು ಆ ಇಂದ್ರಿಯಗಳ ವ್ಯಾಪಾರ ಮಾಡಿಸುವಾಗ ಭಗವಂತ ತನ್ನ ಅಪರೂಪವಾದ ರೂಪಗಳನ್ನು ಪ್ರಕಟ ಮಾಡುತ್ತಾ ಬರ್ತಾನೆ. ಆ ರೂಪಗಳನ್ನ ತಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವವನೇ ಮಹಾಜ್ಞಾನಿ ಅಂತ ಹೇಳ್ತಾರೆ. ಅದನ್ನ ಭಾಗವತರಲ್ಲಿ ಪ್ರಿಯವ್ರತರಾಜರ ಚರಿತ್ರೆಯಲ್ಲಿ ಬರುತ್ತೆ. ಹೇಳ್ತಾರೆ ಪ್ರಿಯವ್ರತರಾಜರು ನಾರದರ ಉಪದೇಶದಿಂದ ಸಾಧನೆ ಮಾಡುತ್ತಾ ಇದ್ದು ಆ ಸಾಧನೆಯ ಒಂದು ಪರಿಷ್ಕಾರವನ್ನು ಚೆನ್ನಾಗಿ ಕೊಡ್ತಾರೆ ಅವರು. ವಾಸುದೇವದೇ ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ಅಂದ್ರೆ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಕಲಾಪ ಅಂದ್ರೆ ಇಂದ್ರಿಯಗಳಿಂದ ಆಗುವ ಕಾರ್ಯಗಳು. ಆ ಕಾರ್ಯಗಳಲ್ಲಿ ಷೋಡಶಿಯಲ್ಲಿ ಚೆನ್ನಾಗಿ ಹೇಳ್ತಾರೆ. ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಪ್ರತಿಯೊಂದು ಇಂದ್ರಿಯ ಆಯಾ ಇಂದ್ರಿಯಗಳ ನಿಯಮನ ಮಾಡುವ ದೇವರ ದೇವತೆಗಳ ರೂಪಗಳು, ಆ ಇಂದ್ರಿಯಗಳಿಂದ ಆಗುವ ಕಾರ್ಯಗಳು, ಆ ಕಾರ್ಯದಲ್ಲಿ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇರುತ್ತೆ. ಆ ಹುಟ್ಟಿ ಬರುವ ಕಾರ್ಯಗಳಿಂದ ಹುಟ್ಟಿ ಬರುವ ಭಗವದ್ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಸದಾ ಮಾಡತಕ್ಕಂಥದ್ದೇ ಸಾಧನ ಅಂತ ಹೇಳ್ತಾರೆ. ಅದೇ ಸಾಧನ ಅಲ್ಲಿಂದ ಬಂದದ್ದು. ಎಲ್ಲಿ ಪ್ರಿಯವ್ರತರಾಜ ಚರಿತ್ರೆಯಲ್ಲಿ ಚೆನ್ನಾಗಿ ಬರುತ್ತೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಎಲ್ಲಾ ಸಕಲೇಂದ್ರಿಯ ವ್ಯಾಪಾರವನ್ನ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ದೇವತೆಗಳಿಗಾಗಿ ಅವರ ಅಂತರ್ಯಾಮಿ ಭಗವಂತನ ಪ್ರೀತಿಗೊಳಿಸಬೇಕು ಅಂತ ಯುದ್ಧ ಮಾಡಿದ್ದು. ಅದಕ್ಕೆ ಹೇಳುತ್ತಾರೆ ನಾವು ನಮ್ಮೊಳಗಿರುವ ತತ್ವಾಭಿಮಾನಿಗಳ ಪರಿಚಯ ಮಾಡಿಕೊಳ್ಬೇಕು. ಅವರ ಅಂಶ ಆವೇಶ ಏನು ಅವತಾರಗಳೇನು ಬಂದಿವೆ ಆ ಕಾರ್ಯಗಳೇನಿವೆ ತಿಳಿದುಕೊಂಡು ಒಬ್ಬೊಬ್ಬರನ್ನು ಕೂಡ ನಾವು ಸಂತೋಷಗೊಳಿಸಿ ಅವರಂತರ್ಯಾಮಿ ಭಗವಂತನ ಪೂಜಾ ಮಾಡಬೇಕು. ಅವಾಗ ಮಾತ್ರ ಭಗವಂತನ ಅಪರೋಕ್ಷ ಸಾಧ್ಯ ಅಂತ ಹೇಳ್ತಾರೆ. ಭಗವಂತನ ಅಪರೋಕ್ಷಾಂಕರಣಾದರೂ ಕೂಡ ಸಾಕ್ಷಾತ್ತಾಗಿ ಭಗವಂತ ಮೊದಲೇ ಕಾಣಿಸಲ್ಲ. ಅಪರೋಕ್ಷ ಆಗೋ ಕ್ರಮ ಹೇಗೆ ಅಂತ ಹೇಳುತ್ತಾರೆ. ಪುಷ್ಕರ ಮೊದಲುಕೊಂಡು ಪ್ರಾಣದೇವರ ಪರ್ಯಂತ ಒಬ್ಬೊಬ್ಬರ ಅಪರೋಕ್ಷ ಆಗಿ ಕೊನೆಗೆ ಭಗವಂತನ ಅಪರೋಕ್ಷ ಆಗುತ್ತೆ. ಇವರೆಲ್ಲರ ಚಿಂತನೆ, ಇವರೆಲ್ಲರ ವಿಶೇಷವಾಗಿರತಕ್ಕಂತಹ ಪ್ರೀತಿ ನಮಗೆ ಅತ್ಯಂತ ಅವಶ್ಯಕ. ಅವರ ಸೇವಾ ಹೇಗೆ ಮಾಡಬೇಕು ಅಂದ್ರೆ ಆ ದೃಷ್ಟಾಂತವಾಗಿ ಮುಚುಕುಂದ ಮಹಾರಾಜನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ತನ್ನ ಒಳಗೆ ತನಗೆ ಅತ್ಯಂತ ಉಪಕಾರ ಮಾಡಿದ ದೇವತೆಗಳೇ ತತ್ವಾಭಿಮಾನಿಗಳು, ಅವರೇ ಎದುರಿಗೆ ಬಂದು ನಮ್ಮ ಸಹಾಯ ಮಾಡಬೇಕು ಅಂತ ಹೇಳಿದಾಗ ತನ್ನ ಹೆಂಡತಿ ಮಕ್ಕಳು ರಾಜ್ಯ ಏನಾಯಿತೆಂಬ ಆಲೋಚನೆಯನ್ನು ಬಿಟ್ಟು ಆ ದೇವತೆಗಳಿಗಾಗಿ ಯುದ್ಧ ಮಾಡಿದ. ಕೊನೆಗೆ ದೇವತೆಗಳು ಹೇಳಿದ್ರು ನಿಮ್ಮವರೆಲ್ಲ ಸತ್ತು ಹೋಗಿದ್ದಾರೆ, ವರ ಕೇಳು ಅಂದಾಗ ಒಂದು ಪ್ರಶ್ನೆ ಕೇಳಲಿಲ್ಲ. ಏನಂತ, ನಿಮಗಾಗಿ ನಾನು ಯುದ್ಧಕ್ಕೆ ಬಂದರೆ ನಮ್ಮವರನ್ನ ನೀವ್ಯಾಗಿ ಉಳಿಸಲಿಲ್ಲ ಅಂತ ಕೇಳಲಿಲ್ಲ. ಹೇಳಿದ್ರೆ ಅವರು ಕಾಲದಿಂದಾಗಿ ಸತ್ತು ಹೋಗಿದ್ದಾರೆ ಅಂದ್ರೆ ತಿಳ್ಕೊಂಡಿದ್ದ, ನಮ್ಮವರು ಹೋಗಿ ಬಿಡುತ್ತಾರೆ ಅಂತ ತಿಳ್ಕೊಂಡೆ ಆ ದೊಡ್ಡವರ ಸೇವಾ ಮಾಡಲಿಕ್ಕೆ ಹೋಗಿದ್ದು, ನಿಸ್ಪೃಹನಾಗಿ ಹೋಗಿದ್ದಾನೆ. ಅದೇ ಹೇಳ್ತಾರೆ ದೊಡ್ಡ ವಿಷಯವಿದು. ಭಗವಂತನ ಉಪಾಸನೆ ಮಾಡಬೇಕಂತೆ ನಾವು, ಬಿಂಬೋಪಾಸನ ಅಂತ ಹೇಳ್ತಾರೆ. ಇದನ್ನ ಸರೋದ್ಧಾರದಲ್ಲಿ ಸರೋದ್ಧಾರಕಾರರು ಹೇಳುತ್ತಾರೆ. ಭಗವಂತನ ಉಪಾಸನ ಎರಡು ರೀತಿ ಮಾಡಬೇಕು. ಏನದು ಅಂದ್ರೆ ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ ಹೇಳುತ್ತಾರೆ. ಆತ್ಮೀಯ ಸಮರ್ಪಣ ಅಂದ್ರೆ ತನ್ನ ಸುತ್ತು ಇರುವ ಪದಾರ್ಥಗಳು ವ್ಯಕ್ತಿಗಳು ಎಲ್ಲವೂ ಕೂಡ ಶ್ರೀಹರಿಯ ಅಧೀನ ಅಂತ ಚಿಂತನೆ ಮಾಡುವುದೇ ಆತ್ಮೀಯ ಸಮರ್ಪಣ. ಕೊನೆಗೆ ನಾನು ನನ್ನ ಇಂದ್ರಿಯಗಳು ಪ್ರಾಣ ಎಲ್ಲವೂ ಶ್ರೀಹರಿಯ ಅಧೀನ ಅಂತ ತಿಳಿಯುವುದೇ ಆತ್ಮ ಸಮರ್ಪಣ. ಹಾಗೆ ಆತ್ಮ ಸಮರ್ಪಣ ಆತ್ಮೀಯ ಸಮರ್ಪಣ ಅಂತ ಹೇಳಿದ್ರು. ಈ ಆಧೀನ ತಿಳಿಯೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬರುತ್ತಲ್ಲಿ ಬಂದರೆ ನನ್ನ ಸುತ್ತು ಇರುವ ಪದಾರ್ಥಗಳು ವ್ಯಕ್ತಿಗಳು ಶ್ರೀಹರಿ ಕೊಟ್ಟದ್ದು, ಇದು ಅವನ ಅಧೀನ. ನನ್ನ ಸುತ್ತು ಇರುವ ಹೆಂಡತಿ ಗಂಡ ಮಕ್ಕಳು ಎಲ್ಲ ದೇವರ ಅಧೀನ. ದೇವರ ಅಧೀನ ಅಂದ್ರೆ ಏನು? ದೇವರು ಇಷ್ಟಷ್ಟು ಕಾಲ ಇರ್ತಾರೆ, ಅವನು ಯಾವಾಗ ತಗೊಂಡು ಹೋದ್ರೆ ಹೋಗ್ತಾರೆ. ನನ್ನನ್ನಾದ್ರೂ ತಗೊಂಡು ಹೋಗಬಹುದು, ಅವರನ್ನಾದ್ರೂ ತಗೊಂಡು ಹೋಗಬಹುದು. ಇದು ಯಾವಾಗ? ಅವರಿರುವಾಗಲೇ ನೋಡುವಾಗಲೇ ಚಿಂತನೆ. ಯಾವಾಗಾದ್ರೂ ಭಗವಂತ ತಗೊಂಡು ಹೋಗಬಹುದು, ಅದಕ್ಕೆ ನಾನು ಚಿಂತೆ ಮಾಡಬಾರದು. ಭಗವಂತ ಕೊಟ್ಟ ಪ್ರಜೆಗಳಿವರು, ಇವರಲ್ಲಿ ಭಗವಂತನನ್ನು ನೋಡುತ್ತಾ ಅವರವರ ಮನದಲ್ಲಿಲ್ಲಾಗೆ ಸಲ್ಲಿಸುವುದು ಮಹಾಯಜ್ಞ ಹರಿ ಪೂಜೆ ಅಂತ ನೋಡುತ್ತಾ ಅವರು ಹೋದರೂ ಕೂಡ ಚಿಂತೆ ಬಡದೆ ಇರುವಂತವನೇ ಆತ್ಮ ಉಪಾಸಕ ಭಗವಂತ ಉಪಾಸಕ ಅಂತ ಹೇಳ್ತಾರೆ. ಅಂತ ಮಹಾ ಉಪಾಸಕರಲ್ಲಿ ಒಬ್ಬ ಮುಗಿಕೊಂಡ ಮಹಾರಾಜ. ಅದಕ್ಕೆ ಇಲ್ಲದಿದ್ದರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ದೇವತೆಗಳಿಗಾಗಿ ಯುದ್ಧ ಮಾಡುವಾಗ ಒಂದು ಚೂರು ಹೆಂಡತಿ ಮಕ್ಕಳಿಗಾಗಿ ಆಲೋಚನೆ ಮಾಡದೆ ಆ ರೀತಿ ಯುದ್ಧ ಮಾಡಬೇಕಾದ್ರೆ ಮುಗಿಕೊಂಡ ಮಹಾರಾಜನ ತಾಕತ್ತಿರಬೇಕು, ಆತನ ಆಲೋಚನೆ ಸರಳಿದಂತಹದ್ದಾಗಿರಬೇಕು, ಆ ಮಹಾನುಭಾವನ ಕೀರ್ತನ ಕ್ರಮ ಹೇಗಿರಬೇಕು ಇದನ್ನು ಹೇಳ್ತಾರೆ. ಇಷ್ಟರವರೆಗೂ ಕೇಳಿಕೊಂಡು ಸಾಲದಂತೆ ಇದು ಏನು ಗೊತ್ತಾಯ್ತು ನಮಗೆ? ಮುಗಿಕೊಂಡ ಮಹಾರಾಜ ದೊಡ್ಡವ, ಆತನಲ್ಲಿ ಇಂತಹ ಗುಣಗಳಿದ್ದು ಹೆಂಡತಿ ಮಕ್ಕಳನ್ನು ಕೂಡ ಹಿಡಿಸಿಕೊಳ್ಳದೆ ಅಂದ್ರೆ ಅವರನ್ನು ಭಗವಂತ ನೋಡಿಕೊಳ್ಳುತ್ತಾನೆ ಅಂತ ಹೇಳ್ತಾ ತನ್ನ ಕೊಟ್ಟ ಧರ್ಮವನ್ನೇ ಮಾಡುತ್ತಾ ಕೊನೆಗೆ ಯಾರು ಹೋದರೂ ಅಡ್ಡಿ ಇಲ್ಲ, ಧರ್ಮ ಮಾಡಬೇಕು ಅಂತ ನಿಂತ ಮಹಾನುಭಾವನಿಲ್ಲ ಅಂತ ನಾವು ಇಷ್ಟು ತಿಳ್ಕೊಂಡ್ರೂ ಕೂಡ ಭಾಗವತ ಸರಿಯಾಗಿ ಕೇಳಿದ್ದಾಗಲಿಲ್ಲ, ಹಿನ್ನೆಲೆಯಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಆ ಮುಚುಕುಂದ ಮಹಾರಾಜನ ಒಳಗೆ ಮುಚುಕುಂದ ನಾಮಕನಾಗಿ ಭಗವಂತನೇ ನಿಂತು ಆಯಾ ಕಾಲಕ್ಕೆ ತಕ್ಕಂತೆ ಸ್ವಭಾವಕ್ಕೆ ತಕ್ಕಂತೆ ಪಕ್ವತೆಗೆ ತಕ್ಕಂತೆ ಅಂಥ ಅನುಸಂಧಾನಗಳನ್ನು ಕೊಟ್ಟು ಆದರಿಂದ ಅನುಸಂಧಾನ ಪೂರ್ವಕವಾಗಿ ಯುದ್ಧ ಮಾಡಿಸಿದ ಮುಚುಕುಂದ ನಾಮಕ ಭಗವಂತನ ಸ್ವಭಾವ ಅಂತ ನಾವು ಕೇಳಿದರೆ ಅವಾಗ ನಮಗೆ ವಿಶೇಷವಾದ ಭಾಗವತ ಕೇಳಿದ್ದು ಸಾರ್ಥಕ ಆಗುತ್ತೆ. ಹಾಗಾದರೆ ಇಡೀ ಭಾಗವತದಲ್ಲಿ ಬರತಕ್ಕಂತಹ ಎಲ್ಲಾ ಕಥೆಗಳನ್ನು ಕೂಡ ಈ ದೃಷ್ಟಿಯಲ್ಲೇ ನಾವು ನೋಡಬೇಕು. ಹೇಗೆ ಅಲ್ಲಿ ಬಂದಂತ ಮಹಾನುಭಾವರು ಅವರಲ್ಲಿ ಏನೇನು ಗುಣಗಳು ಪ್ರಕಟ ಆಯಿತು ಅವೆಲ್ಲವನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂದರೆ ಒಂದು ಸುಂದರವಾದ ಉತ್ತರ ಕೊಡ್ತಾರೆ. ಇದು ನಮ್ಮಲ್ಲಿ ಏನಾದ್ರೂ ಗುಣಗಳು ಬರಬೇಕಾದ್ರೆ ಏನಾದ್ರೂ ಕ್ರಿಯೆಗಳಾಗಬೇಕಾದ್ರೆ ಅದು ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ, ಅಸ್ವತಂತ್ರನಾದ ಜೀವನಿಗೆ ಅವನಲ್ಲಿ ಒಳ್ಳೆ ಗುಣಗಳು ಬರುವುದಾಗಲಿ ಅವನಲ್ಲಿ ಒಳ್ಳೆ ಕ್ರಿಯೆಗಳಾಗುವುದಾಗಲಿ ಹೇಗಾಗುತ್ತೆ ಅಂದ್ರೆ ಬಿಂಬ ಗುಣಪ್ರಿಯಾದಿ ರೇವ ಗುಣಪ್ರಿಯಾಭಿಮಾನ್ ಭವತಿ. ಭಗವಂತ ತಾನು ಅಪ್ರಾಕೃತವಾದ ತನ್ನ ಗುಣಗಳನ್ನು ಪ್ರಕಟ ಮಾಡಿದರೆ ಜೀವನದಲ್ಲಿ ಅಂತಹ ಗುಣಗಳು ಪ್ರಕಟ ಆಗುತ್ತೆ. ದೇವ ತನ್ನ ಒಳ್ಳೆ ಕ್ರಿಯೆಗಳನ್ನು ತೋರಿದರೆ ಅವರಲ್ಲಿ ಕ್ರಿಯೆಗಳು ಬರುತ್ತೆ. ಈ ತರ ನಾವು ಭಾಗವತವನ್ನು ನೋಡುವಾಗ ಪ್ರತಿಯೊಬ್ಬ ರಾಜ ಋಷಿಗಳು ಯಾರ್ಯಾರಿದ್ದಾರೆ ಅವರ ತಮಶಕ್ತಿ ಅವರ ಚರ್ಯ ಇಷ್ಟು ಮಾತ್ರಕ್ಕೆ ನೋಡಿ ನಿಲ್ಲದೆ ಅವರೊಳಗೆ ಆ ನಾಮಕನಾಗಿ ತದ್ರೂಪ ತನ್ನಾಮಕನಾದ ಭಗವಂತ ಅವರಿಂದ ಅಪರೂಪದ ಕಾರ್ಯ ಮಾಡಿಸಿದ ಅಂತ ಚಿಂತನೆ ಮಾಡಬೇಕು. ಅದು ಹೇಳುತ್ತಾರೆ, ಅಷ್ಟು ಚಿಂತನೆ ಮಾಡಿದ್ರು ಇನ್ನೂ ಮುಗಿಲಿಲ್ಲ ಭಾಗವತ ಕೇಳಿದ್ದು. ಅಲ್ಲಯ್ಯ ಆ ಮಹಾತ್ಮರ ಲಕ್ಷಣ ತಿಳ್ಕೊಂಡು ಆ ಮಹಾತ್ಮರಲ್ಲಿ ಅಂತಹ ಕಾರ್ಯ ಮಾಡಿಸಿದ್ದು ಭಗವಂತನೇ ಅಂತ ತಿಳ್ಕೊಂಡು ಇನ್ನೂ ಮುಗಿಲಿಲ್ಲ ಕೇಳಿದ್ದು ಅಂದ್ರೆ ಹೇಳುತ್ತಾರೆ, ಅಂತಹ ಮಹಾತ್ಮರಲ್ಲಿ ಅಂತಹ ಕಾರ್ಯ ಮಾಡಿಸಿದ್ದು ಯಾರು ಅಲ್ಲ, ನನ್ನ ಒಳಗಿರುವ ಬಿಂಬಮೂರ್ತಿಯೇ ಆ ಕಾರ್ಯಗಳನ್ನ ಮಾಡಿಸಿದ್ದು ಅಂತ ಕೊನೆಗೆ ಕನೆಕ್ಷನ್ ನಮ್ಮ ಒಳಗಿರುವ ಸ್ವಾಮಿಗೆ ಕೊಟ್ಟರೇನೆ ಭಾಗವತ ಕೇಳಿದ್ದು ಸಾರ್ಥಕ. ಇರದಿದ್ರೆ ಇಲ್ಲ, ಕೊನೆಗೆ ಭಾಗವತವನ್ನು ಬರಬೇಕಾಗಿದ್ದೇನಯ್ಯ ನಿರ್ಣಯ ಅಂದರೆ ನಮ್ಮ ಒಳಗಿರುವ ಬಿಂಬಮೂರ್ತಿಯ ತಾಕತ್ತಿನ ಮೇಲೆ ನಮಗೆ ನಂಬಿಕೆ ಬರಬೇಕು. ಅದು ಬರಬೇಕಾದರೆ ಅವನೇ ಹತ್ತವತಾರದಲ್ಲಿ ತೋರಿದ ಚರಿತ್ರೆಯನ್ನು ಕೇಳಿ ಅಲ್ಲಿರುವ ತಾಕತ್ತನ್ನ ಗ್ರಹಿಸಿ ಆ ತಾಕತ್ತು ನನ್ನ ಒಳಗಿರುವ ಸ್ವಾಮಿಗೆ ಇದೆ ಅಂತ ಸ್ವಲ್ಪ ಚಿಂತನೆ ಮಾಡಿದರೆ ನಮ್ಮೊಳಗಿರುವ ಸ್ವಾಮಿಯ ಮೇಲೆ ನಮಗೆ ನಂಬಿಕೆ ಬರುತ್ತೆ. ಸಂಸಾರದಲ್ಲಿರುವಾಗಲೇನೆ ಇವನನ್ನು ಹತ್ತಿರ ಇಟ್ಟುಕೊಂಡದ್ರಿಂದ ನಮ್ಮ ಹತ್ತಿರ ಇವನೇ ಇದ್ದದ್ದರಿಂದ ಅವನ ತಾಕತ್ತಿನ ಮೇಲೆ ನಂಬಿಕೆ ಬಂದದ್ದರಿಂದ ಭಯರಹಿತರಾಗಿ ಸಂಸಾರದಲ್ಲಿ ಚೆನ್ನಾಗಿರಬಹುದು. ಮೋಕ್ಷದಲ್ಲಿ ಏನು ನಿರ್ಭಯತ ಬರುತ್ತೆ ಅದು ಸಂಸಾರದಲ್ಲೇ ಬರುವಂತೆ ಮಾಡುವುದು ಭಾಗವತ. ಈ ರೀತಿಯಿಂದ ಬಿಂಬಕ್ರಿಯಾನುಸಂಧಾನ ಬಿಂಬನ ಚಿಂತ ಭಗವಂತ ಒಳಗಿದ್ದಾನೆ ಇವನೇ ಸರ್ವತ್ರ ವ್ಯಾಪ್ತ ಅನ್ನೋ ಚಿಂತನೆ ಬರಲಿಲ್ಲ, ಅನುಸಂಧಾನಕ್ಕೆ ಬರಲಿಲ್ಲ. ಇಡೀ ನಾವು ಮಾಡಿದ ಎಲ್ಲ ಶಾಸ್ತ್ರ ಅಧ್ಯಯನ ಅಥವಾ ಏನಾದರೂ ಯಾವ ಸಾಧನ ಅಂತಿರುತ್ತೆ ಬರೀ ಬೊಂಬರಾಟ ಆಗಿ ಬಿಡುತ್ತೆ ಅಂತ ಎಚ್ಚರ ಕೊಡ್ತಾ ಇದೆ. ಸರಿ, ಕುತ್ತುಕೊಂಡ ಮಹಾರಾಜ ನೋಡ್ತಾ ಇದ್ದಾನೆ, ತನ್ನೆದುರಿಗೆ ಬರ್ತಾ ಇದ್ದಾನೆ ಮಹಾನುಭಾವ ಕೃಷ್ಣ. ಕೃಷ್ಣನನ್ನು ನೋಡಿ ನೋಡ್ಲಿಕ್ಕೆ ಆಗ್ತಾ ಇಲ್ಲಂತೆ, ಕೆಡ್ತಾ ಇದ್ದಾರೆ. ಆ ದೇವರ ಪ್ರಕಾಶ ಎಷ್ಟು ಬರ್ತಾ ಇದೆ ಅಂದ್ರೆ ಮುಚುಕುಂದ ಮಹಾರಾಜ ಆತನ ಕಣ್ಣು ಕುಕ್ಕುವಂತೆ ಕಾಣಿದೆ. ತುಂಬಾ ಕಷ್ಟದಿಂದ ಆ ಕೃಷ್ಣನ್ ನೋಡತಾ ಇದ್ದಾನೆ. ಚತುರ್ಭುಜಂ ರೋಧಮಾನಂ ಧನಶ್ಯಾಮಂ ಕೀತ ಕೌಶೇಯವಾನಸಂ, ಭಗವಂತನ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಅದ್ಭುತವಾಗಿದ್ದಾನೆ ಸ್ವಾಮಿ. ಆತನ ನೋಡಿ ಹೇಳ್ತಾ ಇದ್ದಾನೆ, ಕೋಭವಾನೆಯ ಸಂಪ್ರಾಪ್ತ ವಿವಿನೇ ಗಿರಿಗಸ್ವರೆ, ಯಾರೇ ಯಾ ನೀನು ಇಲ್ಲಿ ಬಂದಿದ್ದೀಯ, ನೀನು ನೋಡಿದ್ರೆ ತುಂಬಾ ಸುಂದರವಾಗಿದ್ದೀಯ. ಅಷ್ಟೇ ಅಲ್ಲ ಹೇಳ್ತಾ ಇದ್ದಾನೆ, ಪದ್ಯಾನ್ ಪಟ್ಟ ಮಹಾಜಾಧ್ಯಾನ್ ವಿತರನ್ ವಿಜನತಿ ಗುರುಗಂಟಕೆ. ಈ ಕಾಡು ಎಲ್ಲಿ ನೋಡಿದ್ರೆ ಮುಳ್ಳು ಮಯ, ಇಂಥ ಮುಳ್ಳುಮಯವಾದಂತಹ ಕಾಡಿನಲ್ಲಿ ಎಂಥ ಮೃದುವಾದ ಕಾಡಿದೆಯಾ, ಪದ್ಮದಂತೆ ಕಾಡಿದೆ, ಆ ಕಾಡಿ ಇಟ್ಟುಕೊಂಡು ಮುಳ್ಳುಗಳ ಮೇಲೆ ಹೇಗೆ ನಡೀತಾ ಇದೆಯಾ ಅಂತ ಆ ಸ್ವಾಮಿಯನ್ನು ಕೇಳ್ತಾ ಇದ್ದಾರೆ. ಹೇಳ್ತಾ ನಿನ್ನ ತೇಜಸ್ಸು ನೋಡಿದ್ರೆ ತೇಜಸ್ವಿಗಳಿಗೆ ತೇಜಸ್ಸನ್ನು ಕಾಣ್ತಾ ಇದೆ, ಇಂದ್ರನು ಚಂದ್ರನು ಯಾರು ನೀನು ಅಂತ ತುಂಬಾ ಕೇಳ್ತಾ, ನಾನು ಯಾರು ಅಂತ ಕೇಳಯ್ಯ. ವಯಂತು ಪುರುಷವ್ಯಾಧ ಐಕ್ವಾಕಾಹ ಸತ್ರಬಂಧವ ಮುಚುಕುಂದೈತೆ ಪ್ರೋಕ್ತ ಯೌವನಾಶ್ವದ ಯೌವನಾಶ್ವ ಆತ್ಮದ ಪ್ರಭು. ನಾನು ಯುವನಾಶ್ವನ ಮಗ ವಿಶೇಷವಾಗಿ ಅಂದ್ರೆ ಯುವನಾಶ್ವನ ಮಗ ಮಾಂಧಾತ್ವ ಮಾಂಧಾತ್ವ ಮಹಾರಾಜ ಆತನ ಯೌವನಾಶ್ವ ಅಂತ ಹೇಳ್ತಾರೆ ಆತನ ಮಗ ನಾನು. ಸರಿ, ನಾನು ಯುದ್ಧ ಮಾಡಿ ತುಂಬಾ ದಿನ ಮಲಗಿದ್ದೆ, ಯಾವನು ಬಂದ ನನ್ನ ಒದ್ದ ಸುಟ್ಟು ಬಿದ್ದ, ಹೇಗೆ ತಾನ ಇವನನ್ನ ಒದ್ದದ್ದಕ್ಕೆ ಸುಟ್ಟೀಯ ಅಂದ್ರೆ ಹೇಳ್ತಾರೆ ಅವನು ಸುತ್ತ ಸುಟ್ಟು ಬಿದ್ದ, ಸುಟ್ಟು ಬಿದ್ದಕ್ಕೆ ಕಾರಣ ನನ್ನ ತಪಶಕ್ತಿ ಅಲ್ಲ. ಹೇಳ್ತಾರೆ ಸೋಪಿ ಭರತೆ ಸ್ವತಃ ನೂನಂ ಆತ್ಮೀಯೇನೈವ ಪಾಪ್ಮನ, ತನ್ನದೇ ಪಾಪ ಅವನಿಗೆ ಕೂಟಿತ್ತು ಅದೇ ಅವನನ್ನ ಸುತ್ತು ಹಾಕಿತ್ತಷ್ಟೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಉತ್ತರ ಕೊಟ್ಟು, ಒಂದು ವೇಳೆ ನೀನು ಯಾರು ಅಂತ ನನಗೆ ತಿಳಿಸಲಿಕ್ಕೆ ನನಗೆ ಯೋಗ್ಯತೆ ಇದ್ದರೆ ತಿಳಿದಯ್ಯ ಅಂತ ಕೇಳ್ತಾ ಇದ್ದಾರೆ. ನಾವು ದೊಡ್ಡವರನ್ನ ಪ್ರಶ್ನೆ ಕೇಳ್ತಾ ಇರ್ತೀವಿ, ನೋಡಿ ಸ್ವಾಮಿ ನನಗೆ ಸಂಶಯ ಬಂದೆ ಹೇಳಿ ಅದ್ ಕೇಳಬಾರದಂತೆ. ಯಾಕಂದ್ರೆ ಅವರಿಗೆಲ್ಲ ಗೊತ್ತಿದ್ರು ಕೂಡ ಆ ಗೊತ್ತಿದ್ದನ್ನ ತಿಳ್ಕೊಳ್ಳುವ ಯೋಗ್ಯತೆ ನಮಗಿರಲ್ಲ, ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವನ ಕೇಳೋ ಕಾಲಕ್ಕೆ ಹೀಗೆ ಕೇಳಬೇಕಂದ್ರೆ ಸ್ವಾಮಿ ನನಗೆ ಸಂಶಯ ಅಂತೂ ಬಂದಿದೆ, ತಿಳ್ಕೊಳ್ಳಿಕ್ಕೆ ನನಗೆ ಯೋಗ್ಯತೆ ಇದ್ದರೆ ಹೇಳಿ ಅಂತ ವಿನಮ್ರನಾಗಿದ್ದರೆ ಅವರು ಅನುಗ್ರಹ ಮಾಡುತ್ತಾರೆ. ಹಾಗೆ ಹೇಳಿದರೆ ಹಾಗೆ ಕೇಳಿದರೆ ಮಾತ್ರ ಶಾಸ್ತ್ರ ನಿಲ್ಲುತ್ತೆ. ಸರಿ, ಕೇಳುತ್ತಾ ಇದ್ದಾನೆ ಅವಾಗ ಕೃಷ್ಣ ಹೇಳ್ತಾನೆ ನಾನು ಯಾರು ಅಂತ ಹೇಳಿ ಹೇಳ್ತಾನೆ. ಜನ್ಮ ಕರ್ಮಾಭಿಧಾನ ಸಂತಿಮೆ ಎಂಬ ಸಹಸ್ರಕಃ, ನನ್ನ ಸಾವಿರಾರು ರೂಪಗಳಿವೆ, ಸಾವಿರಾರು ರೀತಿಯಲ್ಲಿ ನಾನು ಪ್ರಕಟಾಗಿ ಬಂದಿದ್ದೇನೆ. ತುಂಬಾ ಸುಂದರವಾದ ಮಾತು ಹೇಳ್ತಾನೆ. ನಶಕ್ಯಂತೆ ಅನುಸಂಖ್ಯಾತಂ ಅನಂತತ್ವ ಮಮಾಪಿ, ಅದು ಅನಂತವಾಗಿದೆ. ಆ ಅನಂತವಾಗಿರತಕ್ಕಂತಹ ನನ್ನ ಗುಣಗಳನ್ನ ರೂಪಗಳನ್ನ ನನಗೆ ನೆನಪಲಿಕ್ಕಾಗಲ್ಲ ಅಂತ. ದೊಡ್ಡ ಸಬ್ಜೆಕ್ಟ್ ಇದು, ಇದರ ಕುರಿತು ಉತ್ತರ ಕೊಡಲಿಕ್ಕೆ ದೊಡ್ಡವರಾದ ಮಹಾನುಭಾವರೇ ಸಮರ್ಥರು. ಯಾಕಂದ್ರೆ ತನ್ನ ಭಗವಂತನ ಅಪರೂಪವಾದ ಅನಂತವಾದ ಗುಣಗಳು ರೂಪಗಳು ನಮಗನಂತವೋ ದೇವರಿಗೂ ಅನಂತವೋ. ದೇವರಿಗೇನೆ ತನ್ನ ಗುಣರೂಪಗಳು ಗೊತ್ತಿಲ್ಲ, ಇಷ್ಟು ಒಂದು ಗೊತ್ತಿಲ್ಲ ಅಂದ್ರೆ ದೇವರಿಗೆ ಅಜ್ಞಾನ ಕಲ್ಪನೆ ಮಾಡಬೇಕಾಗಿ ಬರುತ್ತೆ. ಅಥವಾ ದೇವರಿಗೆ ಗೊತ್ತು ಅಂದ್ರೆ ಅನಂತತ್ವ ಹೋಗಿ ಬಿಡುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಶ್ರೀಪಾದಂಗಳವರೇ ಸಮರ್ಥರಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾರೆ. ಎರಡೂ ವರ್ಗವೂ ಇದೆ, ಎರಡೂ ವರ್ಗವೂ ಇದೆ. ಏನು ಭಗವಂತನ ಗುಣಗಳು ಅನಂತ, ಜೀವನ ದೃಷ್ಟಿಯಲ್ಲಿ ಲಕ್ಷ್ಮೀದೇವಿ ಪರ್ಯಂತ ಎಲ್ಲರಿಗೂ ಕೂಡ ಭಗವಂತನ ಗುಣಗಳು ಅನಂತ. ದೇವರ ಗುಣಗಳು ಅನಂತ ಅಲ್ಲ, ಅನಂತ ಅಂದ್ರೆ ಹೇಗೆ ದೇವರು ತನ್ನ ಗುಣಗಳು ಮಿಕ್ಕವರಿಗೆ ಅನಂತ, ಅದು ತನಗೆ ಎಡಕತ್ತೆ ಎಷ್ಟು ಗುಣಗಳು ತನ್ನಲ್ಲಿ ಇವೆ ಅಂತ ಅವನಿಗೆ ಗೊತ್ತಾಗುತ್ತೆ. ತನ್ನ ಗುಣಗಳೇ ತನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಆತನಿಗೆ ಅಜ್ಞಾನ ಕಲ್ಪನೆ ಮಾಡಿದಾಗುತ್ತಲ್ಲ. ಆದ್ದರಿಂದ ಆ ರೀತಿ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅಂತಾರೆ ಇಲ್ಲ, ಆತನ ಗುಣಗಳನ್ನ ಆತನೇ ಎಣಿಸಿ ಬಿಟ್ರೆ ಅನಂತತ್ವ ಅನ್ನೋದು ಹೋಗಿಬಿಡುತ್ತೆ, ಅನಂತ ಅನ್ನೋದು ಹೋಗಿಬಿಡುತ್ತೆ. ಆದ್ದರಿಂದ ಆತನ ಗುಣಗಳು ಆತನಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಹೇಗೆ ಆಗಾರೆ ಅಜ್ಞಾನ ಕಲ್ಪನೆ ಮಾಡಬೇಕಲ್ಲ ಅಂದ್ರೆ ಅವರು ಕೊಡುವ ಉತ್ತರ ಏನು ಅಂದರೆ ಅನಂತ ಅಂತಲೇ ತಿಳ್ಕೊಂಡಿದ್ದಾನೆ, ಆದ್ದರಿಂದ ಅಜ್ಞಾನದ ಪ್ರಸಕ್ತಿಯೇ ಇಲ್ಲ ಅಂತ ಎರಡೂ ವರ್ಗದ ಉತ್ತರ ಇದೆ. ಸಮರ್ಪಕವಾದಂತಹ ಉತ್ತರ ಶ್ರೀಪಾದಂಗಳವರು ನೀಡಿದ್ದಾರೆ. ತದನಂತರ ವಿಶೇಷವಾಗಿರತಕ್ಕಂತಹ ತನ್ನ ರೂಪವನ್ನ ದರ್ಶನ ಕೊಡುತ್ತಾ ಇದ್ದಾನೆ. ನೋಡಿ ಮುಚುಕುಂದ ಮಹಾರಾಜ ತುಂಬಾ ಸ್ತೋತ್ರ ಮಾಡುತ್ತಾ ಇದ್ದಾನೆ. ವಿಮೋಹಿತೋಯಂ ಗಣೇಶನಾಲಯ ತ್ವರೀಯ ಸ್ವಾಮ್ನ ಭಜತ್ತನ ಸುಖಾಯ ದುಃಖ ಪ್ರಸವೇ ಕೃತಜ್ಞತೆ ಗೃಹೇಶು ಯೋಸಿತ ಸುಜಸ್ವಂಜಿತ. ಈ ಎಲ್ಲಾ ಜನರು ಕೂಡ ಗಂಡು ಹೆಣ್ಣು ಎರಡೂ ಕೂಡ ವಿಮೋಹಿತರಾಗಿದ್ದಾರೆ, ಮೋಹಿತರಲ್ಲ ವಿಮೋಹಿತರು, ವಿಶೇಷತಃ ಮೋಹಿತರಾಗಿದ್ದಾರಯ್ಯ ನಿನ್ನ ಮಾಯೆಯಿಂದ. ನಿನ್ನ ನೋಡೋದೇ ಇಲ್ಲ, ನಭಜಾತಿ ನಿನ್ನ ಪಾದವನ್ನ ಭಜನೆ ಮಾಡೋದೇ ಇಲ್ಲ. ಅನರ್ಥ ದೃಗ್ ಅನರ್ಥ ದೃಗ್ ಅಂತ ಹೇಳಿದರೆ ಹೇಳ್ತಾರೆ ಯಾವುದಾದರೆ ತಮಗೆ ಅನರ್ಥವನ್ನ ಮಾಡುತ್ತೋ ಅದರಲ್ಲಿ ಅರ್ಥ ಪರಿಕಲ್ಪನ ಅಂದರೆ ಅದೇ ನನಗೆ ಬೇಕಾಗಿದ್ದು ಅಂತ ಅದರ ಹಿಂದೆಯೇ ಓಡುತ್ತಾರಯ್ಯ. ಇದು ನಿನ್ನ ಮಾಯೆಯಿಂದ ಅರ್ಥ ಇದೆ ಹರಿಯೇ ಅಂತ ಮಾಯೆಯಿಂದ ನನ್ನನ್ನ ಬಿಡಿಸು ಅಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೇಳ್ತಾನೆ ಲಭ್ವಾ ಜನ ದುರ್ಲಭ ಮಾತ್ರ ಮಾನುಷಂ ಕದಂಚಿ ಲಭ್ಯಂದ ಅನ್ನಂ ಅಯತ್ತಮೋ ಅರ್ಹ ಪಾದಾರವಿಂದ ನಭಲತಿ ಅಸಂಗತಿ ಗೃಹಾಂತ ಗೋಪೆ ಪತಿತಃ ಯಥಾಪತು ಹೇಳ್ತಾ ಇದ್ದಾರೆ. ಜನರು ದುರ್ಲಭಂ ಮಾನುಷಂ ಜನ್ಮ ಲಭ್ವ ದುರ್ಲಭವಾಗಿರತಕ್ಕಂತಹ ಅನುಜನ್ಮವನ್ನು ಬರಲು ಕೂಡ ಕದಂಚಿ ಲಭ್ಯಂಗ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹೇ ಭಗವಂತ ತಾವು ಯಾವ ರೀತಿಯಲ್ಲೂ ಕೂಡ ಅಯತ್ತೋ ಅನಭ ಪದಾರವಿಂದ ನಭದತಿ ಅಸನ್ಮತಿ ಗೃಹಾಂಧ ಕೂಪೆ ಪತಿತೋ ಯಥಾಪತು ಈ ಸಂಸಾರ ಕೂಪದಲ್ಲಿ ಪಶುವಿನಂತೆ ತಾನು ಬಿದ್ದಿದ್ದು ನಿನ್ನ ಪದಾರವಿಂದವನ್ನು ತಾನು ಭಜನೆ ಮಾಡದೆ ಹಾಗೆ ಇದ್ದು ಬಿಡ್ತಾ ಇದ್ದಾರಯ್ಯ. ಅದರಲ್ಲಿ ನಾನೂ ಒಬ್ಬ ಅಂತ ಭಗವಂತನ ಮುಂದೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಕೊನೆಗೆ ಹೇಳ್ತಾನೆ ಈ ಶರೀರದ ಮೇಲೆ ಹೇಳ್ತಾ ಇದ್ದಾರೆ ತಲೆಯವರೇ ಘಟಪುಜ ಸನ್ನಿಧೆ ನಿರೂಢ ಮಾನ ನರದೇವ ಯುತ್ಯಹಂ ಈ ತಲೆಯವರ ಮೇಲೆ ತುಂಬಾ ಅಭಿಮಾನ ನನಗೆ. ಎಷ್ಟು ಅಭಿಮಾನ ಅಂದ್ರೆ ನೋಡಿ ಕೊನೆಗೆ ಎಲ್ಲಿಗೆ ಪರ್ಯವಸಾನ ಅಂದ್ರೆ ಹೇಳ್ತಾರೆ ಶರೀರ ನಮಗೆ ಬಹಳ ಉಪಕಾರ ಮಾಡುತ್ತಲ್ವ ಆ ಶರೀರದ ಮೇಲೆ ಅಭಿಮಾನ ಎಷ್ಟು ಬೆಳಗೋಯಿತು ಅಂದ್ರೆ ಅದೇ ನಾನು ಅನ್ನುವ ಪರ್ಯಂತ ಹೋಗಿಬಿಡುತ್ತೆ ಮನಸ್ಸು. ಅದರಿಂದ ಇಂಥ ಈ ಶರೀರದ ಮೇಲೆ ಅಭಿಮಾನ ಎಷ್ಟುವರೆಗೆ ಬಂದಯ್ಯ ನಮ್ಮ ನರದೇವ ರಾಜ ಅಂತಂದುಕೊಂಡು ಮೃತಃ ಪ್ರತೇ ಭಾಷ್ಯ ಪದಾತಿ ಅನೇಕ ಮೈಗೆ ಗಾಮ್ ಪರ್ಯಟನ್ ಸ್ವಾಮ್ ಅಗಣೀಯ ದುರ್ಮದ ಈ ಭೂಮಿಯನ್ನೆಲ್ಲ ತಿರುಗಾಡತಾ ಏನು ಆನೆ ಕುದುರೆ ಎಲ್ಲ ಕಟ್ಟಿಕೊಂಡು ತಿರುಗಾಡತ ಸ್ವಾಮಗಣಯ್ಯ ನಿನ್ನೇ ಮರೆತು ನಾನು ತಿರುಗಿದೆ ಅಯ್ಯ ದುರ್ಮದನಾಗಿ ಅಂದ್ರೆ ಅರ್ಥ ಏನು ಭಗವಂತನೇ ತಮ್ಮೊಳಗಿದ್ದು ಎಲ್ಲಾ ಕಾರ್ಯವನ್ನ ತಾನೇ ಮಾಡಿ ಮಾಡುತ್ತಾ ಇದ್ರು ಕೂಡ ಭಗವಂತನ ಎಚ್ಚರವೇ ಇಲ್ಲದೆ ನಾನೇ ಮಾಡಿದೆ ಎಂಬ ಮನುಷ್ಯ ಪಶುವೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾನು ತಿಳಿದನಯ್ಯ. ಆದ್ದರಿಂದ ಹೇ ಸ್ವಾಮಿ ತುಂಬಾ ಕಾಲ ನಾನು ಯುದ್ಧವೂ ಮಾಡಿದೆ ಎಲ್ಲವೂ ಮಾಡಿದೆ ಆದರೆ ನಿನ್ನ ಚಿಂತನೆ ಮಾಡಲಿಲ್ಲ ಹರಿಯೇ. ಆದರೆ ಒಂದಿದೆ ನದೇವ ತೋಷನಂ ವೃಥ ದೇವತೆಗಳ ನಿನ್ನ ಭಕ್ತರ ಸಂತೋಷಗೊಳಿಸಿದ್ದು ವೃಥ ಆಗುವುದಿಲ್ಲ ಎಂಬುದಕ್ಕೆ ನೀನೇ ಸಾಕ್ಷಿಯಾಗಿ ಬಂದಿದ್ದೀಯ. ನಾನು ತುಂಬಾ ಕಾಲ ನಿದ್ರೆಯಲ್ಲಿ ಮಲಗಿದ್ದೆ ಆದರೆ ನೀನಾಗಿ ಬಂದು ದರ್ಶನ ಕೊಟ್ಟು ನಿನ್ನವರ ಸೇವಾ ಮಾಡಿದ್ದು ವೃಥ ಆಗಲ್ಲ ಅಂತ ಅನುಗ್ರಹ ಮಾಡುತ್ತಾ ಇದೀಯ. ಅರೇ ಸರಿ ಇಷ್ಟು ಕೇಳತಾ ಇದೆಯಲ್ಲ ಏನು ಬೇಕು ನಿನಗೆ ಕೇಳ್ತಾ ಇದ್ದಾರೆ. ನಕಾಮಯೇ ಅನ್ಯಂ ತವ ಪಾದ ಸೇವನಾತ್ ನಿನ್ನ ಪಾದ ಸೇವೆಕ್ಕಿಂತ ಬೇರೊಂದು ನಾನು ಕೇಳಲ್ಲಯ್ಯ ಹರಿಯೇ. ಯಾಕಂದ್ರೆ ಇದು ಎಂತಹದ್ದು ಅಕಿಂಚನ ಪ್ರಾಕ್ಷತಮಾದ ವರಂ ವಿಭೋ ಇದು ಅಕಿಂಚನರು ನಿಷ್ಕಿಂಚನರು ಯಾರಿದ್ದಾರಲ್ಲ ಅಂದ್ರೆ ಜ್ಞಾನಿಗಳಾದವರು ಅವರೆಲ್ಲರೂ ಕೂಡ ನಿನ್ನ ಪಾದ ಸೇವೆಯನ್ನೇ ಕೇಳುತ್ತಾರಯ್ಯ ಅದು ಬಿಟ್ಟು ನನಗೆ ಇನ್ನೊಂದು ಬೇಡ ಅಂತ ಹೇಳ್ತಾ ಇದ್ದಾನೆ. ಅರಾಧ್ಯಕತ್ವಾಂಜಿ ಅಪವರ್ಗದಂಭರೆ ಹುರಿದ ಆಯೋ ಪರಮಾತ್ಮವಂತನ ನಿನ್ನನ್ನು ಆರಾಧನೆ ಮಾಡಿ ಅದು ಬೇಕು ಇದು ಬೇಕು ಅಂತ ಬಯಸಿದರೆ ಅದು ತನ್ನನ್ನು ತಾನೇ ಕಟ್ಟಿಕೊಂಡಂತೆ ಆಗಿಬಿಡುತ್ತೆ. ಆದ್ದರಿಂದ ನಿನ್ನ ಪೂಜೆ ಮಾಡಿ ಯಾವ ವರವನ್ನ ಬೇಡಬಾರದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಇದು ಚೂರು ನೋಡಿದಾಗ ನಮಗೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಗಂಟೆಯಲ್ಲಿ ಕೂತು ಆದರೆ ಅನುಷ್ಠಾನಕ್ಕೆ ಬರೋದಿಲ್ಲ. ದೇವರನ್ನ ಏನು ಕೇಳಬಾರದು ಏನು ಕೇಳಬಾರದು ನಾವು ದೇವರ ಮುಂದೆ ನಿಂತಾಗಲ್ಲ ಇಷ್ಟೇ ಕೇಳೋದು ಸ್ವಾಮಿ ನನ್ನ ಚೆನ್ನಾಗಿರು ಸುಖವಾಗಿರು. ಸುಖ ಅಂದ್ರೆ ಏನು ನಮ್ಮವರು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದು ಅಂದ್ರೆ ಏನು ಯಾವ ದುಃಖ ಬರಬಾರದು ಸುಖ ಮಾತ್ರ ಬರಬೇಕು ಸುಖ ಜಾಸ್ತಿ ಆಗ್ತಾ ಇರಬೇಕು. ಒಂದು ವೇಳೆ ಆಗದಿದ್ರು ಅಡ್ಡಿಲ್ಲ ಇದ್ದದ್ದು ಹೋಗಬಾರದು ಅಷ್ಟು ಸಾಕು ಇಲ್ಲೇ ಚೆನ್ನಾಗಿರಬೇಕು ಅಂತ ಇಷ್ಟೇ ತಾನೇ ಕೇಳೋದು ನಾವು ಆ ಕೇಳಬಹುದಾ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಏನದು ನಮ್ಮದೇ ಕರ್ಮ ನಾವು ಮಾಡಿದ್ದೇ ಕರ್ಮ ಪುಣ್ಯ ಪಾಪ ಎರಡೂ ಕೂಗಿದೆ ಟ್ಯಾಂಕ್ ತುಂಬಾ ಎಣ್ಣೆ ಕೂಗಿದೆ ಟ್ಯಾಂಕ್ ಒಂದು ಚಿತ್ರಲ್ಲ ದೊಡ್ಡ ಈ ಊರದ್ದು ಟ್ಯಾಂಕ್ ಆ ಟ್ಯಾಂಕ್ ತುಂಬಾ ಎಣ್ಣೆ ಕೂಗಿದೆ ಆ ಕರ್ಮ ಎಂಬ ಎಣ್ಣೆ ಖರ್ಚಾಗದೆ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗೋದೇ ಇಲ್ಲ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗಾದ್ರೆ ಈ ಎಣ್ಣೆ ಖರ್ಚು ಆಗ್ಬೇಕಾದ್ರೆ ಏನ್ ಮಾಡಬೇಕು ಅದಕ್ಕೆ ಒಂದು ಬೆಂಕಿ ಪುಳಿ ಹಾಕ್ಬಿಟ್ಟು ಸರಿ ಹೋಗ್ತಲ್ಲ ಅಂದ್ರೆ ಇಲ್ಲ ಅದು ಸಪ್ತ ದೀಪ ಉರಿತಾ ಇದೆ, ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಜೀವನದಲ್ಲಿ ದುಃಖ ಎಂಬ ದೀಪ ಉರಿತಾ ಇದ್ದಾನೆ. ಹೆಚ್ಚು ಉರಿದ್ರೆ ತಡೆಯಲಿಕ್ಕಾಗಲ್ಲ. ಇವಾಗ ಉರಿಯು ದುಃಖಕ್ಕೇನೆ ಬೇಡ ಬೇಡ ಅಂತ ಸ್ವಾಮಿಗಳತ್ತೆ ಹೋಗಿ ದುಃಖ ಬೇಡ ದುಃಖ ಬೇಡ ಅಂತ ಮಂತ್ರಾಕ್ಷದೇ ತೆಂಗಿನಕಾಯಿ ಕೇಳ್ತಾ ಇರ್ತೀವಿ. ಆದ್ರೆ ದೇವರು ಹೇಳ್ತಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ಈ ಜನ್ಮದಲ್ಲಿ ದೀಪ ಉರಿಬಾರ್ದು ಶಾಂತ ಮಾಡಿ ಅಂದ್ರೆ ಬರೋ ಜನ್ಮದಲ್ಲಿ ಡಬಲಾಗಿ ಉರಿಯುತ್ತೆ. ಮತ್ತೆ ಅದು ಬೇಕಾ ಇದು ಬೇಕಾ? ಆದ್ದರಿಂದ ದೀಪ ಇಷ್ಟೇ ಉರಿಯೋದು ಸರಿ. ಇನ್ನ ಈ ಸುಖ ದುಃಖಗಳು ಎರಡೂ ಕೂಡ, ಅಥವಾ ಏನು ನಾವು ಸುಖ ಬೇಡ್ತೀವಿ ದುಃಖ ಬೇಡ ಅಂತ ಹೇಳ್ತೀವಲ್ಲ, ಈ ಎರಡು ಎಂತ ಅದು ಚೆನ್ನಾಗಿ ಹೇಳ್ತಾರೆ. ಸುಖ ದುಃಖ ಎರಡು ಕೂಡ ಶತ್ರುಗಳೇ ನಮಗೆ. ಒಂದು ಚೂರಿ ಹಿಂದೆ ಬಚ್ಚಿಟ್ಟುಕೊಂಡು ಬರುವ ಶತ್ರು, ನಗು ಮುಖದಿಂದ ಸುಂದರವಾದ ಶತ್ರು. ಇನ್ನೊಂದು ಭೀಕರವಾದ ಮುಖದಿಂದ ಚೂರಿ ಎದುರಿಗೆ ಹಿಡ್ಕೊಂಡು ಬರುವ ಶತ್ರು. ನಮಗೆ ಆ ಚೂರಿ ನೋಡಿದ ಬೇಡ ಅನ್ನಿಸ್ತಾರೆ, ಹಿಂದೆ ಚೂರಿ ಇಟ್ಟುಕೊಂಡು ನಗದಾ ಮಾತಾಡುವ ಶತ್ರು ಸುಖ, ಅದು ನೋಡಿದ ಕೂಡಲೇ ಬೇಕು ಅನ್ನಿಸ್ತಾ ಇದೆ. ಇದೇಂದಿ ನೀವಂತೀರಾ ಸುಖ ಎಷ್ಟು ಚೆನ್ನಾಗಿರುತ್ತೆ, ದುಃಖ ಬೇಡಲ್ವಾ ಅಂದ್ರೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಶಿಲ್ಪನ ಮಾತಿಗೆ, ಸುಖ ದುಃಖ ಸಮಯ ಕೊಟ್ಟ ಅಂದ್ರೆ ಸುಖ ಚೆನ್ನಾಗಿರುತ್ತಲ್ಲ ದುಃಖ ಚೆನ್ನಾಗಿರಲ್ಲ ಸಮವ ಅಂತ ಹೇಗೆ ನೋಡೋದನ್ನ ಅಂದ್ರೆ ಸಮ ಅಂದ್ರೆ ದೃಷ್ಟಿ ಬೇರೆ. ಆ ದೃಷ್ಟಿ ಬೇರೆ ಅಂದ್ರೆ ಹೇಗೆ ಬರಬೇಕಾದ್ರೆ ಚೂರು ಹಣ ಹೋಗ್ಲೇಬೇಕಾಗುತ್ತೆ. ಏನು ಭಗವಂತ ನಮ್ಮನ್ನ ಇಲ್ಲಿಗೆ ಕಳಿಸಿತ್ತು ಯಾಕೆ? ನಿನ್ನೆ ನಮ್ಮ ಶ್ರೀಧರ ಸ್ವಾಮಿಗಳವರು ತುಂಬಾ ಸುಂದರವಾಗಿ ಹೇಳಿದ್ರು, ಈ ಜನ್ಮದ ನಿಶ್ಚಯ ಏನು, ಯಾವ ಗುರಿ ಎಂದು ಚೆನ್ನಾಗಿ ಹೇಳಿದ್ರು. ಏನು ಗುರಿ? ದೇವರನ್ನೇ ಸದಾ ಚಿಂತನೆ ಮಾಡಲಿಕ್ಕೆ ದೇವರಿಗೆ ಕಳಿಸಿದ್ರು, ಅದೇ ಕೆಲಸ. ಆ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮ್ಮ ಮನಸ್ಸು ದೇವರಲ್ಲೇ ಇರಬೇಕಲ್ಲ. ಇರದಂತೆ ಮಾಡುವುದು ಯಾವುದು ಅಂದ್ರೆ, ಸುಖವು ದೇವರನ್ನ ಮರೆತತ್ತೆ, ದುಃಖವು ದೇವರನ್ನ ಮರೆತತ್ತೆ. ಸುಖ ಬಂದರೂ ಕೂಡ ದೇವರ ಮರೆತತ್ತೆ, ಅದು ಗೊತ್ತಿದೆ. ದುಃಖ ಹೆಚ್ಚಾಗಿ ಬಂದರೂ ಕೂಡ ದೇವರು ಬೇಡ ದೇವ ಬೇಡ ಅಂತ ಹೋಗ್ತಾ ಇರ್ತೀವಿ, ಏನು ಬೇಡ ಅಂತ ಕೂತಿರ್ತೀವಿ. ಹಾಗಾದ್ರೆ ಈ ಸುಖ ದುಃಖಗಳೆರಡೂ ಕೂಡ ದೇವರನ್ನ ಮರೆತೋದರಲ್ಲಿ ಎರಡೂ ಒಂದೇ. ಹಲ್ಲು ಮುರುಕೊಳ್ಳಿಕ್ಕೆ ಯಾವ ಕಲ್ಲಾದ್ರೇನು ಅಂತ ಎರಡೂ ಕೂಡ ದೇವರ ಚಿಂತನೆ ಹಾಳು ಮಾಡೋದ್ರಲ್ಲಿ ಎರಡೂ ಒಂದೇ. ಅದಕ್ಕೆ ಯಾರು ಹೇಳ್ತಾ ಇದ್ದಾರೆ, ದೇವರ ಚಿಂತನೆ ಹಾಳು ಮಾಡುವಂತ ವಿಷಯಗಳೇ ಸುಖ ದುಃಖ. ನಮ್ಮ ಜೀವನವೇ ನಾಶ ಆಗಿಬಿಡುತ್ತೆ ದೇವರ ಚಿಂತನೆ ಇಲ್ಲದೆ. ಈಗ ನಾವು ಮಾಡ್ತಾ ಇರೋದೇನು, ದೇವರ ಹತ್ರ ಹೋಗಿ ನಾನು ಪೂಜೆ ಎಲ್ಲ ಮಾಡಿ ದೇವರನ್ನ ಕೇಳಿದ್ದೇನು, ಇನ್ನೊಂದು ಪ್ಯಾಕೆಟ್ ವಿಷ ಕೊಡಯ್ಯ, ಏನು ಸುಖ ಕೊಡಯ್ಯ. ಆ ರೀತಿಯಲ್ಲಿ ನಾವು ಕೇಳಬಾರದು. ದೇವರ ಕೊಟ್ಟದ್ದನ್ನ ಒಂದು ಹೋಗಬೇಕು. ಇಷ್ಟು ಸುಖ ಬಂದ್ರೂ ದೇವರನ್ನ ಮರೆಸುತ್ತೆ, ದುಃಖ ಬಂದ್ರೂ ದೇವರನ್ನ ಮರೆಸುತ್ತೆ. ಆ ಸುಖ ದುಃಖಗಳು ಬಂದ್ರೂ ದೇವರನ್ನ ಮರೆಯದೆ ದೇವರನ್ನ ಚಿಂತನೆ ಮಾಡಿ ಹೋಗುವುದೇ ನಮ್ಮ ಜೀವನದ ಗುರಿ. ಅದಕ್ಕೆ ದೇವರನ್ನ ಕೇಳಬೇಕಂತೆ, ಸ್ವಾಮಿ ನೀವು ಸುಖವಾದ್ರೂ ಕೊಡು ದುಃಖವಾದ್ರೂ ಕೊಡು, ನಿನ್ನ ನೆನಪು ಸದಾ ಕೊಡು ಹರಿಯೇ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಹೇಳಿದ್ರು. ಅದನ್ನೇ ಕೇಳ್ತಾ ಇದ್ದಾರೆ, ಹೇ ಸ್ವಾಮಿ ನನಗೆ ಇನ್ಯಾವುದೂ ಬೇಡ, ನಿನ್ನ ಪಾದ ಚಿಂತನೆ ನನಗಿದ್ದರೆ ಸಾಕು ಅಂತ ಹುಸಿಕೊಂಡ ಮಹಾರಾಜ ಕೇಳ್ತಾ ಇದ್ದಾನೆ. ಕೇಳಿದ್ದಕ್ಕೆ ಕೃಷ್ಣಾನುಗ್ರಹ ಮಾಡಿ ಹೇಳ್ತಾನೆ, ಹೇ ಸಾರ್ವಭೌಮ ಮಹಾರಾಜ ಮತಿಷ್ಠೆ ಇನಾರ ಊರ್ಜಿತ, ನಿನ್ನ ಮನಸ್ಸು ಒಳ್ಳೆ ಬುದ್ಧಿ ಚೆನ್ನಾಗಿದೆಯ, ಯಾವ ಕಲ್ಮಸವಿಲ್ಲ. ಯಾಕೆ ಅಂದ್ರೆ ವರೈಹಿ ಪ್ರಲೋಭಿತ ಸ್ಯಾಪಿ, ನಾನು ತುಂಬಾ ವರಗಳನ್ನೆಲ್ಲ ಕೊಡ್ತೇನೆ ಕೊಡ್ತೇನೆ ಅಂದ್ರೆ ಆ ಪ್ರಲೋಭನೆ ಕೊಟ್ಟರು ಕೂಡ ನಿಮಗೆ ಮೋಹಿತನಾಗಿಲ್ಲ. ನಾವು ಕಾಮಯಿ ಭೀತಾ ಯತಃ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನೀನು ಏಕಾಂತ ಭಕ್ತ ಆದ್ದರಿಂದ ನಿನ್ನ ಮನಸ್ಸು ಚಂಚಲವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ವಿತರಕ್ತ ಮಹೀಂ ಕಾಮಂ ಮಹ್ಯಾಮೇಶದ ಮಾನಸ, ನನ್ನಲ್ಲೇ ಮನಸ್ಸಿಟ್ಟುಕೊಂಡು ಇಡೀ ಭೂಮಿಯನ್ನು ಸಂಚರಿಸು, ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ನಾನು ಪ್ರಕಟ ಮಾಡಿದ ನನ್ನ ರೂಪಗಳನ್ನ ಎಲ್ಲವನ್ನ ಚಿಂತನೆ ಮಾಡುತ್ತಾ ಚರಣ ಮಾಡಯ್ಯ. ಅವಾಗ ಸಂಶಯ ಬಂತು, ಏನಂತ ಸ್ವಾಮಿ ಮತ್ತ ನಿನ್ನ ಚಿಂತನೆ ಮಾಡುತ್ತಾ ತಿರುಗಾಡ್ತಾ ಇದ್ರು ಕೂಡ ನನ್ನ ಕರ್ಮಾನುಸಾರ ಮತ್ತೂ ಭಕ್ತಿ ಹೊರಟೋದು ಬಿಟ್ರೆ ಸಂಸಾರದಲ್ಲಿ ಬಿದ್ದಿರ್ತೇನಲ್ಲ ಅಂದ್ರೆ ಚೆನ್ನಾಗಿ ಎಂತ ಆಶೀರ್ವಾದ ಫಲವನ್ನು ಕೊಡ್ತಾ ಇದ್ದಾನೆ. ಅಷ್ಟೇವ ನಿತ್ಯದಾತುಭ್ಯಂ ಭಕ್ತಿ ಮೈ ಅನಬಾಯಿನಿ, ನನ್ನಲ್ಲಿ ಎಂದಿಗೂ ಅಚ್ಚಳಿಯದ ಭಕ್ತಿ ನಿನಗೆ ಸದಾ ಇರಲಿ ಹೇಳ್ತಾ ಇದ್ದಾರೆ. ಅಷ್ಟೇವಾ ಏವ ಕಾರಣ ಹೇಳ್ತಾ ಇದ್ದಾರೆ, ನೀನು ಸದಾ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಭಗವಂತ. ಅದಕ್ಕೆ ಹೇಳ್ತಾರೆ ಮುಸುಕುಂದ ಮಹಾರಾಜನಿಗೆ ಭಗವಂತ ಇಂತ ಅನುಗ್ರಹ ಮಾಡಿದ ಅಂತ ನಾವು ತಿಳ್ಕೊಂಡು ಭಗವಂತನ ಚಿಂತನೆ ಮಾಡಿದರೆ ನಮಗೂ ಕೂಡ ಅಚ್ಚಳಿಯದಂತಹ ಭಗವಂತನ ಭಕ್ತಿ ಯಥಾಶಕ್ತಿ ಯಥಾ ಯೋಗ್ಯತಾ ಭಗವಂತ ನಮಗೂ ಕೊಡುತ್ತಾನೆ ಅಂತ ಮುಕುಂದರಾಜನ ಚರಿತ್ರೆಯನ್ನ ಚೆನ್ನಾಗಿ ತಿಳಿಸಿಕೊಟ್ಟರು. ಸರಿ, ಇತ್ತ ಕಾಲ ಯವನ ಸುಟ್ಟು ಬಿದ್ದ, ಸುಟ್ಟು ಬಿದ್ದಂತಹ ಕಾಲ ಯವನ ಸತ್ತು ಹೋದ ಮೇಲೆ ಕೃಷ್ಣ ಹೊರಗೆ ಬರ್ತಾ ಇದ್ದಾನೆ. ಬಂದು ಆ ತಾರಯವನ ಸಂಪತ್ತೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಬರುವಾಗ ಮತ್ತು ಬಂದ ಜರಾಸಂಧ ಮಧ್ಯದಲ್ಲೇ ಕೃಷ್ಣ ರಾಮನನ್ನ ಹಿಡಿತಾ ಇದ್ದಾನೆ. ಅವಾಗೆ ದೊಡ್ಡ ವೃಕ್ಷವನ್ನು ಕತ್ತೋ ವಿಲೋಕ್ಯ ಗೋವಿಂದ ವೃಕ್ಷ ಮುತ್ತಾಕ್ಯ ರಂಭದ ದೊಡ್ಡ ಗಿಡವನ್ನ ಕಿತ್ತಿ ಎಲ್ಲರನ್ನು ಕೂಡ ಬಳಿತಾ ಇದ್ದಾನೆ. ಆದರೆ ಕೃಷ್ಣ ನೋಡಿದ ಇವರನ್ನ ಹೀಗೆ ಕೊಲ್ಲುವುದು ಸರಿಯಲ್ಲ ಅಂತ ಏನ್ ಮಾಡಿದ, ತಾನು ಸೂರು ಬಲರಾಮ ಕೃಷ್ಣರಿಬ್ಬರು ಒಬ್ಬರಿಗೊಬ್ಬರು ಸಂಜೆ ಮಾಡಿಕೊಂಡು ಯುದ್ಧ ಮಾಡಿದಂತೆ ಮಾಡುತ್ತಾ ಓಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಎಲ್ಲಿಗೆ? ಗೋವಿಂದ ಪರ್ವತ ಪರ್ಯಂತ ಓಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಅವರು ಓಡ್ತಾ ಇದ್ದಾರೆ, ಅವರ ಹಿಂದೆ ಈ ಸೈನ್ಯವೆಲ್ಲ ಓಡ್ತಾ ಬರ್ತಾ ಇದೆ. ಹೇಳ್ತಾರೆ ಆ ಓಡತಾ ರಥದಿಂದ ಇವರಿಗೆ ಊಟ ತಿಂಡಿ ಬೇಕಾಗಿಲ್ಲ, ದುಷ್ಟಪುಷ್ಟವಾಗಿ ಯಾವಾಗಲೂ ಇರ್ತಾರೆ. ಯೋಗ ಶಕ್ತಿ ಇರತಕ್ಕಂತಹ ಭಗವಂತ ಮತ್ತು ದೇವದೇವರು ಅವರಿಗೇನು ಬೇಕಾಗಿಲ್ಲ, ಚೆನ್ನಾಗಿದ್ದಾರೆ. ಆದರೆ ಇವರಿಗೆಲ್ಲ ತಿಂಡಿ ಇಲ್ಲದೆ ಒದ್ದಾಡತಾ ಅರ್ಧ ಸೈನ್ಯ ಆ ಓಡೋದರಲ್ಲೇ ಹೋಯಿತು. ಇನ್ನ ಅರ್ಧ ಸೈನ್ಯ ಅಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಕೃಷ್ಣ ಗೋವಂತ ಪರ್ವತದ ಮೇಲೆ ಆ ಪ್ರವರ್ತನ ಸ್ಥಾನಗಳಲ್ಲಿ ಸೇರಿಕೊಂಡ್ಬಿಟ್ಟ ಮೇಲೆ ಮಳೆ ಸುರಿಯುವಂತಹ ಪರ್ವತದ ಗಿರಿಯಲ್ಲಿ ಸೇರಿಬಿಟ್ಟ. ಅಲ್ಲಿ ಯಾವ ಬೆಂಕಿ ಬರ್ಲಿಕ್ಕಿಲ್ಲ, ಯಾವುದು ಬರ್ಲಿಕ್ಕಿಲ್ಲ, ಸತತ ಮಳೆ ಸುರಿತಾ ಇರುತ್ತೆ. ಇವರೆಲ್ಲ ನೋಡಿದ್ರು ಕೃಷ್ಣನ ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಕೊನೆಗೆ ಬೆಟ್ಟಕ್ಕೆ ಬೆಂಕಿ ಹಚ್ಚಾ ಇದ್ದಾರೆ. ಹೇಳ್ತಾರೆ ಅವರು ಬೆಂಕಿ ಹಚ್ಚಿ ಕೃಷ್ಣ ಸತ್ತ ಅಂತ ಬೆಳಕೊಂಡು ಹಿಂದಿರುಗಿ ಹೋಗ್ತಾ ಇದ್ದಾರೆ. ಆದರೆ ಆ ಬೆಟ್ಟಕ್ಕೆ ಬೆಂಕಿ ಹಚ್ಚೋದ್ರಲ್ಲಿ ಅವರೇ ಅರ್ಧ ಸತ್ತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕೃಷ್ಣನ ವಿಶೇಷವಾಗಿರತಕ್ಕಂತಹ ಚರಿತ್ರೆ ಎಂತಹದ್ದು ಅಂದ್ರೆ, ತಾನು ಕೊಂದು ಅವರನ್ನ ಮುಗಿಸಿದ್ದು, ಕೊಲ್ಲದೇನೆ ಮುಕ್ಕಾಲು ಭಾಗ ಅಲ್ಲಿ ಕೊಲ್ಲಿಸಿ ತದನಂತರ ಅವರಿಗೆ ಭ್ರಾಂತಿಯನ್ನು ಕೊಟ್ಟ. ನಾವು ಕೃಷ್ಣನ ಗೆದ್ದು ಕೃಷ್ಣ ಸತ್ತು ಹೋಗಿದ್ದಾನೆ ಎಂಬ ಭ್ರಾಂತಿಯನ್ನು ಕೊಟ್ಟು ಆ ಮಾದರನನ್ನ ಕಳಿಸಿಕೊಡ್ತಾ ಇದ್ದಾನೆ ಕೃಷ್ಣ. ತದನಂತರ ದ್ವಾರಕಾ ಪಟ್ಟಣಕ್ಕೆ ಸ್ವಾಮಿ ಬಂದು ಬಿಡುತ್ತಾ ಇದ್ದಾನೆ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಇತ್ತ ಕೃಷ್ಣ ರಾಮರು ಬರ್ತಾ ಇದ್ದಾರೆ. ವಿವಾಹದ ಸಮಯ, ಒಬ್ಬರು ಬರ್ತಾ ಇದ್ದಾರೆ. ರೇವತ ಮಹಾರಾಜ ಕೃಷ್ಣದೇವ ತನ್ನ ರಾಜ್ಯದಲ್ಲಿ ತನ್ನ ಮಗಳಾದಂತಹ ರೇವತಿಗೆ ಯಾರು ಗಂಡಿದ್ದಾರೆ ಅಂತ ಹುಡುಕ್ತಾ ಬಂದಿದ್ದಾನೆ. ಆದರೆ ಒಳ್ಳೆ ಗಂಡೇ ಸಿಗಲಿಲ್ಲ. ಅದಕ್ಕೆ ಯಾರನ್ನೋ ಜ್ಯೋತಿಷ್ಕರಣೆ ಯಾಕೆ ಕೇಳಬೇಕು, ಸೀದಾ ಬ್ರಹ್ಮದೇವರನ್ನೇ ಕೇಳಿದ್ರೆ ಆಯ್ತಲ್ಲ ಅಂತ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾನೆ. ನನ್ನ ರಾಜ್ಯದಲ್ಲಿ ಈಗ ಯಾರಿದ್ದಾರೆ ಇವಳಿಗೆ ಗಂಡು ಅಂತ ಕೇಳಲಿಕ್ಕೆ ಹೋದಂತವರಿಗೆ ಬ್ರಹ್ಮದೇವರು ಚೂರು ವೀಣಾವಾದನವನ್ನ ಕೇಳತಾ ಇದ್ದಾರೆ. ಸ್ವಲ್ಪ ಹೊತ್ತಾದ ಮೇಲೆ ಹೋಗಬೇಕು ಅಂತ ಹೇಳಿದ್ರು. ಸ್ವಲ್ಪ ಏನೇ ಹೊತ್ತಾದ ಮೇಲೆ ಒಳಗೆ ಹೋಗ್ತಾರೆ. ಬ್ರಹ್ಮದೇವರನ್ನ ಕೇಳತಾ ಇದ್ದಾರೆ, ಸ್ವಾಮಿ ನನಗೆ ನನ್ನ ಮಗಳಿಗೆ ಗಂಡನ ಹೊಡೆಸಬೇಕು ಅಂತಿದೆ, ಆದ್ದರಿಂದ ಒಳ್ಳೆ ಹುಡುಗನ ತೋರಿಸಿಕೊಡಬೇಕು ಅಂದಾಗ ನಿನ್ನ ರಾಜ್ಯ ನಿನ್ನ ಮಂತ್ರಿಗಳು ಎಲ್ಲ ಕೊಚ್ಕೊಂಡು ಹೋಗಿ ಆಯಿತು, ಯುಗಗಳೇ ಹೋಗಿ ಆಯಿತು. ಇವಾಗ ದ್ವಾಪರ ಯುಗ, ಅಲ್ಲಿ ವಿಶೇಷವಾಗಿ ಬಲರಾಮ ಇದ್ದಾನೆ, ಬಲರಾಮನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿದರೆ ಆಕೆಯನ್ನ ಕರ್ಕೊಂಡು ಬಂದು ಬಲರಾಮನಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಇತ್ತ ಇನ್ನೊಂದು ಕಡೆ ಕೃಷ್ಣನಿಗೆ ಮದುವೆ ತಯಾರಾಗ್ತಾ ಇದೆ. ಅಂತಹ ಸ್ಥಿತಿಯಲ್ಲಿ ರುಕ್ಮಿಣಿ ಸ್ವಯಂವರ ನಡೆಯುತ್ತಾ ಇದೆ. ಇಲ್ಲಿ ಭಾಗವತದಲ್ಲಿ ರುಕ್ಮಿಣಿ ಕಲ್ಯಾಣವೇ, ಸೀರಾ ಶಿಶುಪಾಲನ ಜೊತೆಗೆ ನಿಶ್ಚಯ ಮಾಡಿಯೇ ಎಲ್ಲರೂ ಮುಂದುವರೆದದ್ದು. ಆದರೆ ಹರಿವಂಶದಲ್ಲಿ ಒಂದು ಕಥಾಭಾಗ ಬರ್ತಾ ಇದೆ. ಕೃಷ್ಣ ರುಕ್ಮಿಣಿ ಸ್ವಯಂವರಕ್ಕೆ ಬಂದ, ಸ್ವಯಂವರ ಘೋಷಣೆ ಮಾಡಿದರು. ಸ್ವಯಂವರಕ್ಕೆ ಬರುವಾಗ ಜರಾಸಂಧಾದಿಗಳು ಶಿಶುಪಾಲ ಎಲ್ಲರೂ ಕೂಡ ಸೇರಿಕೊಂಡು ಏನ್ ಮಾಡಿದ್ರಯ್ಯ ಅಂದ್ರೆ, ಈ ಕೃಷ್ಣ ಬಂದೇ ಬರ್ತಾನೆ, ರುಕ್ಮಿಣಿಗಂತೂ ಕೃಷ್ಣನ ಮೇಲೆ ಮನಸ್ಸಿದೆ, ನಮಗೂ ಗೊತ್ತಿದೆ. ಕೃಷ್ಣ ಬಂದವ ಇಲ್ಲಿಂದ ತಾನಾಗಿ ಹೊರಟು ಹೋಗ್ಬೇಕು, ಹಾಗೆ ಮಾಡೋಣ. ಹೇಗ್ ಮಾಡಿದ್ರೆ ಸರಿ? ಅದಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಒಳಗೆಲ್ಲರೂ ನಾವೇ ಇದ್ದು ಬಿಡೋಣ. ಸ್ವಯಂವರ ಮಂಟಪದಲ್ಲಿ ಆಸನಗಳ ಹಾಕಿರ್ತಾರೆ, ಆ ಆಸನಗಳೆಲ್ಲ ನಾವೇ ಕೂತ್ಕೊಂಡ್ಬಿಡೋಣ. ಕೃಷ್ಣನಿಗೆ ಒಂದು ಆಸನ ಬೇಡ. ಕೃಷ್ಣನ ಮಹಾ ಒಳ್ಳೆ ಅಭಿಮಾನಧನ ಅಂತವನು ಬರ್ತಾನೆ, ಯಾರು ಆಸನ ಕೊಡೋದು ಬೇಡ. ಬರ್ತಾನೆ, ಕೂಡ್ಲಿಕ್ಕೆ ಆಸನ ಇರಲ್ಲ, ಹೊರಟು ಹೋಗ್ತಾನೆ. ಅಂತ ಕಾಲಕ್ಕೆ ರುಕ್ಮಿಣಿಯನ್ನ ನಾವೇ ಮದುವೆ ಆಗಬಹುದು ಅಂತ ದುಷ್ಟವಾದ ಆಲೋಚನೆ ಮಾಡ್ತಾ ಇದ್ದಾರೆ. ಮಾಡಿ ಸರಿಯಾಗೂ ಹಾಗೆ ಮಾಡಿದ್ರು. ಕೃಷ್ಣ ಬಂದ, ನೋಡ್ತಾ ಇದ್ದಾನೆ, ಯಾರು ಕದಲಿಲ್ಲ, ಯಾರು ಆಸನ ಕೊಡ್ತಾ ಇಲ್ಲ. ಅವಾಗ ಮೇಲಿನಿಂದ ಇಂದ್ರ ದೇವರೇ ತನ್ನ ದೂತರನ್ನ ಕಳಿಸಿಕೊಡ್ತಾ ಇದ್ದಾರೆ. ನೀವೆಲ್ಲ ಸೇರಿ ನಿಮ್ಮ ಮಧ್ಯೆ ದೊಡ್ಡ ಸಿಂಹಾಸನ ಹಾಕಿ ಕೃಷ್ಣನಿಗೆ ಅಭಿಷೇಕ ಮಾಡದಿದ್ದರೆ ವಜ್ರಾಯುಧದಿಂದ ಎಲ್ಲರನ್ನ ಕೊಂದು ಬಿಡ್ತೇನೆ ಅಂತ ಹೇಳಿ ಕಳಿಸಿದರೆ ಹೆದರಿ ಎಲ್ಲರೂ ಕೂಡ ಯಾವ ಕೃಷ್ಣನಿಗೆ ಆಸನವೇ ಕೊಡಲಾರದು ಅಂದುಕೊಂಡಿದ್ರು, ಆ ಕೃಷ್ಣನನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡುತ್ತಾ ಇದ್ದಾರೆ. ಅಂತ ಅಭಿಷೇಕವನ್ನ ಸ್ವೀಕಾರ ಮಾಡಿದ ಮೇಲೆ ಇನ್ನೇನು ರುಕ್ಮಿಣಿ ದೇವಿ ಕೃಷ್ಣನ ಕೊರಳಿಗೆ ಹಾರ ಹಾಕ್ಲಿಕ್ಕೆ ಹೊರಟಿದ್ದಾಳೆ. ಅಂತ ಕಾಲಕ್ಕೆ ಎಲ್ಲರೂ ಅಂದುಕೊಂಡು ಏನಾದ್ರೂ ಸರಿ ಕೃಷ್ಣನ ಸರಿ ವೃದ್ಧವೇ ಮಾಡೋಣ ಅಂತ ಬರ್ತಾ ಇದ್ದಾರೆ. ಅಂತ ಕಾಲಕ್ಕೆ ಗರುಡ ದೇವರನ್ನ ದೇವ ಕರಕೊಂಡು ಹೋಗಿದ್ದ. ಗರುಡ ದೇವರಿಗೆ ಹೇಳ್ತಾ ಇದ್ದಾನೆ, ಹೇ ಗರುಡ, ಸೂರ್ಯನ ಪಕ್ಷಗಳನ್ನು ಅಲುಗಾಡಿಸು. ಹಾಗೆ ಗರುಡ ದೇವರು ಸೂರು ವೇಗದಿಂದ ಪಕ್ಷಗಳನ್ನ ಅಲುಗಾಡಿಸಿದ್ದಕ್ಕೆ ಎಲ್ಲಾ ರಾಜರು ಯೋಜನೆಗಳ ದೂರ ತಾವು ಹೋಗಿ ಬಿದ್ದು ಬಿಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ಭೀಷ್ಮಕ ರಾಜ ಹೇಳ್ತಾ ಇದ್ದಾನೆ, ಬೇಡ, ಈಗ ತುಂಬಾ ಗಡಿಬಿಡಿ ಆಗಿದೆ, ರುಕ್ಮಿಣಿಯನ್ನ ಮತ್ತು ಕೊಟ್ಟು ಸ್ವಯಂವರ ಪ್ರಕಟ ಮಾಡುತ್ತೇನೆ ಅಂತ ಹೇಳಿದ. ಕೃಷ್ಣ ಹೊರಟು ಹೋಗ್ತಾ ಇದ್ದಾನೆ. ಪುನಃ ಶಿಶುಪಾಲಾದಿಗಳೆಲ್ಲರೂ ಸೇರ್ತಾ ಇದ್ದಾರೆ. ಸೇರಿಕೊಂಡು ರುಕ್ಮಿಣಿ ಸ್ವಯಂವರ ಬೇಡ, ನಿಶ್ಚಿತಾರ್ಥವೇ ಮಾಡಿಬಿಡೋಣ ಅಂತ ಶಿಶುಪಾಲ ಜೊತೆ ನಿಶ್ಚಿತಾರ್ಥವೇ ಮಾಡ್ತಾ ಇದ್ದಾರೆ. ವಿವಾಹಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಭೀಷ್ಮಕರಾಜನಿಗೆ ಹೆದರಿಕೆ ಹಾಕಿದ್ರು. ಏನಂತ, ನೀನು ಕೃಷ್ಣನ ಕರೆಯಬಾರದು, ನಾವು ಕರೆಯಲ್ಲ, ಮದುವೆ ಇರು, ಸ್ವಯಂವರ ಆದರೆ ಕ್ಷತ್ರಿಯನಿಗೆ ಆಹ್ವಾನ ಬೇಕಾಗಿಲ್ಲ, ತಾನೇ ಬರ್ತಾನೆ, ಆದರೆ ಮದುವೆಗೆ ನಾವು ಯಾರು ಕರೆಯದಿದ್ರೆ ಕೃಷ್ಣ ಬರಲ್ಲ. ಅಂತ ಕಾಲಕ್ಕೆ ನಿರಾತಂಕವಾಗಿ ನಮ್ಮ ಈ ಮದುವೆ ನಡೆದು ಹೋಗುತ್ತೆ ಅಂತ ನಿಶ್ಚಯ ಮಾಡಿಕೊಂಡು ಮದುವೆಯನ್ನೇ ನಿಶ್ಚಯ ಮಾಡಿದ್ರು. ಅವಾಗ ರುಕ್ಮಿಣಿ ದೇವಿ ಬ್ರಾಹ್ಮಣನ ಕೈಲಿ, ಒಬ್ಬ ಬ್ರಾಹ್ಮಣನ ಕೈಲಿ ಪತ್ರವನ್ನ ಬರೆದು ದೇವರಿಗೆ ಕಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಬ್ರಾಹ್ಮಣ ತನ್ನ ಹತ್ರ ಬಂದ ಕೂಡಲೇ ಸಪ್ತಾಂಗ ನಮಸ್ಕಾರ ಮಾಡಿದ, ಪಾದ ತೊಳೆದ, ಬ್ರಾಹ್ಮಣನಿಗೆ ಸತ್ಕಾರ ಮಾಡಿದ. ಕೊನೆಗೆ ಬ್ರಾಹ್ಮಣ ಊಟ ಮಾಡಿ ವಿಶ್ರಾಂತಿ ತಗೊಳ್ಳುವಾಗ ಪಾದವನ್ನ ಒತ್ತುತ್ತಾ ಕೇಳ್ತಾ ಇದ್ದಾನೆ, ತಾವು ಬಂದ ಕೆಲಸವೇನು, ಎಲ್ಲೆಲ್ಲಿ ತಿರುಗಿ ಬಂದಿದ್ದೀರಾ, ನಿಮಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲಾ ಆಶ್ರಮ ಧರ್ಮಗಳು ಆಗ್ಲಿಕ್ಕೆ ಆಗ್ತಾ ಇದೆಯಾ ಹೇಳ್ತಾರೆ. ಕಚ್ಚಿತ ಧುಜವರ ಶ್ರೇಷ್ಠ ಧರ್ಮಕ್ಕೆ ವೃತಸಮ್ಮತ, ಎಲ್ಲಯ್ಯ ನಿನ್ನ ಧರ್ಮ ಚೆನ್ನಾಗಿ ನಡೀತಾ ಇದೆಯಾ, ವರ್ತದೆ ನಾಟಿಕೃತ್ರೇಣ ಸಂತೋಷ ಮನಸ್ಸದ, ಸಂತೋಷದಿಂದ ನೀವು ಚೆನ್ನಾಗಿದ್ದೀರಾ. ಒಂದು ವೇಳೆ ಹೇಳ್ತಾರೆ, ಸಂತುಷ್ಟೋ ಎಲ್ಲಿ ವರ್ತೆಯದ ಬ್ರಾಹ್ಮಣೋ ಏನಕ್ಕೇನದಿದ್ದು ಅಧೀಯಮಾನಸ್ಯ ಧರ್ಮ ಸಹಿ ಅತ್ಯ ಅಖಿಲ ಕಾಮದದು. ಈ ಬ್ರಾಹ್ಮಣ ಅಸಂತುಷ್ಟೋ ದಿಲೋ ನಷ್ಟ ಅಂತ, ಭಗವಂತ ಏನು ಕೊಟ್ಟಿರ್ತಾನೆ ಅದರಲ್ಲೇ ಸಂತೋಷವಾಗಿದ್ದರೆ ಆ ಸಂತುಷ್ಟಿ ಎಂಬುದೇ ಬ್ರಾಹ್ಮಣನಿಗೆ ಎಲ್ಲಾ ಕಾಮನೆಗಳನ್ನ ಭಗವಂತನ ಅನುಗ್ರಹವನ್ನು ಕೊಡತಕ್ಕಂತ ಕಾಮಧೇನು ಆಗಿರುತ್ತೆ. ಆ ಸಂತೋಷವೇ ಇಲ್ಲದಿದ್ದರೆ ಈ ಬ್ರಾಹ್ಮಣನಿಗೆ ದುರಾಸೆ ಬರುತ್ತೆ, ಆ ದುರಾಸೆ ಬಂದರೆ ದೇವರ ಚಿಂತನೆ ಹೋಗಿಬಿಡುತ್ತೆ, ಬ್ರಾಹ್ಮಣ್ಯವೇ ಹಾನಿಯಾಗುತ್ತೆ. ಆದ್ದರಿಂದ ಚೆನ್ನಾಗಿದ್ದೀಯಾ ಅಂತ ಎಲ್ಲ ಕೇಳಿದ ಕಾಲಕ್ಕೆ ಅವಾಗೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಇಲ್ಲಯ್ಯ ನಿನಗಾಗಿ ಪತ್ರ ತಂದಿದ್ದೇನೆ ಅಂತ ಹೇಳಿದಾಗ ಆ ಪತ್ರವನ್ನ ವಾಚಯಾಮಾದ ಧರ್ಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಒಬ್ಬ ಹೆಣ್ಣು ಒಬ್ಬ ಗಂಡಿಗೆ ಬರೆದಂತ ರಹಸ್ಯ ಪತ್ರ, ಯಾರು ಬೇರೆ ಓದಬಾರದು. ಆದ್ರೆ ಕೃಷ್ಣ ಹೇಳಿದ, ಅಲ್ಲಿ ನಮ್ಮದ್ದೇ ಅಂತ ರಹಸ್ಯಗಳೇನಿಲ್ಲ, ನೀನೇ ಓದು ಅಂತ ವಾಚಯಾಮಾಸ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಹೌದು ಅದು ರಹಸ್ಯ ಪತ್ರವೇ. ಯಾರು ಏನು ರಹಸ್ಯ ಅಂದ್ರೆ, ಇಡೀ ನಾಲ್ಕು ವೇದಗಳ ಶಾಸ್ತ್ರಗಳ ಎಲ್ಲದ ಸಾರ ರುಕ್ಮಿಣಿ ದೇವಿ ಆ ಪತ್ರದಲ್ಲೇ ಹಾಕಿ ಕಳಿಸ್ತಾ ಇದ್ದಾಳೆ. ಅದು ಮುಖ್ಯವಾಗಿ ಒಳಗೇ ಬಚ್ಚಿಟ್ಟು ಕಳಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಮುಖ್ಯ ಅಷ್ಟೇ ಹೊರತು ಒಂದು ಗಂಡು ಹೆಣ್ಣು ಮಧ್ಯೆ ಮಾತಾಡಿಕೊಳ್ಳುವ ಮಾತುಗಳಾಗಿ ಅದು ಮುಖ್ಯ ಅಲ್ಲ. ಆದ್ದರಿಂದ ವಾಚಯಾಮಾದ ಚೆನ್ನಾಗಿ ನೀನೇ ಓದಯ್ಯ ಪತ್ರ. ಸುಂದರವಾಗಿ ರುಕ್ಮಿಣಿ ದೇವಿ ದೇವರಿಗೆ ಪತ್ರ ಬರೆದು ನಮಗೆ ಪಾಠ ಹೇಳಿಕೊಡ್ತಾ ಇದ್ದಾಳೆ. ಸುತ್ವ ಗುಣಾನ್ ಭುವನ ಸುಂದರ ಸಂಗಮಂತೆ
ನಿರ್ವಿಶ್ಯ ಕರಣ ವಿವರಂ ಭರತಂಗ ತಾಪಂ ರೂಪಂ ಪರಂ ಭುವನ ಮಂಗಳ ಮಂಗಳಂ ತೇ ಸ್ವಯಸ್ತುತಾ ವಿಸತಿ ಚಿತ್ತಮ ಪತ್ರವನ್ನೇ. ಹೇ ಸ್ವಾಮಿ, ನಿನ್ನ ಮೇಲೆ ತುಂಬಾ ಆಸಕ್ತಿಯಿಂದ ಭಕ್ತಿಯಿಂದ ನನ್ನ ಮನಸ್ಸು ನಿನ್ನತ್ರೇ ಬರ್ತಾ ಇದೆಯ, ಸತತ ನಿನ್ನ ಪಾದದಲ್ಲೇ ಬರ್ತಾ ಇದೆ. ನಮಗದು ಬರ್ತಾ ಇಲ್ಲ. ಯಾಕೆ? ದೇವರು ಅಂದ್ರೆ ಏನೋ ಒಂದು ಗಂಟೆ ಅಪ್ಪ ದೇವರ ಪೂಜಾ, ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಆಗುತ್ತಾ ನಮಗೇನು? ಸಾಕು ಸಾಕು ಅಂತ ಹೋಗ್ತಾ ಇರ್ತೇವೆ. ನಮಗೆ ವಿರಕ್ತಿ ಇದೆ, ದೇವರಲ್ಲೇ ವಿರಕ್ತಿ ಬರ್ತಾ ಇದೆ. ಚಿಕ್ಕದ್ರಲ್ಲಿ ವಿರಕ್ತಿ ಇಲ್ಲ, ಊಟ ಮಾಡೋದ್ರಲ್ಲಿ ವಿರಕ್ತಿ ಬಂತ ಬರೋದೇ ಇಲ್ಲ, ದಿನ ದಿನ ವೆರೈಟಿ ಮಾಡಿಕೊಂಡು ಊಟ ಮಾಡ್ತೀವಿ. ಹಾಗೆ ಟಿವಿ ನೋಡೋದ್ರಲ್ಲಿ ವಿರಕ್ತಿ ಬಂತ ಬಂದಿಲ್ಲ, ಓಡಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಯಾವುದ್ರಲ್ಲಿ ವಿರಕ್ತಿ ಬರಲಿಲ್ಲ. ದೇವರ ಪೂಜೆಯಲ್ಲಿ ಮಾತ್ರ ವಿರಕ್ತಿ ಬರುತ್ತೆ. ಚೂರು ಟೆಂಪರೇಚರ್ ಬರುತ್ತೋ ಇಲ್ಲೋ ನಮಗೆ ಗೊತ್ತು, ಟಿವಿ ನೋಡ್ಲಿಕ್ಕೆ ಟೆಂಪರೇಚರ್ ಏನು ಅಡ್ಡಿ ಮಾಡಲ್ಲ. ಆ ಟೆಂಪರೇಚರ್ ಬಂದ ಕೂಡಲೇ ಇವತ್ತು ದೇವರ ಪೂಜೆ ಇಲ್ಲ, ಏನ್ ದೋಷ ಇಲ್ಲ ಬಿಡಿ, ಪಕ್ಕದವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಯಾಕೆ? ಬಿಸಿ ಇದೆ ಮೈಯೆಲ್ಲ, ಏನಾದ್ರು ತೊಂದರೆ ಆದ್ರೆ ಕಷ್ಟ, ಅದಕ್ಕೆ ದೂರದಿಂದ ದೇವರಿಗೆ ನಮಸ್ಕಾರ ಮಾಡಿಬಿಡಿ. ಟಿವಿ ಮಾತ್ರ ಹತ್ತಿರ ಕುತ್ಕೊಂಡು ನೋಡಿ ಅಂತ ಹೇಳ್ತಾರೆ. ಯಾಕೆ? ನಮಗೆ ಸತ್ಯ ಇದ್ದತ್ತು, ಯಾರನ್ನ ಸುತ್ತಿ ಹೇಳೋ ಮಾತಲ್ಲ ಇದು. ನೋಡಿ, ನಮ್ಮಲ್ಲಿರುವಂತ ಏನು ದುರ್ಗುಣ ಅಂತ ಕಾಣ್ತಾ ಇದೆ ಅದು ಬಳಸಿಕೊಂಡ್ರೆ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಎಂದಾದ್ರೂ ನಾವು ದೇವರನ್ನ ಏಕಾಂತದಲ್ಲಿ ಕೂತು ನನಗೆ ದೇವರು ಬೇಕು ಅಂತ ಅತ್ತಿದ್ದುಂಟ? ಇಲ್ಲ, ಜನ್ಮದಲ್ಲಿ ಎಂದೂ ಇಲ್ಲ ಅಂತ ಕಾಣುತ್ತೆ. ನನಗೂ ಇಲ್ಲ, ನಿಮಗೂ ಇಲ್ಲ ಅಂತ ಕಾಣುತ್ತೆ. ಪಕ್ಕ ಕುದಂತ ಮಹಾನ್ ಭಾವ ಬಿಟ್ಬಿಡೋಣ, ನಾವು ಮಾತ್ರ ಮಾತಾಡೋಣ. ಯಾಕಂದ್ರೆ ಅವರೆಲ್ಲ ಬೇರೆ ವರ್ಗದವರು, ದೇವತೆಗಳಲ್ಲಿ ಬಂದಿರ್ತಾರೆ, ಕೂತಿರ್ತಾರೆ, ಮಾಡ್ತಾ ಇರ್ತಾರೆ, ನಮ್ಮಂತ ಉದ್ಧಾರ ಮಾಡ್ಲಿಕ್ಕೆ ಬಂದಿರ್ತಾರೆ. ನಾವು ಮಾತ್ರ ಮಾತಾಡೋದಾದ್ರೆ ನನಗಂತೂ ಬರಲಿಲ್ಲ, ದೇವರ ಮೇಲೆ ಏಕಾಂತ ವ್ಯಕ್ತಿ ಅಂತ ಬರಲಿಲ್ಲ, ಎಂದೂ ಬರಲಿಲ್ಲ. ಒಂದು ಗಂಟೆ ಕಾಟಾಚಾರ ಪೂಜೆ ಮಾತ್ರ ಮಾಡಿ ಹೋಗ್ತಾ ಇರ್ತೀವಿ ನಾವು, ಅದಕ್ಕೆ ಹೇಳ್ತಾರೆ. ಆದ್ರೆ ನಾವು ಒಬ್ಬರ ಕುರಿತು ಅಭಿಮಾನವಾಗಿ ಚಿಂತನೆ ಮಾಡೋದಿಲ್ವಾ? ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಏನಾದ್ರೂ ಮನೆಯಲ್ಲಿ ಇರಬೇಕಾದವರು ಇಲ್ಲದೆ ದೂರ ಹೋದರೆ ಒಬ್ಬರೇ ಕೂತ್ಕೊಂಡು ಬಾಗಿಲು ಹಾಕೊಂಡು ಅಳತಾ ಇರ್ತೀವ? ಆ ಮಕ್ಕಳು ದೂರ ಹೋದ್ರೆ ಅಯ್ಯೋ ಹೋದಾ ಹೋದಾ ದೂರ ಹೋದಾ ಇಲ್ಲ ಅಂತ ಅಳತಾರಲ್ಲ, ಅಳೋದ್ರಲ್ಲಿ ನಾಟಕ ಇರುತ್ತಾ? ಇನ್ನೊಬ್ಬರು ನೋಡಿ ಫೋಟೋ ತೆಗೆದು ಏನು ಫೇಸ್ಬುಕ್ ಅಲ್ಲೋ ಇನ್ನೊಂದ್ಸರ ಹಾಕ್ಬೇಕು, ಇವರು ಮಗನಿಗಾಗಿ ಅಳತಾ ಇದ್ದಾರೆ ಅಂತ ಅದು ಅಪೇಕ್ಷಾ ಪಟ್ಟು ಅಳತಾರಾ? ಇಲ್ಲ, ಒಬ್ಬರೇ ಕೂತು ಬೋಲ್ಡ್ ಹಾಕೊಂಡು ಅಳತೀರ ಅಲ್ವಾ? ಆ ಅಳೋದ್ರಲ್ಲೂ ಆನಂದ ಪಡ್ತೀರ. ಹಾಗೆ ದೇವರನ್ನ ನೆನಪಿ ಎಂದಾದ್ರೂ ಅರ್ಥ ಬಿಡಿಯ? ಇಲ್ಲ. ಯಾಕೆ ಅಂದ್ರೆ ನಮ್ಮವರು, ನಮ್ಮ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಅಪ್ಪ ಅಮ್ಮ, ಅಷ್ಟು ಬೇಗ ಆದವ ದೇವರ ಆಗ್ಲಿಲ್ಲ ನಮಗೆ. ಅದಕ್ಕೆ ದೇವರು ಅಂದ್ರೆ ಅಲ್ಲಿಗಲ್ಲೇ, ಇವರು ನಮಗೆ ಬಹಳ ಬೇಕಾದವರು ಆದರು. ಇಂತ ದೃಷ್ಟಾಂತ ಕೊಡಬೇಕಾದ್ರೆ, ಯಾಕಂದ್ರೆ ಒಂದೇ ಸಮನೆ ಪುರಾಣದ ವಾಕ್ಯ ಬರ್ತಾ ಇದ್ರೆ ಪುರಾಣ ಹೊರಗೆ ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ, ನಿದ್ದೆ ಅಂತ ಬಂದು ಬರುತ್ತೆ. ಕಲಿಕಾಲ ಇದು, ಪುರಾಣಕ್ಕೆ ಇದು ಜನರಲ್ಲಿ ಬಿಟ್ಟ ಕಲಿ ಹೇಗ್ ಬಿಟ್ಟ ಸಂಸ್ಥೆ ಬರಲ್ವಾ? ಅವಾಗ ಹೇಳ್ತಾರೆ, ಕಲಿ ಅವನೇ ಕರ್ಕೊಂಡು ಬರ್ತಾನಂತೆ, ಆಟೋ ತಿಳಿದ್ರೆ ಸಿಗೋಗಿ ಮಾಡ್ತಾನೆ, ಇಲ್ಲೇ ಕರ್ಕೊಂಡು ಬರ್ತಾನಂತೆ, ಎಲ್ಲರೂ ಕರ್ಕೊಂಡು ಬರ್ತಾನೆ, ಕೂಡಿಸ್ತಾನೆ, ಕೂತ ಮೇಲೆ ಅವನ ಚರ್ಯ ಶುರು ಆಗುತ್ತೆ, ಚೂರು ಜೊಂಪಿನ ರೂಪದಲ್ಲಿ ಪ್ರವೇಶ ಮಾಡುತ್ತಾನೆ. ನಮ್ಮಲ್ಲಿ ಪುರಾಣ ಆಗೋ ಪರ್ಯಂತ ಎಲ್ಲೋ ಸ್ವರ್ಗಲೋಕವೋ ಎಲ್ಲೋ ಇರ್ತೇವೆ, ಆದ ಮೇಲೆ ಗಂಟೆ ಮಾಡಿಸಿದಾಗ ಇಲ್ಲಿ ಬರ್ತೇವೆ. ಕಲಿಗೂ ಸಂತೋಷ, ಇವರಿಗೆ ಪುರಾಣ ಕೇಳದಂತೆ ಮಾಡಿದೆ ಅಂತ, ನಮಗೂ ಸಂತೋಷ, ಇಲ್ಲಿ ಬಂದು ನಿದ್ದೆ ಮಾಡಿದೆ ಅಂತ ಅಲ್ವಾ? ಇದೇ ಇಲ್ಲಿ ಬಂದು ನಿದ್ದೆ ಮಾಡಿದ್ರು ಇಲ್ಲಿ ಪುಣ್ಯ ಬರುತ್ತೆ ಅಂತ ನಮ್ಗೆ ದೃಷ್ಟಿ. ಅದ ಕಾರಣ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಮಗು ಇರುತ್ತೆ, ಅವಾಗೇ ಹುಟ್ಟಿದ ಮಗು ಮೊದಲನೇ ದಿವಸ, ಆ ಮಗುವಿಗೆ ತಾಯಿ ಮೇಲೆ ಅಭಿಮಾನ ಇರುತ್ತ? ಇವೆಲ್ಲ ತಾಯಿಯಂದ್ರಲ್ವಾ? ಮೊದಲನೇ ದಿವಸದ ಹುಟ್ಟಿದ ಮಗು ತಾಯಿ ಮೇಲೆ ಅಭಿಮಾನ ತೋರುತ್ತ? ಏನೂ ಇಲ್ಲ, ಅದಕ್ಕೆ ಯಾರೂ ಗೊತ್ತಿಲ್ಲ. ಎಲ್ಲರನ್ನ ನೋಡ್ತಾ ಇರುತ್ತೆ, ಪ್ರತಿಯೊಬ್ಬರು ಮುತ್ತು ಕೊಡೋರೆ, ಪ್ರತಿಯೊಬ್ಬರು ಹತ್ತಿರ ಕರೆಯುವರೆ, ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ಲ ಅಜ್ಜಿ ಎಲ್ಲರೂ ಅಷ್ಟೇ. ಅಂತ ಕಾಲಕ್ಕೆ ಎಲ್ಲರ ಮುಖ ನೋಡ್ತಾ ಇರುತ್ತೆ. ಆದ್ರೆ ನೋಡಿ, ಅದಕ್ಕೆ ಬಾಯಿಯೂ ಇಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು ಒಂದೇ, ಕೆಲವೇ ದಿವಸದಲ್ಲಿ ಅದಕ್ಕಿಂತ ಅರ್ಥ ಆಗುತ್ತೆ. ಈ ಎಲ್ಲಾ ಅಭಿಮಾನ ಪಡೋ ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಅಭಿಮಾನ ಮಾತ್ರ ಪ್ರತ್ಯೇಕ ಅಂತ ಅದರ ಮನಸ್ಸಿಗೆ ಬರುತ್ತೆ.
ತಾಯಿ ಕೊರತು ಆ ಮಗುವಿಗೆ ಪರಿಚಯ ತಾನಾಗಿ ಆಗುತ್ತೆ ನೋಡಿ. ಅದು ಗಮನ ಮಾಡ್ತಾ ಇರುತ್ತೆ, ಗಮನ ಕೊಡ್ತಾ ಇರುತ್ತೆ. ನನ್ನ ಸುತ್ತ ಅಭಿಮಾನ ಪಡೋದ್ರಲ್ಲಿ ಯಾರ ಅಭಿಮಾನ ಜಾಸ್ತಿ ಅಂತ ನೋಡ್ತಾ ಬರುತ್ತೆ, ತಾಯಿ ಅಭಿಮಾನ ಜಾಸ್ತಿ ಅಂತ ಮಗುವಿಗೆ ಬರುತ್ತೆ. ಅದಕ್ಕೆ ಎಲ್ಲರಿಗಿಂತ ಅಭಿಮಾನ ಮಗು ತಾಯಿ ಮೇಲೆ ತಾನಾಗೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾರಿದ್ರು ಇಲ್ಲದಿದ್ರು ಅಡಲ್ಲ, ತಾಯಿ ಹೊರಟು ಕೊಳ್ಳೆ ಆಡ್ಲಿಕ್ಕೆ ಶುರು ಮಾಡುತ್ತೆ. ಹೇಗೆ ಆ ತಾಯಿ ಅಭಿಮಾನವೇ ಬೇರೆ ಅಂತ ಅನುಭವಕ್ಕೆ ಬಂದಿರುತ್ತೆ. ಬರೀ ಬಾಯಿ ಮಾತಲ್ಲ, ಅನುಭವಕ್ಕೆ ಬಂದಿರುತ್ತೆ. ನಾವು ಕೂಡ ಬರ್ತಡೇ ಬೇಬಿನೆ ಮೊದಲನೇ ದಿವಸಕ್ಕೆ ಹೋದ್ರೆ, ಆದರೆ ದುರಂತ ಏನು ಗೊತ್ತಾ, ನಮ್ಮ ಸುತ್ತ ಇರುವ ಮಿಕ್ಕವರು ಪಡುವ ಅಭಿಮಾನವೆಲ್ಲ ನೋಡ್ತಾ ಇದ್ದೇವೆ, ಅವರ ಮೇಲೆ ಅಭಿಮಾನ ಪಡ್ತೇವೆ. ಎಲ್ಲರಿಗಿಂತ ಅಭಿಮಾನ ಪಡುವಂತ ಶ್ರೀಹರಿಯ ಅಭಿಮಾನ ನಾವು ನೋಡ್ತಾನೆ ಇಲ್ಲ, ಅವನ ಅಭಿಮಾನ ಅನುಭವಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಮಗೆ ದೇವರ ಮೇಲೆ ಅಭಿಮಾನ ಹುಡುತಾ ಇಲ್ಲ. ಏನು ಜಪ ಮಾಡಿದ್ರು ಏನು ಮಾಡಿದ್ರು ಮೆಕ್ಯಾನಿಕಲ್ ರಾಮ್ 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 ಅಂತ ಹೋಗ್ತಾ ಇರುತ್ತೆ. ಅದು ಹೇಳ್ತಾ ಇದ್ರು ಭಾಗವತ, ನಿಮಗೆ ದೇವರ ಕುರಿತು ಅಭಿಮಾನ ಬರಬೇಕಾ? ಮಗು ಹೇಗೆ ತಾಯಿ ಮೇಲೆ ಅಭಿಮಾನ ಬಂತು? ಯಾರಾದ್ರೂ ಉಪನ್ಯಾಸ ಮಾಡಿದ್ರ ಅದಕ್ಕೆ ತಾಯಿ ಹೀಗೆ ಲಕ್ಷಣ ಗುಣ ರೂಪ ಹೇಳಿದ್ರ? ಇಲ್ಲ. ಏ ಹೇಗೆ ಆ ತಾಯಿಯನ್ನ ನೋಡುತ್ತಾ, ಆ ತಾಯಿ ತನಗೆ ಮಾಡುವ ಉಪಕಾರ ನೋಡುತ್ತಾಳೆ, ನೋಡುತ್ತಾ ಮಗು ಮಿಕ್ಕವರಿಗಿಂತ ಈ ತಾಯಿ ಅಭಿಮಾನ ಜಾಸ್ತಿ ಅಂತ ನೋಡುತ್ತಲ್ವ? ಹಾಗೆ ಭಗವಂತನು ನಮ್ಮ ಮೇಲೆ ತುಂಬಾ ಅಭಿಮಾನದಿಂದ ಮಾಡುತ್ತಾ ಇದ್ದಾನೆ. ಆ ನೋಟ ಭಾಗವತ ಕೊಡತಾ ಇದೆ. ಇಷ್ಟೇ, ತಾನದೇ ಇರುವ ಭಗವಂತನೆಂಬ ತಾಯಿಯ ನೋಟ, ಆತನ ಅಭಿಮಾನ ಕಾಣುವ ನೋಟ ಭಾಗವತ ಕೊಡತಾ ಇದೆ. ಅದನ್ನೇ ರುಕ್ಮಿಣಿ ದೇವಿಯನ್ನು ಹೇಳಿಕೊಡತಾ ಇದ್ದಾಳೆ. ದೇವರ ಕುರಿತು ನಿಮಗೆ ನಿಜವಾಗಿ ಅಭಿಮಾನ ಬರಬೇಕಾ? ನಿಮ್ಮ ಸುತ್ತೂ ಇರುವ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅವರೆಲ್ಲರೆ ನಿಮ್ಮ ಮೇಲೆ ನಿಮಗೆ ಆತ್ಮ ಆತ್ಮೀಯ ವಸ್ತುಭ್ಯೋಗಿ. ಪದಾರ್ಥಗಳ ಮೇಲೆ ಅಭಿಮಾನ ಜಾಸ್ತಿ, ನಮ್ಮವರ ಮೇಲೆ ಅಭಿಮಾನ ಜಾಸ್ತಿ, ಎಲ್ಲರಿಗಿಂತ ನಮ್ಮ ಮೇಲೆ ಅಭಿಮಾನ ನಮಗೆ ಜಾಸ್ತಿ. ಇದೆಲ್ಲದಕ್ಕಿಂತ ಅಭಿಮಾನ ದೇವರ ಮೇಲೆ ಬರಬೇಕಾ? ಒಂದೇ ಒಂದು ಮಾರ್ಗ, ಸತ್ವ ಗುಣ. ದೇವ ಇಂಥವ, ದೇವ ಅಲ್ಲಿ ನೋಡಿ, ದೇವ ದೊಡ್ಡವ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳಿದ್ರೆ ಪಕ್ಕ ಮನೆಯವರಿಗೆ 20 ಕೋಟಿ ಆಸ್ತಿ ಇದೆ, 30 ಕಾರ್ ಇದೆ ಅಂತ ಇದೆ, 15 ಭಾಷೆ ಬರುತ್ತೆ ಎಲ್ಲ ಹೇಳ್ತಾರೆ. ಕೊನೆಗೆ ನಾವಂತೀವಿ ನಂಗ್ಯಾರು ಕೇಳ್ತೀರಾ? ಹಾಗೆ ದೇವರ ಪರಿಚಯ ಜೀವನಿಗೆ ಶಾಸ್ತ್ರ ಹೇಗೆ ಮಾಡ್ತಾ ಇದೆ ಅಂದ್ರೆ, ಮೊದಲೇ ದೇವರು ದೊಡ್ಡವ ಎಲ್ಲ ಕಡೆ ಇರ್ತಾನೆ ಹೀಗಾಗ್ತಾನೆ ಕುಡಿತಾನೆ ನಂಗ್ಯಾರು ಕೇಳ್ತೀರಿ ಅಂತ ನಾವು ಕರಕ್ಕೆ ನಾವು 20 ದಿನ ಪ್ರವಚನ ಮಾಡೋ ಕಾಲಕ್ಕೆ ದೇವ ದೊಡ್ಡವ 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 ಅಂತ ಹೇಳಿದ್ರೆ ನಾವು ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಅದಕ್ಕೆ ದಾಸರಾಯರು ನೋಡಿದ್ರು ಈಗಲೂ ಶಾಸ್ತ್ರವು ಹಾಗೆ ಹೇಳಿದೆ, ನಾವು ಹಾಗೆ ಹೇಳ್ತಾ ಇರ್ತೀವಿ ಅಷ್ಟೇ. ಹೇಗೆ ಹೇಳಬೇಕು ಅಂದ್ರೆ ಹೇಳ್ತಾರೆ, ದೇವನ ಪರಿಚಯ ಅವನ ಕರುಣೆಯ ಪರಿಚಯ ಮೊದಲಾಗಬೇಕು. ನಮಗೆ ನಿನಗೇನು ಉಪಕಾರ ಮಾಡುತ್ತಾ ಇದ್ದಾನೆ ಮಗು ನೋಡುತ್ತೆ. ಮಗುವಿಗೆ ತಾಯಿಯ ಮೇಲೆ ಅಭಿಮಾನ ತಾಯಿಯ ಕ್ವಾಲಿಫಿಕೇಶನ್ ಇಂದ ಬರಲ್ಲ. ತಾಯಿಯನ್ನು ನೋಡಿದ ಕೂಡಲೇ ಮಗುವಿಗೆ ಮೊದಲನೇ ದಿವಸ ಮಗು ಹಾಗೆ ಕೂತಿದೆ, ತಾಯಿ ಮೇಲೆ ಅಭಿಮಾನ ಬರಬೇಕು. ನಾನು ಬಂದೆ ಪುಸ್ತಕ ಹಿಡ್ಕೊಂಡೆ, ಏನು ಆ ತಾಯಿಯ ಆಟೋಬಯೋಗ್ರಫಿ ಹಿಡ್ಕೊಂಡೆ, ನಿಮ್ಮಮ್ಮ PhD ಮಾಡಿದ್ದಾಳೆ, ಇದು ಮಾಡಿದ್ದಾಳೆ, ಇದು ಹಾರ್ತಾಳೆ, ಇದು ಕಾರಿದೆ ಅಂತ ಮಗುವಿಗೆ ಹೇಳಿದ್ರೆ ಆ ತಾಯಿ ಮೇಲೆ ಮಗುವಿಗೆ ಬರುತ್ತ ಅಭಿಮಾನ? ಅಪ್ಪನಾಣೆ ಬರಲ್ಲ. ಮತ್ತೆ ಹೇಗೆ, ಯಾರು ಹೇಳಬೇಕಾಗಿಲ್ಲ. ಆ ತಾಯಿ ಮಾಡುವ ಉಪಕಾರ, ಆ ಉಪಕಾರ ಎಲ್ಲವೂ ಮಾಡುತ್ತಾ ಇದ್ರೆ ಈ ತಾಯಿ ಆ ಉಪಕಾರ ಮಾಡುವಾಗ ತೋರಿಸುವ ಪ್ರತ್ಯೇಕ ಅಭಿಮಾನ ಅದು ಆ ಮನಸ್ಸಿಗೆ ಬಂದ ಕೂಡಲೇ ತಾಯಿಯ ಕ್ವಾಲಿಫಿಕೇಶನ್ ಪರಿಚಯ ಇಲ್ಲದೇನೆ ತಾಯಿಯ ಮೇಲೆ ವಿಶೇಷ ಅಭಿಮಾನ ಹುಟ್ಟಿ ಬರುತ್ತೆ ಮಗುವಿಗೆ. ನಂತರ ಆ ಮಗುವಿಗೆ ಬುದ್ಧಿ ಬಂದ ಮೇಲೆ, ತಾಯಿಯ ಮೇಲೆ ಅಭಿಮಾನ ಚೆನ್ನಾಗಿ ಬಂದ ಮೇಲೆ, ನಿಮ್ಮಮ್ಮ ಇಂಥವಳಯ್ಯ ಅದು ನೋಡುತ್ತೆ, ನನಗೂ ಅಮ್ಮ ಇದ್ದಾಳೆ, ಮಿಕ್ಕವರಿಗೂ ಅಮ್ಮ ಇದ್ದಾಳೆ, ಆ ಅಮ್ಮ ಅವರವರ ಮೇಲೆ ಅಭಿಮಾನ ತೋರ್ತಾ ಇದ್ದಾಳೆ ಅಂತ ಮಗುವಿಗೆ ಬರುತ್ತೆ. ಅವ ಆಗ ಪರಿಚಯ ಮಾಡಿಕೊಡಿ ಮಗುವಿಗೆ, ಮಿಕ್ಕ ಅಮ್ಮಂದ್ರ ನೋಡಪ್ಪ ಅವ್ರ ಮನೆಯ ಅಡಿಗೆ ಮಾಡಿಕೊಂಡು ಚೆನ್ನಾಗಿದ್ದು ಅಭಿಮಾನ ಪಡ್ತಾ ಇದ್ದಾರೆ. ನಿಮ್ಮಮ್ಮ ಹಾಗಲ್ಲ, ಪ್ರೈಮ್ ಮಿನಿಸ್ಟರ್ ಎಷ್ಟು ಬಿಸಿ ಗೊತ್ತಾ, ಹೀಗಿರ್ತಾಳೆ, 70 ಕಾರ್ ಇದೆ, ಎತ್ತ ಇದೆ, ಇದೆಲ್ಲ ಇದ್ದುಕೊಂಡು ಒಂದು ಕ್ಷಣವೂ ಇರಲಾರದೆ ಇರುವಂತ ಈಕೆ ನಿನ್ನ ಮೇಲೆ ಎಷ್ಟು ಅಭಿಮಾನ ತೋರ್ತಾ ಇದ್ದಾಳೆ ಅಂದಾಗ ಅಪ್ಪ ಅಂತ ಬಾಯಿ ಬಿಡುತ್ತೆ ಅವರು. ಅವಾಗ ಅದಕ್ಕೆ ದೇವರ ಪರಿಚಯ ಹೇಗೆ ದೇವರ ಕರುಣೆಯ ಪರಿಚಯ ಮಾಡಿ ಅವರು ದೊಡ್ಡಷ್ಟಿಗೆ ಪರಿಚಯ ನಂತರ ಆಗಬೇಕು, ಅದನ್ನೇ ತಾಯಿ ಮಾಡಿಕೊಡ್ತಾ ಇದ್ದಾಳೆ. ಭಗವಂತನ ಪರಿಚಯ ಸತ್ವ ಗುಣ, ಆತನ ಗುಣಗಳು ಎಂಥವು ಹೇಳ್ತಾ ಇದ್ದಾರೆ. ಹೇ ಭುವನ ಸುಂದರ, ಹೇ ಸ್ವಾಮಿ, ನೀನು ಇರೋದರಿಂದಲೇನೆ ಭುವನವನ್ನ ಸುಂದರವಾಗಿ ಮಾಡಿದೀಯ. ಅಷ್ಟೇ ಅಲ್ಲ, ಭುವನದಲ್ಲಿ ಸುಂದರವಾದವ ನೀನೇ. ಆದ್ದರಿಂದ ಹೇ ಸ್ವಾಮಿ, ನಿನ್ನ ಗುಣಗಳು ಎಂಥವು ಅಂದ್ರೆ ಸಂಗಮ ಅಂತ ಹೇಳ್ತಾರೆ. ನಿನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲ ನಿನ್ನ ಗುಣಗಳು. ಎಂದೇ ಇದೇನ್ರಿ ನಮ್ಮ ಗುಣಗಳು ನಮ್ದಲ್ಲದೆ ಬೇರೆ ಆಗುತ್ತಾ ಅಂತ ಹೇಳ್ತಾರೆ. ಜೀವರಿಗೆ ಈ ಬರುವಂತಹ ಗುಣಗಳೆಲ್ಲ ಏನಿವೆ, ಈ ಗುಣಗಳೆಲ್ಲ ಕೂಡ ಬಂದು ಹೋಗೋ ಗುಣಗಳೇ. ಹೊರಗಿನ ಗುಣಗಳು, ಜೀವನ ಸ್ವರೂಪದಲ್ಲಿರುವ ಗುಣಗಳಲ್ಲ. ಹೊರಗಿರುವ ಈ ಮೂರು ಗುಣಗಳಿಗೆ ಸಂಬಂಧಪಟ್ಟ ಗುಣಗಳೇ ಬರ್ತಾ ಇವೆ, ಹೋಗ್ತಾ ಇವೆ. ಇವತ್ತು ನಾವು ಒಳ್ಳೆಯವನಿರ್ಬಹುದು, ನಾಳೆ ಹೇಗಿರ್ತೀವೋ ನಮಗೆ ಗೊತ್ತಿಲ್ಲ, ಹೇಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಆಗಲ್ಲ ಅಂತ ಹೇಳಿಕ್ಕೆ ಗ್ಯಾರಂಟಿ ಕಾರ್ಡ್ ಯಾರು ಕೊಡಲಿಲ್ಲ. ಆದರೆ ಭಗವಂತನ ಗುಣಗಳೆಂತಾವು ಅಂದ್ರೆ ಅಚ್ಯುತ ಅಂತ ದೇವರನ್ನ ಕರೀತಾರೆ. ಯಾಕೆ ಅಂದ್ರೆ ಗುಣೈ ಅಚ್ಯುತೋಸಿ, ಭಗವಂತ ನಿನ್ನ ಗುಣಗಳು ನಿನ್ನ ಎಂದೂ ಬಿಡಲ್ಲ. ಅಂದ್ರೆ ದೇವರು ದೇವರ ಗುಣಗಳು ಒಂದೇ. ಏನ್ ಗೊತ್ತಾಯಿತು, ನೀವೇನು ದೇವರ ಕರುಣೆ ಪರಿಚಯ ಗುಣಗಳ ಪರಿಚಯ ಅಂದ್ರಿ. ಆ ಪರಿಚಯ ಮಾಡ ಕಾಲಕ್ಕೆ ದೇವರನ್ನ ನಿನ್ನ ಗುಣಗಳನ್ನು ಬಿಟ್ಟು ಹೋಗಲ್ಲ ಅಂದ್ರೆ ನಮಗೇನ್ ಬರುತ್ತೀರಿ ಅಂತ ಹೇಳ್ತಾರೆ. ನಾವು ಯಾರನ್ನ ನಂಬಲಿಕ್ಕೆ ಹೋದರೂ ಕೂಡ ಇವತ್ತೇನೋ ಒಳ್ಳೆಯವರಾಗಿದ್ದಾರಪ್ಪ, ನಾಳೆ ಬೆಳಿಗ್ಗೆ ಕೈ ಕೊಟ್ಟರೆ ಹೇಗೆ ಅಂತಲೇ ಒಳಗಿರುತ್ತೆ. ಹೌದಾ ಅಲ್ಲವಾ? ನಮ್ಮ ಮನೆಯವರೇ ಆಗಲಿ ಬೇರೆಯವರಾಗಲಿ ಯಾರಾದರೂ ವ್ಯವಹಾರ ಮಾಡ್ಲಿಕ್ಕೆ ಹೋಗಲಿ, ಇವತ್ತೇನೋ ಚೆನ್ನಾಗಿದ್ದಾರೆ, ಆಲೋಚನೆ ಬರದಿದ್ರೆ ಪರವಾಗಿಲ್ಲ, ಬಂದ್ರೆ ಹೇಗಿರುತ್ತೆ ನೋಡಿ. ಈ ಲಾಯರ್ಸ್ ಇರ್ತಾರೆ, ಅವ್ರು ಏನ್ ಮಾಡ್ಲಿಕ್ಕೆ ಹೋದ್ರು ಅನುಮಾನ ರುಚಿಯೇ ಇರುತ್ತೆ ಅವರಿಗೆ. ಯಾರನ್ನು ನಂಬಲ್ಲ, ಕೊನೆಗೆ ದೇವರನ್ನು ನಂಬಲ್ಲ. ಅವ್ರು ನಂಬಿಸಬೇಕಾದ್ರೆ ಹೀಗಿರಬೇಕಾಗುತ್ತೆ. ಕೊನೆಗೆ ಹೇಳ್ತಾ ಇದ್ದಾರೆ, ನಮಗೂ ಒಂದು ಸಂಶಯ ಬರುತ್ತೆ, ಎಲ್ಲರನ್ನ ನಂಬಲಿಕ್ಕೆ ಹೋಗ್ತೀವಿ, ಇವತ್ತಿದ್ದವ ನಾಳೆ ಇದ್ದಂತ ಇರಲ್ಲ, ಎಲ್ಲರೂ ಬದಲಾಗ್ತಾ ಇದ್ದಾರೆ. ಈ ದೇವರು ಕೂಡ ಹೀಗೆ ಆದ್ರೆ ಗತಿ ಏನು? ನಾವೆಲ್ಲ ಕೊಡ ನೀರು ಮಂತ್ರಾಂತದ ಇಟ್ಕೊಂಡು ಮಾಡಿದ್ದೆಲ್ಲ ಕೃಷ್ಣಾರ್ಪಣ ಅಂದು ನಾಳೆ ಬೆಳಿಗ್ಗೆ ದೇವರೆಲ್ಲ ಪಲ್ಟಿ ಹೊಡೆದು ಬಿಟ್ರೆ ನಮ್ ಗತಿ ಏನು ಅಂದ್ರೆ, ಅವಾಗ ಹೇಳುತ್ತಾರೆ, ಇವ ಎಂಥವ ಯಾವಾಗ್ಲೂ ಒಂದೇ ರೀತಿಯ ಗುಣಗಳು ಇವನಲ್ಲಿವೆ, ಇವನನ್ನ ನಂಬಿ ದೋಷರಹಿತ. ಇವತ್ತು ದೋಷರಹಿತ, ನಾಳೆ ದೋಷ ಸಹಿತನಾದ್ರೆ ಇಲ್ಲ, ಯಾವಾಗ್ಲೂ ದೋಷರಹಿತನೇ. ಒಳ್ಳೆ ಗುಣಗಳಿವೆ, ಇವನ್ ನಂಬಲೇ ಬೇಕು. ಇವನ್ ಬಿಟ್ಟರೆ ನಂಬಲಿಕ್ಕೆ ಯೋಗ್ಯನಾದವ ಇರಲೇ ಇಲ್ಲ, ಮಿಸ್ಟರ್ ಕ್ಲೀನ್ ಅಂತ ಹೇಳಿಕೊಡ್ತಾ ಇದೆ. ಹಾಗಾದ್ರೆ ಮೊದಲು ಅಡಿಪಾಯ ಹಾಕ್ತಾ ಇದ್ದಾರೆ. ದೇವರ ಗುಣಗಳನ್ನು ಕೇಳೋ ಕಾಲಕ್ಕೆ ನಮ್ಮ ಗುಣಗಳಂತೆ ಆ ಗುಣಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತ ಅಂದ್ರೆ ಈ ಭಗವಂತನಲ್ಲಿ ಗುಣಗಳು ಸರ್ವಥ ಬದಲಾವಣೆ ಆಗಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ಈ ಗುಣಗಳು ದೇವರದ್ದು ಎಂತ ಕೆಲಸ ಮಾಡುತ್ತೆ ಅದಕ್ಕೆ ಹೇಳ್ತಾರೆ. ದೇವರ ಗುಣಗಳಿಗೆ ದೇವರ ರೂಪಕ್ಕೂ ದೇವರಿಗೂ ದೇವರ ಗುಣಗಳಿಗೂ ಭೇದ ಇಲ್ಲ. ದೇವರೇ ದೇವರ ಗುಣ. ಇಲ್ಲೊಂದು ರಹಸ್ಯವನ್ನು ಹೇಳಿಕೊಡ್ತಾರೆ. ನಾವಂತೂ ದೇವರ ಗುಣಗಳ ಕುರಿತು ಸತ್ವ ಅಂತ ಹೇಳಿದ್ರು, ಕೇಳಿ 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 ನಮ್ಮಲ್ಲಿ ಪರಿವರ್ತನೆ ಬರಬೇಕು. ದೇವರ ಗುಣಗಳನ್ನ, ದೇವರ ಒಳ್ಳೆ ಒಳ್ಳೆ ಗುಣಗಳನ್ನ, ಆತ ಮಾಡುವಂತ ಉಪಕಾರವನ್ನ ಕೇಳಿ ಕೇಳಿ ನಮ್ಮಲ್ಲಿ ಪರಿವರ್ತನೆ ಬರಬೇಕು. ಕೇಳಿದ್ರೆ ಪರಿವರ್ತನೆ ಬರುತ್ತಾ ಅಂದ್ರೆ ಇಲ್ಲೊಂದು ರಹಸ್ಯ ಕೂತಿದೆ. ಏನದು? ಆ ಕೇಳುವಾಗ ಏನೇನು ಶಬ್ದಗಳು ಬರುತ್ತೆ, ಭಗವಂತನ ಗುಣಗಳನ್ನ ಕುರಿತಾದ ಶಬ್ದಗಳು ಬರುತ್ತೆ, ಅದರಲ್ಲಿ ಭಗವಂತನ ರೂಪಗಳೇ ಇರುತ್ತೆ. ಆ ರೂಪಗಳು ಹೇಳ್ತಾ ಇದ್ದಾರೆ, ನಿರ್ವಿಶ್ಯ ಕರ್ಣ ವಿವರ ಹರತೊಂಗ ತಾಪಂ. ನಾವು ಕೇಳುವಾಗ ಭಗವಂತ ಆ ಪ್ರವಚನದ ಮೂಲಕವೇ, ಆ ಶಬ್ದದ ಮೂಲಕವೇ ಭಗವಂತ ಕೇಳುವಂತನ ಕಿವಿಯಲ್ಲಿ ಪ್ರವೇಶ ಮಾಡುತ್ತಾನಂತೆ. ಆ ಕಿವಿಯಲ್ಲಿ ಪ್ರವೇಶ ಮಾಡಿ ಹೃದಯಕ್ಕೆ ಪ್ರವೇಶ ಮಾಡುತ್ತಾನೆ. ಪ್ರವೇಶ ಮಾಡಿ ವಿಶೇಷವಾಗಿರತಕ್ಕಂತ ಎಲ್ಲಾ ತಾಪವನ್ನ ಭಗವಂತ ಪರಿಹಾರ ಮಾಡುತ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ, ರೂಪಂ ಪರಂ ಭುವನ ಮಂಗಳ ಮಂಗಲಂತೆ ಪ್ರಜ್ಞಾಭಿವೃದ್ಧಿ ಚಿತ್ತಂ ಅಪಕ್ರಮೆ. ಸ್ವಾಮಿ, ನಿನ್ನ ರೂಪವನ್ನು ಚಿಂತನೆ ಮಾಡ್ತಾ ಇದ್ದೇನೆ, ನಿನ್ನ ಗುಣವನ್ನು ಚಿಂತನೆ ಮಾಡ್ತಾ ಇದ್ದೇನೆ, ನಿನ್ನ ಕ್ರಿಯೆಯನ್ನು ಚಿಂತನೆ ಮಾಡ್ತಾ ಇದ್ದೇನೆ, ಅದರಿಂದ ನನ್ನ ಮನಸ್ಸು ಸದಾ ನಿನ್ನಲ್ಲೇ ಇರ್ತಾ ಇದೆ ಹರಿಯೇ ಎಂದು. ಇದರಿಂದ ನೋಡಬೇಕಾಗಿದೆ, ಯಾಕಂದ್ರೆ ಕಥಾಭಾಗ ನಿಮ್ಗೆ ಗೊತ್ತಿದ್ದೇ ಇದೆ. ಬರೆಯ ಕಥಾ ಅಂತ ಹೇಳಿದ್ರೆ ಅದು ಸಾಯುವ ಪರ್ಯಂತ ಭಾಗವತ ಕಥೆಗಳನ್ನು ಕೇಳಿ 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 ಸತ್ತೋಗ್ತಾ ಇರ್ತೀವಿ ನಾವು. ಭಾಗವತ ಅಂದ್ಕೊಳ್ಳೆ ಬರೆಯ ಕಥೆಗಳ ಗುಂಪೇ ಕೇಳೋದು ನಾವು. ಒಂದು ವಾರದ ಕಥಾ ಅಂದ್ರೆ ಅದು ಸಪ್ತಾಹ ಅಲ್ಲ, ಸಪ್ತ ಘಂಟಾ ಭಾಗವತ. ದಿನಕ್ಕೆ ಒಂದು ಗಂಟೆ ಸಾಲೋರ ಕೇಳದ್ ನಾವು 24 ಗಂಟೆ ಕೇಳಿಲ್ಲ. ಅವರು 7 ದೂತರು ಕೂಡ ಇಡೀ ಹಗಲು ರಾತ್ರಿ ಚೆನ್ನಾಗಿ ಕೇಳಿದ್ರು. ನಾವು ದಿನಕ್ಕೆ 1 ಗಂಟೆ ಕೇಳ್ತೀವಿ. ಆ 1 ಗಂಟೆಯಲ್ಲಿ ಭಾಗವತ ಹೇಳಬೇಕಾದ್ರೆ ಏನ್ ಹೇಳಬೇಕಾಗುತ್ತೆ? ಕಥಾ ಮುಗಿಬೇಕಲ್ಲ, ಕಥೆಯೇ ಹೇಳ್ಕೊಂಡು ಹೋಗ್ತೀವಿ. 15 ದಿವಸ ಭಾಗವತ ಪ್ರೋಟ ಮಧ್ಯದಲ್ಲೂ ಅಷ್ಟೇ, ಚೂರು ಹೆಚ್ಚಿನ ಕಥಾ ಬರುತ್ತೆ ಅಷ್ಟೇ. ಕೊನೆಗೆ ಏನಾಗುತ್ತೆ? ಕಥೆಗಳು ಕೇಳಿ 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 ನಿಮಗೆ ಈ ಸ್ಕಂದದಲ್ಲಿ ಈ ಕಥಾ, ಈ ಸ್ಕಂದದಲ್ಲಿ ಈ ಕಥಾ ಅಂತ ಬಾಯಿಪಾಠವೂ ಆಗಿರುತ್ತೆ ನಿಮಗೆ. ಕೊನೆಗೆ ಕೇಳೋ ಕಾಲಕ್ಕೆ ಅಯ್ಯೋ ಈ ಕಥೆಗಳು ಕೇಳಲಿಕ್ಕೆ ನಾನು ಕೊಡಬೇಕಾ ಅಂತ ಕೊಡಲ್ಲ, ಏನೋ ಒಂದಿಷ್ಟು ದಂಡ ಪುಣ್ಯ ಬರುತ್ತಲ್ಲ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಈ ಬೆಳಿಗ್ಗೆ ಮತ್ತು ಭಾಗವತ ಸಪ್ತಾಹ ಅಂತ ಇರ್ತಾರೆ. ಸಪ್ತಾಹ ಅಂತ ಬೆಳಿಗ್ಗೆ ಕೇಳುತ್ತಾರೆ. ಪಾಪ ಅವರಿಗೆ ಉಪವಾಸವನ್ನು ಕೇಳಬೇಕು ಅಂತ ಇಷ್ಟ. ಆ ಕೂತ ಕೂಡಲೆ ಅವರು ತಲೆ ಬರುತ್ತೆ, ಅಯ್ಯೋ ಕೇಳಿದ್ದೇ ಕೇಳಬೇಕಲ್ಲ ಅಂತ ಹೇಳಿ. ಕೂತ ಕೂಡಲೆ ಸುಖಮಾರ್ಚಿಕ ಆದ್ರೂ ಬರುತ್ತೋ ಇಲ್ಲೋ, ಕೂತವರಿಗೆಲ್ಲ ಸಮಾಧಿ ಯೋಗ ಬಂದ್ಬಿಟ್ಟಿರುತ್ತೆ. ಆಚಾರ ಬಿಟ್ಟು ಎಲ್ಲರೂ ನಿದ್ದೆ ಮಾಡಿರ್ತಾರೆ, ಯಾರು ಎದ್ದಿರಲ್ಲ. ಏನ್ ಹೇಳಬೇಕು ಅವರಿಗೆ? ಯಾಕೆ ಹೀಗಾಯಿತು ಅಂದ್ರೆ ಬರೇ ಕಥೆಗಳನ್ನ ಕೇಳಿದ್ದಕ್ಕೆ ಹೀಗಾಯಿತು. ಚೂರ ಆದ್ರೂ ಒಳಗೆ ನೋಡೋಣ. ಹಾಗಾದ್ರೆ ಭಗವಂತನ ರೂಪವನ್ನು ನೋಡಬೇಕು, ರೂಪದ ಚಿಂತನೆ ಮಾಡಬೇಕು, ಭಗವಂತನ ಗುಣದ ಚಿಂತನೆ ಮಾಡಬೇಕು, ಭಗವಂತನ ಕ್ರಿಯೆ ಚಿಂತನೆ ಮಾಡಬೇಕು. ಈ ಮೂರು ಮಾಡಿದರೇನೆ ನಮಗೆ ವಿಶೇಷವಾಗಿರತಕ್ಕಂತಹ ಭಗವಂತನಲ್ಲಿ ಭಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆವಾಗ ನಮಗೆ ಏನೋ ಸ್ವಾಮಿ ದೇವರು ದೇವರು ಅನ್ಲಿಕ್ಕೆ ನಮ್ಗೆ ಅಡ್ಡಿ ಇಲ್ಲ. ಗುಣ ರೂಪ ಕ್ರಿಯಾ ಈ ಮೂರು ಸಂಗತಿ ಚಿಂತನೆ ಮಾಡಬೇಕಂದ್ರೆ ಅಭ್ಯಾಸ ಇಲ್ಲದ್ದು ನಿಮ್ಗಿದೆಯಾ? ದೇವರ ಗುಣ, ದೇವರ ರೂಪ, ದೇವರ ಕ್ರಿಯಾ ಅಂದ್ರೆ ಗುಣ ಅದು ದೇವರುಗಳ ಗುಣ ರೂಪ ಕ್ರಿಯಾ ಚಿಂತನೆ ನಿಮ್ಗೆ ಅಭ್ಯಾಸ ಇದೆಯಾ? ಇಲ್ಲಲ್ಲ. ಮತ್ತೆ ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಅರ್ಥ ಮಾಡಿಸ್ತೇನೆ. ಈಗ ಒಳ್ಳೆ ಫಂಕ್ಷನ್ ಆಗಿದೆ ಮನೆಯಲ್ಲಿ, ತಾಯಿ ಇಲ್ಲ, ಎಲ್ಲರೂ ಮಾಡಿದ್ರು. ತಾಯಿ ಅಂದ್ರೆ ಅಭಿಮಾನ ಎಲ್ಲರಿಗೂ. ಆ ತಾಯಿ ಫೋಟೋ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಕೊನೆಗೆ ಫಂಕ್ಷನ್ ಎಲ್ಲ ಆಯಿತು, ಎಲ್ಲ ಕೊಡ್ತಾರೆ, ಎಲ್ಲರ ದೃಷ್ಟಿ ತಾಯಿ ಫೋಟೋ ನೆನಪಿತ್ತು. ಎಲ್ಲರ ಅಮ್ಮ ನೆನೆಸ್ತೀರಾ ಇಲ್ವ? ಆ ನೆನೆಸೋ ಕಾಲಕ್ಕೆ ನೀವು ಏನ್ ಮಾಡ್ತೀರಾ? ಬರೀ ಅಮ್ಮ 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 ಅಂತ ಮೆಕ್ಯಾನಿಕಲ್ ಆಗಿ ಹೇಳಿ ಸುಮ್ಮನೆ ಇರ್ತೀರಾ? ಇಲ್ಲಲ್ಲ. ತಾ ಅಮ್ಮ ಅಂದಾಗ ನಿಮಗೆ ಅಮ್ಮನ ರೂಪ ನೆನಪಾಗುತ್ತಾ ಇಲ್ವಾ? ಇಲ್ಲ ಏನ್ರಿ? ಆಗತ್ತೆ. ಅಮ್ಮ ಮಾಡಿದ ಒಳ್ಳೆ ಅಡುಗೆ ಕ್ರಿಯ ನೆನಪಾಗುತ್ತಾ ಇಲ್ವಾ? ಆಗತ್ತೆ. ಹಾಗೆ ಅಮ್ಮ ಅಭಿಮಾನದಿಂದ ಬಡಿಸಿದ್ದು, ಅವತ್ತು ಅಷ್ಟು ಅಡಿಗೆ ಮಾಡಿಸಿದ್ರು, ಅಡಿಗೆ ಬಂದ ಹೋಳಿಗೆ ಬಿಸಾಡಿ ಹೋದ, ಅಭಿಮಾನವೇ ಇಲ್ಲ ಬಡಿಸೋದ್ರಲ್ಲಿ, ಅಮ್ಮನೇ ನೆನಪಾಗ್ಲು. ಅವಾಗ ಅಮ್ಮನ ಗುಣ, ಅಮ್ಮನ ರೂಪ, ಅಮ್ಮನ ಕ್ರಿಯಾ ನೆನಪಾಗಿದ್ದಕ್ಕೆ ಅಮ್ಮ ಅಂದುಕೊಳ್ಳೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮತ್ತೆ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯಾ ಯಾವುದು ಗೊತ್ತಿಲ್ಲ. ಅದಕ್ಕೆ ರಾಮ್ ರಾಮ್ ಅಂತ ಮೆಕ್ಯಾನಿಕಲ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರ ರೂಪ ನಮ್ಗೆ ಗೊತ್ತಿಲ್ಲ ಅಂತೀರಾ? ಭಾಗವತ ಹೇಳ್ತಾ ಇದೆ, ನಿಮಗೆ ರೂಪದ ಪರಿಚಯ ಮಾಡಿಕೊಡ್ತೀವಿ. ಗುಣ ಬೇಕಾ? ಒಳ್ಳೆ ಒಳ್ಳೆ ಗುಣ ನಿಮ್ಮ ಜೊತೆಗೇ ಇದ್ದಾನೆ, ಆ ಎಲ್ಲ ಗುಣಗಳ ಪರಿಚಯ ಮಾಡಿಕೊಡ್ತೇವೆ. ನಿಮ್ಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಅದು ಪರಿಚಯ ಮಾಡಿಕೊಡ್ತೇವೆ. ಇದರ ಸಹಿತವಾಗಿ ದೇವರ ನಾನು ಉಚ್ಚಾರ ಮಾಡುವಾಗ ಹೀಗಿರುತ್ತಾನೆ, ಇಂತಹ ಒಳ್ಳೆ ಕೆಲಸ ಮಾಡುತ್ತಾನೆ, ನಮಗೆ ಉಪಕಾರ ಮಾಡುತ್ತಾನೆ, ಇಂತಹ ಒಳ್ಳೆ ಒಳ್ಳೆ ಗುಣಗಳಿವನಲ್ಲಿ ಇವೆ, ಇವನ ಸುತ್ತೂ ಇದ್ದಾನೆ ಅಂತ ನೆನೆಸಿ ನೆನೆಸಿ ಅವನ ನಾನು ಉಚ್ಚಾರ ಮಾಡುತ್ತಾ ಬಂದರೆ ಖಂಡಿತವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಆ ತರ ನಾವು ಮಾಡುತ್ತಾ ಇಲ್ಲ, ಅದು ಭಾಗವತ ಹೇಳುತ್ತಾ ಇದೆ. ಹೇಳಿದ್ರು ಸುತ್ತವಾ ಗುಣ ಅಂತ ಹೇಳಿದ್ರು, ನಂತರ ರೂಪಂ ಪರಂ ಭುವನ ಮಂಗಳ ಮಂಗಳಂ. ನಿನ್ನ ರೂಪವನ್ನು ನೆನೆಯಬೇಕು, ನಿನ್ನ ಗುಣವನ್ನು ನೆನೆಯಬೇಕು, ನಿನ್ನ ಕ್ರಿಯೆಯನ್ನು ನೆನೆಯಬೇಕು. ನಮಗೆ ಭಾಗವತ ಹೇಳುವಂತಹ ಯಾವ ವಿಷಯವೂ ಪರಿಚಯ ಇಲ್ಲದೇ ಇಲ್ಲ. ಇಲ್ಲ, ನಾವು ಮಾಡೋದೇ ದೇವರ ವಿಷಯದಲ್ಲಿ ಮಾಡುತ್ತಾ ಇಲ್ಲ, ಶಬ್ದಗಳ ಅರ್ಥ ಗೊತ್ತಿಲ್ಲ ಅಷ್ಟೇ. ಸರಿ, ಕೊನೆಗೆ ಹೇಳುತ್ತಾರೆ, ತತ್ವ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾ ವಯೋ ದ್ರವಿಣ ಭಾಮಹಿ ಆತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ತುಂಬಾ ಸುಂದರವಾಗಿರ್ತಕ್ಕಂತ ಪ್ರಸಂಗ ಹೇಳ್ತಾ ಇದ್ದಾರೆ. ಇವಾಗ ಹುಡುಗಿ ಹುಡುಗನನ್ನ ವರಿಸಬೇಕಾದ್ರೆ ಹುಡುಗ ಹೇಗಿರಬೇಕು ಅಂದ್ರೆ ತನಗೆ ಸಮಾನ ಇರಬೇಕು. ಅಂದ್ರೆ ಹುಡುಗಿ PhD ಇದ್ದು ಹುಡುಗ 10th grade ಅಂದ್ರೆ ಚೆನ್ನಾಗಿರಲ್ಲ, ಸಮಾನ ಇರಬೇಕು, ತನಗಂತ ಜಾಸ್ತಿ ಇರಬೇಕು. ಆದ್ದರಿಂದ ಕನ್ಯಾ ಹೇಗಿರಬೇಕು ಅಂತ ಕೇಳ್ತಾಳೆ. ಗುಣ ಶೀಲ ರೂಪ ವಿದ್ಯಾ ವಯೋ ದ್ರವೀಣ ಧಾರಮಾಧಿ ಅಂದ್ರೆ ಈ ಗುರುಗಳು ಹೇಗಿರಬೇಕು ಅಂದ್ರೆ ಆತ್ಮತುಲ್ಯಂ, ತನಗೆ ಸಮಾನನಾಗಿರಬೇಕು ಅಂದ್ರೆ ಸರಿಯಾಗಿ ಉಜ್ಜಿಯಾಗಿರಬೇಕು ಅಂತ ಕೇಳಿಕೊಳ್ತಾಳೆ ಕನ್ಯಾ. ಹೇಗಿರಬೇಕು? ಆತ್ಮತುಲ್ಯನಾಗಿರಬೇಕು. ಯಾವ ಯಾವುದರಲ್ಲಿ ಹೇಳ್ತಾಳೆ? ಗುಣದಲ್ಲಿ, ಶೀಲದಲ್ಲಿ, ರೂಪದಲ್ಲಿ, ವಿದ್ಯೆಯಲ್ಲಿ, ವಯಸ್ಸಿನಲ್ಲಿ, ದುಡ್ಡಿನಲ್ಲಿ, ಧ್ಯಾನ ಅಂದ್ರೆ ವಿಶೇಷವಾದ ತಾಕತ್ತಿನಲ್ಲಿ, ಎಲ್ಲದರಲ್ಲೂ ಕೂಡ ಆತ್ಮತುಲ್ಯಂ. ವೀರಾವತಿ ಕುಲವತಿ ನವೃಣೀತ ಕನ್ಯ, ಯಾವ ಹುಡುಗಿಯ ತನಗೆ ಸಮಾನನಾದಂತ ಆತ್ಮತುಲ್ಯನಾದಂತ ವರನನ್ನ ಯಾರು ವರಿಸಲ್ಲ. ಆದ್ದರಿಂದ ನೀನು ನನಗೆ ಸಮಾನನಾಗಿದೆ ಅಂದ್ರೆ ಆತ್ಮತುಲ್ಯ ಅಂದ್ರೆ ಹುಡುಗಿಗೆ ಬೇಕಾದ ಲಕ್ಷಣಗಳಿರುವಂತವನಾಗಿರ್ತೀಯ. ಆದ್ದರಿಂದ ನಿನ್ನನ್ನು ನಾನು ವರಿಸ್ತಾ ಇದ್ದೇನೆ. ಅವಾಗ ಸಂಶಯ ಬರುತ್ತೆ, ಎಲ್ಲ ಚೆನ್ನಾಗಿದೆ, ಆತ್ಮತುಲ್ಯಂ ಅಂತ ಪ್ರಯೋಗ ಹೇಗ್ ಮಾಡಿದ್ರು? ದೇವರು ವಿದ್ಯಾ ಗುಣ ಶೀಲ ರೂಪ ಎಲ್ಲದರಲ್ಲೂ ಕೂಡ ರುಕ್ಮಿಣಿಗೆ ತುಲ್ಯನ, ಆತ್ಮತುಲ್ಯನ, ಹೇಗಿರು ಅಂದಾಗ ಅಲ್ಲಿ ಅರಣ್ಯಕಾಚಾರ್ಯರು ರಹಸ್ಯ ಬಿಡುತ್ತಾರೆ. ಆತ್ಮತುಲ್ಯ ಅಂದ್ರೆ ನನಗೆ ತುಲ್ಯ ಅಂತಲ್ಲ, ದೇವರ ಚಿಂತನೆ ಹೊರಗೆ ಏನು ಗುಣಗಳು ಕಾಣುತ್ತಾ ಇವೆ ಆ ಗುಣಗಳೆಲ್ಲ ಎಲ್ಲಿ ನೋಡಬೇಕು? ನಮ್ಮೊಳಗಿರತಕ್ಕಂತ ಆತ್ಮ ಬಿಂಬನಲ್ಲಿ ನೋಡಬೇಕು. ನೀನೆಂಥವನಾಗಿದ್ದೀಯ, ನಾನು ಸದಾ ಉಪಾಸ, ರುಕ್ಮಿಣಿಯಲ್ಲಿ ಹೇಳ್ತಾ ಇದ್ದಾಳೆ, ನಾನು ಸದಾ ಉಪಾಸನೆ ಮಾಡುವ ನನ್ನೊಳಗಿರುವ ಮೂರ್ತಿ ಏನಿದ್ದಾನೆ, ಆತನ ಏನು ಗುಣಗಳಿವೆ ಅದಕ್ಕೆ ಸಮಾನವಾದ ಗುಣಗಳು ನಿನ್ನಲ್ಲಿ ಕಾಣತಾ ಇದ್ದೇನೆ. ಕೃಷ್ಣ ಅವತಾರ ಮೂರ್ತಿಯೇ ನಿನ್ನಲ್ಲಿ ಆತ್ಮತುಲ್ಯ ನೀನು. ಆತ್ಮ ಅಂದ್ರೆ ನನ್ನೊಳಗಿರುವ ಬಿಂಬಮೂರ್ತಿ, ಅವನಿಗೆ ತುಲ್ಯ ನೀನು, ನನ್ನ ಬಿಂಬಮೂರ್ತಿಗೆ ಸಮಾನನಾದವ ನೀನು. ಅಂದ್ರೆ ನಾವು ಇದು ಎಲ್ಲಾದರೂ ಬರಬೇಕಂತೆ, ಅದು ಪ್ರತಿಮೆ ಆಗಲಿ, ಯಾರೇ ಆಗಲಿ, ಎಲ್ಲೇ ಆಗಲಿ, ಭಗವಂತನ ಚಿಂತನೆ ಮಾಡಲಿಕ್ಕೆ ಹೊರಡುತ್ತೀರಾ? ಅಲ್ಲಿರುವ ಭಗವಂತನಲ್ಲಿ, ನಮ್ಮ ಒಳಗಿರುವ ಭಗವಂತನ ಐಕ್ಯ ಚಿಂತನೆ ಮಾಡಿ ಇವನೇ ಅಲ್ಲಿದ್ದಾನೆ ಎಂದು ಚಿಂತನೆ ಮಾಡಲೇಬೇಕು. ಇಲ್ಲದಿದ್ರೆ ಏನೂ ಆಗಲ್ಲ, ಎಲ್ಲರೂ ಅದೇ ಮಾಡುವುದು. ಕೊನೆಗೆ ಸಾಲಗ್ರಾಮದಲ್ಲಿ ಪೂಜಾ ಮಾಡಬೇಕಾದರೂ ವಿಧಾನ ಮಾಡುತ್ತಾರೆ, ಅಲ್ಲಿರುವ ಮೂರ್ತಿಗೆ ಬಿಂಬಮೂರ್ತಿಯನ್ನ ಐಕ್ಯ ಚಿಂತಿಸಿ ಪೂಜಾ ಮಾಡಿ ಅಂತ ಹೇಳುತ್ತಾರೆ. ಹಾಗೆ ಪ್ರತಿಮಾದಲ್ಲೂ ಕೂಡ ನಮ್ಮ ಒಳಗಿರುವ ಸ್ವಾಮಿಯನ್ನೇ ಆವಾಹಿಸಿ ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಆತ್ಮತುಲ್ಯಂ ಅಂತ ಹೇಳಿದರೆ ನನಗೆ ಸಮಾನನಾದಲ್ಲ ಅಂತ ಅರ್ಥ ಅಲ್ಲ, ನನ್ನ ಒಳಗಿರುವ ಬಿಂಬಮೂರ್ತಿ ಏನಿದ್ದಾನೆ ಅವನನ್ನೇ ಉಪಾಸನೆ ಮಾಡುತ್ತಾ ಇದ್ದೇನೆ, ಅವನಿಗೆ ಸಮಾನನಾದವರು ಯಾರೂ ಇಲ್ಲ, ಆದರೆ ನೀನೊಬ್ಬ ಕಾಣಿಸಿದೀಯ. ಯಾರು? ಅವನೇ ನೀನು, ಅವನಿಗೆ ತುಲ್ಯನಾದವ, ಅವತಾರ ರೂಪಿ ನಿನ್ನನ್ನು ನಾನು ಹೊರಡುತ್ತೇನೆಯ. ನಿನ್ನ ಬಿಟ್ಟು ಯಾರಯ್ಯ ಹೊರಿಸೋದು? ಕೊನೆಗ ಮುಂದೆ ಹೇಳ್ತಾ ಇದ್ದಾಳೆ, ತನ್ನೇ ಭವಾನ್ ಫಲಭೃತ ಪತಿರಂಗ ಜಾಯಾಮಾತ್ಮ ಆತ್ಮಾತ್ಮ ಭಗವತ್ರ ವಿಭೋವಿಧೇಹಿ. ಹೇ ಸ್ವಾಮಿ, ನಾನು ನಿನಗೆ ನನ್ನನ್ನೇ ಅರ್ಪಣೆ ಮಾಡಿಕೊಳ್ತಾ ಇದ್ದೇನೆ, ಅದರಿಂದ ಜಾಯಾಮ್ ವಿಧೇಹಿ, ನಿನ್ನ ಹೆಂಡತಿಯನ್ನಾಗಿ ನನ್ನ ಸ್ವೀಕಾರ ಮಾಡಯ್ಯ ಅಂತ ಹೇಳ್ತಾ ಇದ್ದಾರೆ. ಭಗವಂತ ರುಕ್ಮಿಣಿ ದೇವಿಯನ್ನ ಪತ್ನಿಯಾಗಿ ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಅರ್ಪಣೆ ಮಾಡಿಕೊಂಡಿದ್ದಾಳೆ. ಅರ್ಪಣೆ ಮಾಡುವುದು ಅಂದ್ರೆ ಏನು? ನಮಗೆ ಅರ್ಪಣೆ ಮಾಡುವುದು ಅಂದ್ರೆ ಒಂದೇ ಗೊತ್ತು, ಬಾಳೆಹಣ್ಣು ಇಟ್ಟರೆ ಸುತ್ತು ನೀರು ಹಾಕಿ ಕೃಷ್ಣ ಅರ್ಪಣ ಅನ್ಬೋದು, ಹಾಗೆ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಂಬೋದು, ನಮ್ಮ ಸುತ್ತು ನೀರು ಹಾಕೊಂಡು ಕೃಷ್ಣ ಅರ್ಪಣೆ ಅನ್ಬಿಟ್ರೆ ಆಯ್ತು ಅಲ್ಲ ಅಂತ ಹೇಳ್ತಾರೆ. ಏನದು? ದೇವರ ಅಧೀನ ನಾನು ಅಂತ ಸದಾ ಚಿಂತನೆ ಬರುವುದು. ಇನ್ನ ಮೇಲೆ ದೇವರ ಅಧೀನ ಅಲ್ಲ, ಅನಾದಿಯಿಂದ ದೇವರ ಅಧೀನವೇ ಆಗಿದ್ದೇನೆ ಎಂಬ ಎಚ್ಚರ, ಕಟ್ಟೆಚ್ಚರ ಯಾರಲ್ಲಿ ಸದಾ ಇರುತ್ತೋ ಅವರು ದೇವರ ಶರಣಾಗತರು ಅಂತ ಅವರಿಗೆ ಹೆಸರು. ಆದ್ದರಿಂದ ರುಕ್ಮಿಣಿಯ ದೇವಿಗೆ ಆ ಎಚ್ಚರ ಎಂದು ತಪ್ಪೋದೇ ಇಲ್ಲ. ನಾನು ಭಗವಂತನ ಅಧೀನ ಅಂತ ಆಕೆ ಪರಿಸ್ಥಿತಿಯನ್ನು ಹೇಳ್ತಾರೆ, ವಿಠಲ ಹಸ್ತದಲ್ಲಿ ಹೇಳ್ತಾರೆ. ಲಕ್ಷ್ಮೀ ದೇವಿ ಮೊದಲುಕೊಂಡು ಇಡೀ ಜಗತ್ತೆಲ್ಲವೂ ಕೂಡ ಸ್ಪಂದಿತಂ ನೈವ ಶಕ್ಯತೆ, ಉಸಿರಾಡಲಿಕ್ಕೆ ಸಮರ್ಥ ಅಲ್ಲ ದೇವರಿಲ್ಲದಿದ್ದರೆ ಇನ್ನು ಯಾವ ಕ್ರಿಯಾ ಮಾಡಲಿಕ್ಕೆ ಯಾರಿಗೇನು ಸಾಧ್ಯ ಅಂತ ಕೇಳ್ತಾರೆ. ಆ ರೀತಿಯಾದ ಜ್ಞಾನ ಯಾರಿಗೆ ಸದಾ ಅಚ್ಚಳಿಯದೆ ಅತ್ಯುದ್ರೇಕದಿಂದ ಆ ಭಾವನೆ ಇವತ್ತೋ ಆ ಮೂರ್ತಿಯನ್ನೇ ಲಕ್ಷ್ಮಿ ಅಂತ ಕರೀತಾರೆ. ಅದರಿಂದ ಸ್ವಾಮಿ ನನ್ನ ಕರ್ಕೊಂಡು ಹೋಗು. ಇನ್ನ ನೀನು ಕರ್ಕೊಂಡು ಹೋಗದಿದ್ದರೆ ಹೇಳ್ತಾರೆ ಈ ಗೋನಾಯಿಯುವಂತೆ ನರಿಯಂತೆ ಕೂತಿದ್ದಾನೆ ಯಾರು? ಈ ಚೈತ್ಯ. ಅವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡುತ್ತಾರೀಯ, ಆದ್ದರಿಂದ ನೀನು ನನ್ನನ್ನು ಬೇಗ ಕರ್ಕೊಂಡು ಹೋಗು. ಅವನು ಯಾರು ಮದುವೆ ಮಾಡಲಿಕ್ಕೆ ನಿಶ್ಚಯ ಮಾಡಿದವರ? ಶಿಶು, ಬಾಲ ಅಂತ. ಆ ಶಬ್ದವೇ ತಿಳಿಸಿಕೊಡುತ್ತೆ ಅವ ದೊಡ್ಡವ, ಅವರು ಯಾರಿಗೆ ಕಾಲ, ಶಿಶುಗಳಿಗೆ ಕಾಲ ಅಂತ. ಅವರು ಬೇರೆ ವ್ಯಾಖ್ಯಾನ ಬರ್ಕೊಳ್ತಾರೆ ಇಲ್ಲಿ ಬಿಡಿ. ಯಥಾರ್ಥ ವ್ಯಾಖ್ಯಾನ ಏನು ಅಂದ್ರೆ, ಅವರು ದೊಡ್ಡವರ ಕೆಲವರಿರ್ತಾರೆ, ದೊಡ್ಡವರಾದ ಕೂಡ ಈಗ ಹುಡುಕ್ತಾನ ಬಿಟ್ಟಿರಲ್ಲ, ಅದಕ್ಕೆ ಅವನೇನಂತ ಕರಿತೀವಿ, ಹುಡುಗ ಬುದ್ಧಿ ಅಂತ ಕರಿತೀವಿ. ದೊಡ್ಡವನೇ ಹುಡುಗ ಬುದ್ಧಿ ಅಂದ್ರೆ ಇವನಿಗಿನ್ನ ಹುಡುಕ್ತಾನ ಬಿಟ್ಟಿಲ್ಲ, ಅದಕ್ಕೆ ಇವನನ್ನ ಇವನು ಯಾರನ್ನ ಪಾಲನೆ ಮಾಡುತ್ತಾನೆ, ಇಂತಹ ಹುಡುಗ ಬುದ್ಧಿ ಇದ್ದವರನ್ನೇ ಪಾಲನೆ ಮಾಡುತ್ತಾನೆ, ಎಲ್ಲ ಮಪ್ಪುಗಳನ್ನೇ ಪಾಲನೆ ಮಾಡುತ್ತಾನೆ, ಮಪ್ಪುಗಳಿಗೆ ತಾಮ್ರ ಆಟ ಅಂತ, ಅದಕ್ಕೆ ಶಿಶುಪಾಲ ಅಂತ. ಇಲ್ಲಿ ನೋಡಿದರೆ ವೇದ ವಿದ್ಯಾಭಿಮಾನಿನಿ, ಇನ್ನೊಂದು ಕಡೆ ಘಟ್ಟ ಸಾಮ್ರಾಟ್, ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರಯ್ಯ, ನೀನು ವೇದ ಪ್ರತಿಪಾದ್ಯ, ನಿನಗೆ ಕೊಟ್ಟು ಮದುವೆ ಮಾಡಬೇಕು. ಆದ್ದರಿಂದ ಹೇಳುತ್ತಾ ಇದ್ದಾರೆ, ಪೂರ್ತೇಷ್ಟದತ್ತ ನಿಯಮವರದ ದೇವ ವಿಪ್ರ ಗುರುವಚ್ಚನಾದಿ ಭಗವಾನ್ ಪರೇಶ ಆರಾಧಿತೋ ಇಲ್ಲಿ ಗರದ್ಬಲಿ ಗೃಹಾತನೇ ನಮಗೋಧ ಸುಧಾರೈವನ್ಯೇ. ಇದು ಹೇಳ್ತಾ ಇದ್ದಾರೆ, ನಾನು ಒಂದು ವೇಳೆ ಏನೇನು ವಿಶೇಷವಾಗಿರತಕ್ಕಂತಹ ವ್ರತ ನಿಯಮ ದೇವ ವಿಪ್ರ ಗುರು ಮೊದಲಾದ ಎಲ್ಲರನ್ನ ಅರ್ಚನೆ ಮಾಡಿದ್ರಿಂದ ಶ್ರೀಹರಿ ಪ್ರೀತನೇ ಆಗಿದ್ದೆ, ಸ್ವಾಮಿ ಬಂದು ನನ್ನ ಕೈಯನ್ನ ಹಿಡಿಯಲಿ ಅಂತ ಸಂಕಲ್ಪ ಮಾಡ್ತಾ ಇದ್ದಾಳೆ. ಈ ಸಂಕಲ್ಪ ಇನ್ನೊಬ್ಬರು ಮಾಡುತ್ತಾರೆ ಎಲ್ಲಿ ಅಂದ್ರೆ, ಸಾಮಾನ್ಯವಾಗಿ ಖಟ್ವಾಂಗ ರಾಜನ ಚರಿತ್ರೆ ಬರುತ್ತೆ. ಖಟ್ವಾಂಗ ರಾಜನ ಚರಿತ್ರೆ ಬಂದಾಗ ದೇವತೆಗಳಿಂದ ವರವನ್ನ ಪಡೆದ, ದೈತ್ಯರಿಂದ ಯುದ್ಧ ಮಾಡಿದ್ದಕ್ಕೆ ದೇವತೆಗಳು ಕೇಳಿದ್ರು, ಏನು ಬೇಕು ನಿಮ್ಮ ವರ? ಏನಿಲ್ಲ, ನನ್ನ ಆಯುಷ್ಯ ಎಷ್ಟಿದೆ ಹೇಳಿ. ಅವಾಗ ಹೇಳಿದ್ರು ಮುಹೂರ್ತ ಕಾಲ ಇದೆ. ಸರಿ, ಬಂದ ಎಲ್ಲ ತ್ಯಾಗ ಮಾಡಿದ, ಧ್ಯಾನ ಮಾಡಿದ, ಭಗವಂತರ ಪಾದವನ್ನ ಸೇರಿದ. ಅವಾಗ ಸಂಶಯ ಬರುತ್ತೆ ನನಗೆ, ನಮಗೂ ಯಾರಾದ್ರೂ ದೇವರು ಬಂದು ಸ್ವಪ್ನದಲ್ಲಿ ಹೇಳಿ ಒಂದು ಗಂಟೆಗೆ ಸಾಯ್ತೀಯ ಅಂತ, ನಾವು ಕೂಡ ಎಲ್ಲ ಬಿಟ್ಟು ದೇವರ ಮನೆಯಲ್ಲಿ ಕೊಡೋಣ ಬಾವಲ ಹಾಕಿ ಧ್ಯಾನಕ್ಕೆ ಬರುತ್ತಾ ಮನಸ್ಸು. ಅಪ್ಪ ನಾನೇ ಬರಲ್ಲ, ಕೋತಿ ಅಂತ ಕುಣಿತಾ ಇರುತ್ತೆ. ಮತ್ತೆ ಅವರಿಗೆ ತಾವು ಇದೆ ಅಂತ ಗೊತ್ತಾದ ಕೂಡಲೇ ಬಂದು ಧ್ಯಾನ ಹೇಗೆ ಮಾಡಿದ್ರು ಅಂದ್ರೆ, ಆ ರಹಸ್ಯ ಬಿಚ್ಚಿದ್ದು ಇಟ್ಟು ಪುರಾಣ. ರಾಜ ಬರ್ತಾ ಇದ್ದಾನೆ, ಸಂಕಲ್ಪ ಮಾಡುತ್ತಾ ಇದ್ದಾನೆ. ನನಗೆ ಬುದ್ಧಿ ಬರಲಿಕ್ಕೆ ಶುರುವಾದಾಗಲಿಂದ, ಚಿಕ್ಕ ಹುಡುಗಿದ್ದಾಗ ಬುದ್ಧಿ ಬರಲಿಕ್ಕೆ ಶುರು ಆಗುತ್ತೆ, ಆವಾಗಲಿಂದ ಈ ದಿನ ಪರ್ಯಂತ ಜಡಚೇತನಗಳಲ್ಲಿ ದಿನ ಆಗಲೂ ಕಾಣುವ ಪ್ರತಿಯೊಂದು ಜಡಚೇತನದಲ್ಲಿ ನಾನು ದೇವರನ್ನೇ ನೋಡತಾ ರಾಜ್ಯಪಾಲನ ಮಾಡಿದ್ದು ಸತ್ಯ ಆದರೆ, ಭಗವಂತನ ಸದಾ ಚಿಂತನೆ ಮಾಡಿದ್ದು ಸತ್ಯ ಆದರೆ, ದೇವರ ನನ್ನ ಮನಸ್ಸಿಗೆ ಬರಲಿ ಎಂದು ಸಂಕಲ್ಪ ಮಾಡುತ್ತಾನೆ, ಸ್ವಾಮಿ ಬಂದೇ ಬಿಡುತ್ತಾನೆ. ಇಂಥ ರಾಜ ಖಟ್ವಾಂಗ ಮಹಾರಾಜ ಅಂತಾರೆ. ಆ ರೀತಿಯಲ್ಲಿ ರುಕ್ಮಿಣಿ ದೇವಿ ಸಂಕಲ್ಪ ಮಾಡುತ್ತಾ ಇದ್ದಾಳೆ, ನನ್ನ ಸ್ವಾಮಿ ನನ್ನ ಕರ್ಕೊಂಡು ಹೋಗಲಿ. ಸ್ವಾಮಿ ಹೇಳುತ್ತಾರೆ, ಮುಂದೆ ನನ್ನ ಮದುವೆ ಆಗುತ್ತಲ್ಲ, ಆ ಮದುವೆ ಆದಾಗ ನೀನು ಬಂದು ಎಲ್ಲರನ್ನ ಪಡೆದು ಅವರನ್ನ ಸಂಹಾರ ಮಾಡಿ ಆ ಶಿಶುಪಾಲಾದಿಗಳನ್ನ ನಿನ್ನನ್ನು ಕರ್ಕೊಂಡು ಹೋದಯ್ಯ. ಅಲ್ಲ, ನಾನು ಬಂದರೆ ಯುದ್ಧ ನಡೆದರೆ ಅವಾಗ ತೊಂದರೆ ಆಗುತ್ತಲ್ಲ, ನಿಮ್ಮವರನ್ನೆಲ್ಲ ಕೊಂದು ಹೋಗ್ಬೇಕಲ್ಲ, ತೊಂದರೆ ಆಗುತ್ತಲ್ಲ ಅಂತ ಹೇಳಿದ್ರೆ ಅವಾಗ ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರಬಲ ಉಪಾಯ, ಒಳ್ಳೆ ಉಪಾಯವನ್ನು ಹೇಳುತ್ತೇನೆ. ಏನೂ ಇಲ್ಲ, ನಾನವತ್ತು ವಿಶೇಷವಾಗಿ ಕುಲದೇವಿ ಯಾತ್ರ, ಕುಲದೇವಿ ಪೂಜಾ ಮಾಡಬೇಕು, ನವವಧು ಆದವರು. ನಾನು ಹೊರಗೆ ಬರ್ತೇನೆ, ಹೊರಗೆ ಬಂದಾಗ ಅಲ್ಲಿಂದಲ್ಲ ನನ್ನ ಕರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಅವಾಗ ಯಾರಿಂದಲೂ ಯುದ್ಧವಿರಲ್ಲ, ನನ್ನ ಕರ್ಕೊಂಡು ಹೋದ್ರೆ ಆಯ್ತು, ನಮ್ಮವರನ್ನ ಕೊಲ್ಲದೆ ಹೋಗಬಹುದು ಅಂತ ತಿಳಿಸಿಕೊಡುತ್ತಾ, ಸಪ್ರೇತ್ಯಮಾನ್ ಗತ ಪದಾದಿ ಗಜ ಗಜಸ್ಯುಕ್ತ ಸಮ್ಮಚ್ಚ ಶಾಲ್ವಮಲಧಾನ್ ಸಹಚೇರಿ ಭೂಪಾನ್. ಶಾಲ್ವ ಚೇರಿ ಭೂಪ ನಾನಾ ರೀತಿಯಾಗಿರ್ತಕ್ಕಂತಹ ರಾಜರನ್ನ ಸಂಹಾರ ಮಾಡಿ ಆದಾಯ ಮಾಂ ಸಹದರೀಭಿ ಅಥೋ ರಮೇಶ ಗೃಹಾತು ಪಾಯಿಂ ಉಪನೀಯ ಪುರೀಂ ಸ್ವಕೀಯಂ. ತನ್ನ ಮನೆಗೆ ಶ್ರೀಹರಿ ನನ್ನ ಕೈಯನ್ನು ಹಿಡಿದುಕೊಂಡು ಕರ್ಕೊಂಡು ಹೋಗಲಿ ಅಂತ ಚೆನ್ನಾಗಿ ತಿಳಿಸಿಕೊಳ್ತಾ, ಸ್ವಾಮಿ ನಿನ್ನ ಪಾದ ಯಶ ಅಂದ್ರೆ ಮಂಗಳ ರಜ ಸವರಂ ಮಹಾಂತಃ ವಾಂಚಂತಿ ಉಮಾಪತಿರುವ ಆತ್ಮ ಸಮೋನ್ನತ್ಯ ಯಜ್ಜಂಬುಜಕ್ಷ ಮನಭೇಯ ಭವತ್ ಪ್ರಸಾದಂ ಸತ್ಯಾಂಗಸೂನ್ ರಥದಶ ಋತಜನ್ಮವಿತ್ಯಾನ್. ರುದ್ರದೇವರಂತಹ ಮಹಾನುಭಾವರೇ ನಿನ್ನ ಪದಾರವೆಲ್ಲವನ್ನ ಸ್ತೋತ್ರ ಮಾಡುತ್ತಾರೆ. ಯಾಕೆ ತಮೋನಿ ಹತ್ಯೆಯು ಆತ್ಮ ತಮೋನಿ ಹತ್ಯೆಯು ತಮ್ಮ ಒಳಗಿರತಕ್ಕಂತ ಅಂತರ್ಗತವಾದ ಕತ್ತರನ್ನ ಕಳ್ಕೊಳ್ಳಿಕ್ಕೆ ಅಜ್ಞಾನ ಕಳ್ಕೊಳ್ಳಿಕ್ಕೆ ನಿನ್ನ ಸ್ಮರಣೆ ಮಾಡುತ್ತಾರೋ ಅಂತ ನಿನ್ನನ್ನು ಪಡೆಯದಿದ್ದರೆ ನಾನು ವ್ರತವನ್ನ ಮಾಡುತ್ತಾ ಕರ್ತಿಗಳಾಗಿ ಯಾವ ಜನ್ಮಕ್ಕಾದರೂ ನಿನ್ನನ್ನೇ ಗಂಡನಾಗಿ ಪಡೆಯುತ್ತೇನೆ ಬೇರೊಬ್ಬರನ್ನ ಅಲ್ಲ ಅಂತ ಆ ಪತ್ರದಲ್ಲಿ ರುಕ್ಮಿಣಿ ದೇವಿ ವಿಶೇಷವಾಗಿ ತಿಳಿಸಿಕೊಡ್ತಾ ಬಂದಿದ್ದಾಳೆ. ಅದನ್ನು ಕೇಳಿ ಬ್ರಾಹ್ಮಣನ ಕಡೆ ನೋಡ್ತಾ ಇದ್ದಾನೆ ಕೃಷ್ಣ. ಹಾ ನಾನು ಅಷ್ಟೇ ತಥಾ ಅಹಮಿ ಕಚ್ಚಿತ್ತ ನಿದ್ರಾಂ ನಾಧ್ಯಗಮಂ ನಿಧಿ. ಕೃಷ್ಣ ಹೇಳ್ತಾ ಇದ್ದಾನೆ ನನಗೂ ರುಕ್ಮಿಣಿಯ ಯಾವಾಗಲೂ ನನಗೂ ಬರ್ತಾ ಇದೆ, ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ರುಕ್ಮಿಣಿಯನ್ನ ನೆನೆಸಿಕೊಳ್ತಾ ಇದ್ದೇನೆ. ಅಲ್ಲಯ್ಯ ನಿನ್ನ ರುಕ್ಮಿಣಿ ನೆನೆಯುವುದು ಸಹಜ, ನೀನು ಯಾಕೆ ರುಕ್ಮಿಣಿಯನ್ನ ನೆನೆಯುತ್ತೀಯ? ಇದಕ್ಕೆ ಉತ್ತರ ರಾತ್ರ ಚೆನ್ನಾಗಿ ಹೇಳ್ತಾರೆ, ಸ್ವಾಮಿ ನಿನ್ನನ್ನ ನಾನು ಮರೀಲಿಕ್ಕೆ ನನ್ನ ಕರ್ಮ ಅಡ್ಡಕ್ಕೆ ಹೋಗಿದೆ, ನನ್ನ ಕರ್ಮದಿಂದಾಗಿ ನಿನ್ನ ನಾನು ಮರೆತು ಬಿಡ್ತೇನೆ. ನೀನ್ ಯಾಕೆ ಮರಿತೀಯಪ್ಪ? ನೀನು ನನ್ನ ಮರೆಯಲಿಕ್ಕೆ ನಿನಗೆ ಯಾವ ಕರ್ಮ ಕೂಗಿದೆ? ಯಾಕೆ ಮರಿತೀಯ ಅಂದ್ರೆ ದೇವರು ನಮ್ಮನ್ನು ಮರೆಯಲ್ಲ, ಮತ್ತೆ ನಮ್ಮನ್ನೇ ಮರೆಯಲು ಸ್ವಾಮಿ ರುಕ್ಮಿಣಿಯನ್ನು ಮರೆಯುತ್ತಾನ? ಆ ರೀತಿಯಲ್ಲಿ ರುಕ್ಮಿಣಿ ದೇವಿ ಒಳಗೆ ರುಕ್ಮಿಣಿ ಎಂದ ಶಬ್ದ ವಾಕ್ಯನಾದ ಭಗವಂತ ಅಲ್ಲಿ ಕೂತಿದ್ದು ಆಕೆಗೆ ತನ್ನ ಮೇಲೆ ಇಷ್ಟು ಭಕ್ತಿ ಕೊಟ್ಟ ಸ್ವಾಮಿ ಆಕೆಯನ್ನಲ್ಲೋ ನೆನೆಯಬೇಕಾಗಿದ್ದು ಆಕೆಯನ್ನೇ ನೆನೆಯುತ್ತಾ ಇದ್ದಾನಂತೆ ಹೇಳ್ತಾರೆ. ನಾವು ಅಂದುಕೊಳ್ತೇವೆ ನಾವು ದೇವರಿಗೆ ಧ್ಯಾನ ಮಾಡ್ತೀವಿ ಚಿಂತನೆ ಮಾಡ್ತೀವಿ ದೇವರಿಗೆ ಸರಿಯೇ ಬರ್ತಾ ಇಲ್ಲ ಅಂತ ಎಲ್ಲರೂ ನಾರ್ಮಲ್ ಕಂಪ್ಲೇಂಟ್ ಅದು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನಮಗಿಂತ ಜಾಸ್ತಿ ನಮ್ಮನ್ನ ನೆನೆಯೋನೇ ದೇವ, ನಮ್ಮನ್ನ ದೇವ ಉದ್ಧಾರ ಮಾಡಬೇಕು ಅಂತ ತಾಯಿಯಂತೆ ಆತುರದಿಂದ ಇರುವಂತವನೇ ದೇವ, ಅವನ ಪರಿಚಯವೇ ನಮಗಿಲ್ಲ. ಅದಕ್ಕೆ ಮಗು ಅಂದುಕೊಳ್ಳುತ್ತೆ ಅಮ್ಮನನ್ನ ಹಿಡ್ಕೊಳ್ತಾನೇ ಇಲ್ಲ ಅಂತ, ಆದರೆ ಆ ಮಗುವಿಗಿಂತ ಹೆಚ್ಚು ಆತುರ ಮಗು ಚೆನ್ನಾಗಿರಬೇಕು ಅಂತ ತಾಯಿಗೆ ಇರುತ್ತೆ ಅಂತ ಮಗುವಿಗೆ ಗೊತ್ತಿರಲ್ಲ. ಆ ತರ ಭಗವಂತ ರುಕ್ಮಿಣಿಯನ್ನೇ ಸದಾ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ತಾನು ತಿಳಿದುಕೊಟ್ಟ. ಅದನಂತರ ಬ್ರಾಹ್ಮಣನಿಗೆ ಹೇಳಿಕೊಡ ಕಳಿಸ್ತಾ ಇದ್ದಾನೆ, ನಾನು ಬರ್ತಾ ಇದ್ದೇನೆ, ನೀನು ವಿಶೇಷವಾಗಿ ಆಗಿದ್ದ ತಿಳಿಸು ಅಂತ ಹೇಳಿ ತಾನು ಹೊರಡ್ತಾ ಇದ್ದಾನೆ. ಕುಂಡಿನ ಪುರಕ್ಕೆ ಸೇರಿಕೊಳ್ತಾ ಇದ್ದಾನೆ. ಅಷ್ಟರೊಳಗೆ ಕೃಷ್ಣ ಬಂದ ಅಂತ ತಿಳ್ಕೊಂಡು ಅದರಲ್ಲಿ ಕೃಷ್ಣ ಒಬ್ಬನೇ ಹೊರಟ, ಹೊರಟ ಕೂಡಲೇ ಹೇಳ್ತಾ ಇದ್ದಾರೆ ಸ್ನೇಹ ಪರಿಷ್ಕೃತ ಅಂತ ಹೇಳ್ತಾ ಇದ್ದ ಬಲರಾಮ ದೇವರು ಕೇಳಿದಂತೆ ಕೃಷ್ಣ ಒಬ್ಬನೇ ಹೊರಟಿದ್ದಾನೆ ಅಂತ ತಿಳ್ಕೊಂಡು ತುಂಬಾ ಇವರೆಲ್ಲರೂ ಕೂಡ ಯುದ್ಧ ಮಾಡಬೇಕು ಅಂತಿದ್ದಾರೆ ಶಿಶುಪಾಲಾದಿಗಳು, ಆದ್ದರಿಂದ ಏನಾದ್ರೂ ಸರಿ ಕೃಷ್ಣನಿಗೆ ಯುದ್ಧ ಬರುತ್ತೆ ನಾನು ಹೋಗಲೇಬೇಕು ಅಂತ ಬಲರಾಮ ತಾನಾಗಿ ಬರ್ತಾ ಇದ್ದಾನೆ ಚತುರಂಗದ ಸೈನ್ಯವನ್ನ ಕರ್ಕೊಂಡು. ತದನಂತರ ಇಬ್ಬರು ಬಂದಿದ್ದಾರೆ ಅಂತ ತಿಳಿದುಕೊಳ್ಳಲೇ ಭೀಷ್ಮಕ ರಾಜ ಅವರಿಬ್ಬರನ್ನ ಕರೆದು ಸತ್ಕಾರ ಮಾಡಿ ಅವರನ್ನ ತನ್ನ ರಾಜ್ಯದ ಹೊರಗಿರತಕ್ಕಂತ ಉಪವನದಲ್ಲೇ ಇಳಿಸ್ತಾ ಇದ್ದಾನೆ. ನಿಮ್ಮ ಆಂಗ್ಲದಲ್ಲಿ ಹೇಳಬೇಕಾದ್ರೆ ಫಾರಂ ಗೆಸ್ಟ್ ಹೌಸ್ ಅಂತ ಹೇಳ್ತಿರಲ್ಲ, ಆ ಉಪವನದಲ್ಲೇ ಇಳಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಇಡೀ ರಾಜ್ಯದ ತುಂಬಾ ಇವರೇ ಕೂತಿದ್ದಾರೆ. ಶಿಶುಪಾಲ ಕೈಜಾರಿಗಳೇ ತುಂಬಾ ಕೂತಿದ್ದಾರೆ, ಆದ್ದರಿಂದ ಆ ಶಿಶುಪಾಲಾದಿಗಳೆಲ್ಲ ಒಳಗಿದ್ದಾರಯ್ಯ ಚೂರು ಸ್ಥಳವಿಲ್ಲ ಕೃಷ್ಣ ಹೊರಗೇ ಇರು ಅಂತ ಹೇಳಿದಾಗ ಬಾಹ್ಯ ಉದ್ಯಾನೆ ಕುಂಡಿನತ್ಯ ಯಥಾಯೋಗಂ ಸುವಿಸ್ತೃತಂ ವಿಶೇಷವಾಗಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ತದನಂತರ ಆ ಶಿಶುಪಾಲಾದಿಗಳಿಗೂ ಕೂಡ ಕುಂಡಿನ ರಾಜ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟ. ಕೃಷ್ಣ ಬಂದಾಗ ತೆರೆದುಕೊಳ್ಳಲೆ ಆ ವಿದರ್ಭ ದೇಶದ ಎಲ್ಲರೂ ಕೂಡ ಜನರು ಆಗತ್ಯ ನೇತ್ರಾಂಜನಿ ಪಪು ತನ್ಮುಖ ಪಂಗಂ ಹೇಳ್ತಾ ಇದ್ದಾರೆ. ಆ ದೇವರನ್ನ ಆ ಶ್ರೀಕೃಷ್ಣ ತಮ್ಮ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ವಿದರ್ಭ ದೇಶದ ಜನರೆಲ್ಲರೂ ಕೂಡ ಕಣ್ಣೇ ಕೈಯಾಗಿ ಮಾಡಿಕೊಂಡ್ರಂತೆ, ಕಣ್ಣೇ ಬಾಯಿಯಾಗಿ ಮಾಡಿಕೊಂಡ್ರು, ದೇವರ ಮುಖವನ್ನೇ ಅದು ಪಂಕಜ ಅದನ್ನು ಕೊಡಲಿಕ್ಕೆ ಶುರು ಮಾಡಿದ್ರಂತೆ. ಇದೇನು ಹೋಲಿಕೆ ಅಂದ್ರೆ ತುಂಬಿ ಇರುತ್ತೆ ಆ ಕವನದಲ್ಲಿರುವಂತಹ ಮಕರಂದವನ್ನ ಹೀರಬೇಕಾದ್ರೆ ಅದಕ್ಕೆ ಕೈ ಬಾಯಿ ಒಂದೇ, ಬಾಯೇ ಕೈ ಕೈಯೇ ಬಾಯಿ, ಬಾಯಿಯಿಂದಲೇ ಹೀರುತ್ತೆ ಆ ಮಕರಂದವನ್ನ ಬಾಯಿಯಿಂದಲೇ ಅದು ಧೂಳಿನಲ್ಲಿ ಇರುತ್ತೆ, ಬಾಯಿಯಿಂದಲೇ ತಿನ್ನುತ್ತೆ, ಬಾಯಿಯಿಂದಲೇ ಕೊಡುತ್ತೆ. ಅದಕ್ಕೆ ಬಾಯೇ ಕೈ. ಅದಕ್ಕೆ ಹೇಳುತ್ತಾರೆ ಭಾರತದಲ್ಲಿ ಒಳ್ಳೆ ಪವಿತ್ರವಾದ ವಸ್ತುಗಳು ಯಾವ ಯಾವುದು ಅಂದ್ರೆ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ಅಂತ ಹೇಳ್ತಾ ಬರ್ತಾರೆ. ನಂತರ ವಾಂತಂ ಮೃತಕರ್ಪಣಂ ತಾಕವಿಸ್ಥ ಸಮುದ್ಭೂತಂ ಪಂಚಭೂತಾನಿ ಭಾರತ ಅಂದಾಗ ಅಲ್ಲಿ ವಾಂತಂ ಅಂದ್ರೆ ವಾಂತಿ ಮಾಡಿದ್ದು ಬಹಳ ಶ್ರೇಷ್ಠ ಅಂದ್ರು. ಅಯ್ಯಪ್ಪ ಇನ್ನು ಇನ್ನೊಬ್ಬರ ವಾಂತಿ ಅಲ್ಲ, ಯಾವ್ದು ಅಂದ್ರೆ ಜೇನು ಹುಳ ಬಾಯಿಯಿಂದ ತಂದು ಇಡುತ್ತಲ್ಲ ಆ ಜೇನು ಬಾಯಿಯಿಂದ ಇಟ್ಟದ್ದು ವಾಂತಿ ಬಹಳ ಪವಿತ್ರ ಅಂದ್ರು. ಆ ರೀತಿಯಲ್ಲಿ ಜೇನು ಹುಳ ಅಥವಾ ದುಂಬಿ ಹೇಗೆ ತನ್ನ ಬಾಯಿಯಿಂದಲೇ ಅಥವಾ ಗ್ರಹಣ ಮಾಡುತ್ತೋ ಹಾಗೆ ಎಲ್ಲರೂ ಕೂಡ ಆ ಕೆಟ್ಟನ್ನ ನೋಡದಿಂದಲೇ ಹೀರುತ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಆ ಭಗವಂತನ ನೋಡದಿಂದಲೇ ಮೊದಲು ಬರ್ತಾ ಇದ್ದಾರೆ. ತದನಂತರ ರುಕ್ಮಿಣಿ ದೇವಿ ಒಳಗೆ ಚಿಂತನೆ ಮಾಡ್ತಾ ಇದ್ದಾಳೆ, ಯಾಕೆ ಇನ್ನಾ ಬರಲಿಲ್ಲ, ಯಾಕೆ ಇನ್ನಾ ಬರಲಿಲ್ಲ ಅಂತ ತುಂಬಾ ಚಿಂತೆ ಮಾಡ್ತಾ ಇದ್ದಾಳೆ. ಗೋವಿಂದ ಬಂದ ಅಂತ ಆಕೆಗೂ ಉತ್ತರ ವಾರ್ತೆ ಗೊತ್ತಾಗ್ತಾ ಇದೆ. ತುಂಬಾ ಸಂತೋಷವಾಗಿ ಆಕೆ ಕೃಷ್ಣನಿಗಾಗಿ ಕಾಯ್ತಾ ಇದ್ದಾಳೆ. ಬಂದ ಕೃಷ್ಣ ಕರ್ಕೊಂಡು ಹೋಗ್ತಾನೆ ಅಂತ ಮಾರನೇ ದಿವಸ ವಿಶೇಷವಾಗಿ ವಾಹನವನ್ನ ಏರಿ ಆ ಯಾತ್ರೆಯಲ್ಲಿ ಪಾಲ್ಗೊಂಡು ದೇವಿ ಯಾತ್ರೆ ದುರ್ಗಾದೇವಿ ಹತ್ರ ಬರ್ತಾ ಇದ್ದಾಳೆ. ಆ ದುರ್ಗಾದೇವಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಹೊರಗೆ ಬರುವಾಗ ಎಲ್ಲರೂ ಆಕೆ ಕಡೆ ನೋಡ್ತಾ ಇದ್ದಾರೆ. ಆಕೆಯನ್ನ ಅಸೂರ್ಯಂ ಪಕ್ಷ ಅಂತ ಹೇಳ್ತಾರೆ ಕ್ಷತ್ರಿಯರಲ್ಲಿ. ಅದೊಂದು ಸಂಪ್ರದಾಯ, ಸೂರ್ಯನು ಒಂದು ಗಂಡು ಹೆಣ್ಣಾದವಳು ಅದು ಸೂರ್ಯನನ್ನು ನೋಡಬಾರದು ಅಂತ ಆತರ ಬೆಳೆಸ್ತಾರೆ. ಅಂತ ರುಕ್ಮಿಣಿಯನ್ನ ಯಾರು ನೋಡಿದ್ದಿಲ್ಲ, ಇವತ್ತೇ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಕೆ ಕಡೆ ನೋಡುವಾಗ ಕೃಷ್ಣ ತಾನಾಗಿ ಬಂದು ರುಕ್ಮಿಣಿಯನ್ನ ಕರ್ಕೊಂಡ ಹೊರಟೇ ಹೋಗ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಾರೆ ಅಲ್ಲಿದ್ದವರಿಗೆ ಏನೂ ಮಾಡಲಿಕ್ಕಾಗಿಲ್ಲ ಕೃಷ್ಣನನ್ನ. ಅದನ್ನು ಹೇಳ್ತಾರೆ ನಾವು ಕೂಡ ನಮಗೆಷ್ಟೇ ದುಃಖಗಳಿದ್ರು ಎಷ್ಟೇ ಕಷ್ಟಗಳಿದ್ರು ಏನೇ ಇದ್ರು ನಮ್ಮನ್ನ ಶ್ರೀಕೃಷ್ಣ ಉದ್ಧಾರ ಮಾಡಿಯೇ ಮಾಡುತ್ತಾನೆ. ಯಾವುದಕ್ಕೂ ಯಾರಿಗೂ ನಮ್ಮನ್ನ ಏನು ಮಾಡ್ಲಿಕ್ಕಾಗಲ್ಲ, ಕೃಷ್ಣ ಇದ್ರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗಿಬಿಡುತ್ತೆ ಎಂಬ ಒಳ್ಳೆ ಧ್ವನಿಯನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆಕೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಕರ್ಕೊಂಡು ಬರ್ತಾ ಇದ್ರೆ ಯಾರಿಗೂ ಕೃಷ್ಣ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಗಾಳಿಗೂ ನೀರಿನ ವೇಗದಿಂದ ಆ ರಥ ಓಡ್ತಾ ಇದೆ. ಅಂತ ಕಾಲಕ್ಕೆ ಕೃಷ್ಣನ್ನ ಹಿಡಿಯದೆ ನಾನು ಹಿಂದಿರುಗಿ ಬರಲ್ಲ, ಪುರಪ್ರವೇಶ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟವನೇ ರುಕ್ಮಿ ಅಂತ ಹೇಳ್ತಾ ಇದ್ದಾರೆ. ಅಂತ ರುಕ್ಮಿ ತಾನು ಪುರಪ್ರವೇಶ ಮಾಡಲ್ಲ ಅಂತ ಹೇಳಿ ಹೊರಟಂತವನನ್ನ ಅವರವರೇ ಅಂದುಕೊಂಡಂತೆ. ಏನು ಇವನಿಗೆ ಈ ಕುಲದಲ್ಲಿರುವಂತಹ ಭಾಗಿ ಇದ್ದಂತಿಲ್ಲ, ಅದಕ್ಕೆ ಈ ಪ್ರತಿಜ್ಞೆ ಮಾಡಿದ ಅಂದುಕೊಂಡು ಸರಿ ಹೊರಟ. ಕೃಷ್ಣ ಸಿಗತಾ ಇಲ್ಲ, ತುಂಬಾ ದೂರಕ್ಕೆ ಹೋದ ಮೇಲೆ ಸಿಗತಾ ಇದ್ದಾನೆ ಕೃಷ್ಣ. ಅಂತ ಕಾಲಕ್ಕೆ ಕೃಷ್ಣ ಆದ ಮೇಲೆ ರುಕ್ಮಿ ಇಬ್ಬರ ಮಧ್ಯೆ ಯುದ್ಧ ನಡೆಯುತ್ತಾ ಇದೆ, ಅಪರೂಪದ ಯುದ್ಧ. ಹೇಳುತ್ತಾರೆ ಕೃಷ್ಣ ಏಕ ಕಾಲದಲ್ಲಿ ಅವನ ರಥದ ಛತ್ರ ಪತಾಕ ಅದ ಮೇಲೆ ಅವನ ಕೈಯಲ್ಲಿರುವ ಧನುಸ್ಸು ಬಾಣ ಅಶ್ವಗಳು ಸಾರಥಿ ಚಕ್ರ ಎಲ್ಲವನ್ನ ಏಕ ಕಾಲದಲ್ಲಿ ಕತ್ತರಿಸಿ ಹಾಕ್ತಾ ಇದ್ದಾನೆ. ಅಂತ ಕಾಲಕ್ಕೆ ಭಗವಂತ ಅವರನ್ನ ನಿರಾಯುಧರನ್ನಾಗಿ ಮಾಡಿದರೆ ಅವರ ಖಡ್ಗವನ್ನೇ ಹಿಡಿದುಕೊಂಡು ದೇವರ ಮೇಲೆ ಬರ್ತಾ ಇದ್ದಾನೆ. ಅಂತ ಕಾಲಕ್ಕೆ ಕೃಷ್ಣ ಅವರನ್ನ ವಿಶೇಷವಾಗಿ ಯುದ್ಧದಲ್ಲಿ ಸೋಲಿಸಿ ಅವನ ಶಿರಸ್ಸನ್ನ ಮುಂದನ ಮಾಡುತ್ತಾ ಇದ್ದಾನೆ. ಅರ್ಧ ಶಿರಸ್ಸನ್ನು ಕತ್ತರಿಸಿ ಅವನಿಗೆ ಅವಮಾನ ಮಾಡಿಸಿ ಕಳಿಸ್ತಾ ಇದ್ದಾನೆ ಕೃಷ್ಣ. ಅವಾಗ ಬಲರಾಮ ಬರ್ತಾನೆ, ಬಂದು ಹೇಳ್ತಾ ಇದ್ದಾನೆ ಕೃಷ್ಣ ನಿನ್ನ ಹೆಂಡತಿಯ ಅಣ್ಣನಿಗೆ ಹೀಗೆ ಮಾಡಬಹುದೇ ಅಂತ ಹೇಳಿ ಮಿಕ್ಕ ರಾಜರೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಂತ ವಿಶೇಷವಾದ ಆ ಯುದ್ಧದಲ್ಲಿ ಎಲ್ಲರನ್ನ ಸಂಹಾರ ಮಾಡಿ ಗೆದ್ದು ಕೃಷ್ಣ ರಾಮರು ಆ ರುಕ್ಮಿಣಿ ದೇವಿಯನ್ನು ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ರುಕ್ಮಿಣಿ ಕಲ್ಯಾಣ ಅದ್ಭುತವಾಗಿ ನಡೆಯುತ್ತಾ ಇದೆ. ಕೃಷ್ಣ ಮಾಂಗಲ್ಯ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಭಗ್ನಾನಿ ಸುಭಗೆ ಚಿರಂಜೀವಮಯ ಸಹ. ಅಂತ ಶ್ರೀಕೃಷ್ಣ ರುಕ್ಮಿಣಿ ದೇವಿಯ ಕಂಠದಲ್ಲಿ ಮಾಂಗಲ್ಯ ಸೂತ್ರವನ್ನ ವಿಜಯಯುತವಾಗಿ ತಾನು ಕಟ್ತಾ ಇದ್ದಾನೆ. ತದನಂತರ ಕೃಷ್ಣ ಇನ್ನೊಬ್ಬರನ್ನ ಮದುವೆ ಮಾಡ್ತಾ ಇದ್ದಾರೆ. ಏನದು ಅಂದ್ರೆ ಸತ್ಯಾದಿತನ ಚರಿತ್ರೆ ನಡೆತಾ ಇದ್ದಾರೆ. ಸತ್ಯಾದಿತ ಸೂರ್ಯದೇವರು ಪಾತ್ರ ಮಾಡಿ ಚಮಂತಕ ಮಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸತ್ಯಾದಿತ ಆ ಚಮಂತಕ ಮಣಿಯನ್ನ ಪಡ್ಕೊಂಡ ಮೇಲೆ ಆ ಮಣಿಯಂತಹದ್ದು ಅಂದ್ರೆ ತುಂಬಾ ಬಂಗಾರ ಕೊಡ್ತಾ ಇತ್ತು ದಿನಾಗ್ಲೂ ಕೂಡ. ಅದನ್ನ ಇಟ್ಟುಕೊಂಡು ಒಬ್ಬನೇ ಮನೆಯಲ್ಲಿ ಇಟ್ಟುಕೊಳ್ತಾ ಇದ್ದ. ಕೃಷ್ಣ ನೋಡಿದ, ಸತ್ರಾಧಿಕರನ್ನ ಕೇಳ್ತಾ ಇದ್ದಾನೆ, ಹೇ ಸತ್ರಾಧಿಕ, ನಿನಗೆ ಈ ಮಣಿಗೆ ತುಂಬಾ ಬಂಗಾರ ಕೊಡುತ್ತೆ, ಅದು ಕೊಟ್ಟರೆ ನನಗೆ ನಾನು ಲೋಕಕ್ಕೆ ಖರ್ಚು ಮಾಡುತ್ತೇನೆ, ನೀನು ಒಬ್ಬನಿಗೆ ಆಗುವಷ್ಟಲ್ಲ ನಿನ್ನ ಕುಲಕ್ಕೆ ಆಗುವಷ್ಟು ಬಂದಾಯಿತು ನಿನಗೆ, ಇನ್ನಾದ್ರೂ ಆ ಮಣಿಯನ್ನ ಕೊಟ್ರೆ ಅದನ್ನ ಸಾರ್ಥಕ ಮಾಡುತ್ತೇನೆ, ಅದರಿಂದ ಬರತಕ್ಕಂತ ಎಲ್ಲವನ್ನೂ ಸಾರ್ಥಕ ಮಾಡುತ್ತೇನೆ ಅಂತ ಕೃಷ್ಣ ಕೇಳಿದ. ಸತ್ರಾಧಿಕ ಒಪ್ಪಲಿಲ್ಲ. ಅವಾಗ ಸತ್ರಾಧಿಕನ ಕರ್ಣ ಪ್ರಸೇನ ಆ ಮಣಿಯನ್ನ ಧಾರಣೆ ಮಾಡಿಕೊಂಡು ಹೊರಡ್ತಾ ಇದ್ದಾನೆ ಬೇಟೆಗೆ. ಹೇಳ್ತಾ ಇದ್ದಾರೆ, ಒಳ್ಳೆ ದೇವರ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಇರುವಂತಹ ಮಣಿ ಅಥವಾ ಕಾಲಗ್ರಾಮ ಇತ್ಯಾದಿಗಳು ಯಾರಾದರೆ ಅಶುಚಿಗಳಾಗಿ ಅಂದರೆ ಶುಚಿ ಇಲ್ಲದೆ ಹೇಗಂದ್ರೆ ಹಾಗೆ ಅದನ್ನು ಧಾರಣೆ ಮಾಡಿಕೊಂಡು ಹೊರಟರೆ ಆ ಮಣಿ ಅಥವಾ ಕಾಲಗ್ರಾಮ ಅವರಿಗೆ ಕೀಳನ್ನ ಬಯಸುತ್ತೆ, ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಯಕ್ರಮ ಬೇಕಲ್ಲ, ಕಾರ್ಯಕ್ರಮಕ್ಕೆ ನಾವು ಅಶುಚಿಯಾಗಿ ದ್ರೋಹ ಮಾಡಿದ್ದರಿಂದ ತೊಂದರೆ ಮಾಡಿದ್ದರಿಂದ ಆ ಪಾಪವೇ ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ಚಮಂತಕ ಮಣಿಯನ್ನ ಸತ್ರಾಜಿತನ ಕಮ್ಮ ತಾನು ಧಾರಣೆ ಮಾಡಿಕೊಂಡು ಹೊರಟಿದ್ದಾನೆ. ಅದನ್ನ ನೋಡಿ ಸಿಂಹ ಅದು ಮಾಂಸ ಅಂತ ಭ್ರಾಂತಿಯಿಂದ ಆ ಪ್ರಸೇನನ್ನ ಸಂಹಾರ ಮಾಡಿ ಆ ಮಣಿಯನ್ನ ಹೊತ್ತುಕೊಂಡು ಹೋಗ್ತಾ ಇದ್ರೆ ಜಾಂಬವಂತ ಬಂದ, ಆ ಸಿಂಹವನ್ನ ಸಂಹಾರ ಮಾಡಿ ಆ ಮಣಿಯನ್ನ ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ತೊಟ್ಟಿನಿಗೆ ಕಟ್ಟಿದ್ದಾನೆ. ಇತ್ತ ಕೃಷ್ಣನ ಮೇಲೆ ವಿಶೇಷವಾಗಿ ಅಪವಾದ ಬರ್ತಾ ಇದೆ ಅಂತ ಅಪವಾದವನ್ನ ನೋಡಿ ಕೃಷ್ಣ ಎಲ್ಲ ಜನರನ್ನ ಸಭೆ ಮಾಡಿದ, ಕೇಳಿದ ಎಲ್ಲಿಗೆ ಹೋಯಿತು ಮಣಿ, ನನ್ನ ಹತ್ರ ಏನಿರಲ್ಲ, ಆ ಮಣಿ ಎಲ್ಲಿಗೆ ಹೋಗಿದೆ, ಯಾರು ಅವರ ತಮ್ಮ ಹಾಕೊಂಡು ಹೋಗಿದ್ದು, ತಮ್ಮ ಹಾಕೊಂಡು ಹೋದರೆ ತಮ್ಮನನ್ನ ನಾನು ಕೊಂದೆ ಅಂತ ಹೇಳ್ತಾ ಇದ್ದಾರೆ, ಆ ತಮ್ಮ ಎಲ್ಲೆಲ್ಲಿಗೆ ಹೋಗಿದ್ದಾನೆ, ನೀವೇ ಜಾಡನ್ನು ಹಚ್ಚಿ ಅಂತ ಹೇಳಿದಾಗ ಆ ಪತ್ತೆ ಹಚ್ಚಿ ಹೆಸರಿಗೆ ಹೊರಟಿದ್ದಾರೆ. ಎಲ್ಲರೂ ಹುಡುಕ್ತಾರೆ. ಸತ್ರಾಜಿತನ ತಮ್ಮ ಪ್ರಸೇನ ಎಷ್ಟರವರೆಗೆ ಬಂದಿದ್ದಾನೋ ಆ ಹೆಜ್ಜೆಗಳನ್ನು ನೋಡುತ್ತಾರೆ. ಅಲ್ಲಿ ತಮ್ಮ ಪ್ರಸೇನ ಸತ್ತು ಬಿದ್ದಿದ್ದಾನೆ. ನಂತರ ಅಲ್ಲಿಂದ ಸಿಂಹದ ಗುರುತು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದರೆ ಕರಡಿಯ ಗುರುತು ಬಂತು, ಸಿಂಹ ಸತ್ತು ಬಿದ್ದಿದೆ. ನಂತರ ಆ ಕರಡಿಯ ಹೆಜ್ಜೆ ಗುರುತಿನ ಪ್ರಕಾರ ಹೋದರೆ ಜಾಂಬವಂತನ ಗುಹಾ ಬರ್ತಾ ಇದೆ. ಯಾರಿಗೂ ಧೈರ್ಯ ಸಾಲಲಿಲ್ಲ ಒಳಗೆ ಹೋಗ್ಲಿಕ್ಕೆ. ಅದಕ್ಕೆ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಜಾಂಬವಂತನ ಹತ್ರ ಇದೆ ಅಂತ. ಅವಾಗ ಕೃಷ್ಣ ಬರ್ತಾ ಇದ್ದಾನೆ, ಜಾಂಬವಂತನ ಜೊತೆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಯುದ್ಧವನ್ನ ಮಾಡಿ ಆ ಮಣಿಯನ್ನ ತರ್ತಾ ಇದ್ದಾನೆ. ಅಲ್ಲಿ ನೋಡಿ ಜಾಂಬವಂತ ರಾಮಾಯಣ ಕಾಲದವ, ರಾಮನ ಸೇವಾ ಕುಟುಂಬವಾಗಿ ಮಾಡಿದವ ಜಾಂಬವಂತ. ಅಂತ ಜಾಂಬವಂತ ಕೊನೆಗೆ ರಾಮಚಂದ್ರ ಸೀತೆಯಿಂದ ತಿರುಗಿ ಬಂದಾಗ ತಾನು ಎಲ್ಲರಿಗೂ ಹೇಳ್ತಾನೆ, ನಿಮ್ಮ ನಿಮ್ಮ ಬಯಕೆ ಏನಿದೆ ನೀವು ಕೇಳಬಹುದು. ಅವಾಗ ಎಲ್ಲರೂ ಅವರವರು ಕೇಳಿದ್ರು, ಹನುಮಂತ ಕೇಳಲೇ ಇಲ್ಲ. ಆದರೆ ಜಾಂಬವಂತ ಸುಮ್ಮನೆ ಇಲ್ಲ, ರಾಮಚಂದ್ರ ಕೇಳ್ತಾನೆ, ಒಬ್ಬರನ್ನೇ ಕರೆದು ಏನು ಬೇಕು ಹೇಳಿ, ನನಗೆ ಒಳಗೇನೋ ಇದ್ದಂತೆ ಇದೆ, ಇದೇ ರಾಮಚಂದ್ರ ಎಲ್ಲರೊಂದಿಗೆ ಹೇಗೆ ಹೇಳಿ ನನಗೆ ಹೇಳಯ್ಯ. ಅವಾಗ ಹೇಳ್ತಾರೆ ಜಾಂಬವಂತ, ಸ್ವಾಮಿ ನೀನು ಯುದ್ಧ ಮಾಡೋದು ನೋಡಿದ್ರೆ ನನಗೂ ಆಸೆ ಆಯಿತು, ನನ್ನ ಜೊತೆ ನೀನು ಯುದ್ಧ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಆಗ ರಾಮಚಂದ್ರ ಹೇಳ್ತಾನೆ, ಈ ಜನ್ಮದಲ್ಲಿ ಬೇಡ, ಮುಂದೆ ಇನ್ನೊಂದು ಅವತಾರದಲ್ಲಿ ನಿನ್ನ ಮನೋರಥ ಪೂರ್ಣ ಮಾಡುತ್ತೇನೆ ಅಂತ. ಅದಕ್ಕೆ ತೃಪ್ತನಾಗಿ ಬಂದ, ಯುದ್ಧ ಮಾಡಿದ, ಕೊನೆಗೆ ತುತ್ತಾಗಿ ಬಿದ್ದಿರುವಂತಹ ಜಾಂಬವಂತನಿಗೆ ರಾಮಚಂದ್ರನಾಗಿಯೇ ದರ್ಶನ ಕೊಟ್ಟ. ಸ್ವಾಮಿಯನ್ನು ನೋಡಿ, ಸ್ವಾಮಿ ನನ್ನ ಉದ್ಧಾರ ಮಾಡಲಿಕ್ಕೆ ಹೇಗೆ ಬಂದಿದ್ದೀಯಾ ಅಂತ ಪ್ರಾರ್ಥನೆ ಮಾಡಿ ತಾನು ಆ ಮಣಿಯ ಜೊತೆಗೆ ಕನ್ಯಾಮಣಿಯನ್ನು ಕೊಡತಾ ಇದ್ದಾನೆ. ಜಾಂಬವತಿಯನ್ನು ಕೊಟ್ಟು ದೇವರಿಗೆ ವಿವಾಹ ಮಾಡಿ ಕಳಿಸಿಕೊಡತಾ ಇದ್ದಾನೆ. ಆ ಮಣಿಯನ್ನು ತಂದು ಸತ್ರಾಜಿತನಿಗೆ ಕೊಟ್ಟರೆ ಭದ್ರಾಜರು ಕೂಡ ತುಂಬಾ ದುಃಖಪಟ್ಟ. ನಿನ್ನ ಮೇಲೆ ಅನವಸರವಾಗಿ ಅಪವಾದವನ್ನು ಹಾಕಿದೆ ಕೃಷ್ಣ, ಅದರ ಕಾರ್ಯಚಿತ್ತಕ್ಕಾಗಿ ನನ್ನ ಮಗಳನ್ನೇ ಕೊಡುತ್ತೇನೆ ಅಂತ ಸತ್ಯಭಾವನೆಯನ್ನ ಕೊಟ್ಟು ಸ್ವಾಮಿ ಕಳಿಸಿಕೊಳ್ತಾ ಇದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪಾಂಡವರು ಸುಟ್ಟು ಹೋಗಿದ್ದಾರೆ ರಾಕ್ಷಾಗೃಹದಲ್ಲಿ ಅಂತ ವಾರ್ತೆ ಬಂತು. ಅದನ್ನು ಕೇಳಿ ಅಲ್ಲಿಗೆ ಹೊರಟ ಕೃಷ್ಣ. ಅಷ್ಟರೊಳಗೆ ಈ ಮಣಿ ಸತ್ರಾಜನ ಹತ್ರ ಇದ್ದರೆ ಶತಧರ್ಮ ಆದ ಮೇಲೆ ಅಕ್ರೂರ ಇವರೆಲ್ಲರೂ ಕೂಡ ಸೇರಿಕೊಂಡು ಆ ಶತಧರ್ಮನಿಗೆ ಹೇಳ್ತಾ ಇದ್ದಾರೆ, ಅಕ್ರೂರನಂತೆ ಮಣಿ ಇದೆ, ಅದು ಹೇಗಾದ್ರೂ ಸಂಪಾದನೆ ಮಾಡಬೇಕು. ಅಕ್ರೂರನಿಗೂ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತಿತ್ತು, ಅದು ಕೃಷ್ಣನಿಗಾಗಿತ್ತು. ಕೊನೆಗೆ ಅಕ್ರೂರ ಶತಧರ್ಮ ಎಲ್ಲರೂ ಸೇರಿಕೊಂಡು ಸತ್ರಾಜನ ಹತ್ರ ಮಣಿಯನ್ನು ಅಪಹರಣ ಮಾಡಲಿಕ್ಕೆ ನೋಡ್ತಾರೆ. ಅವಾಗೆ ಕೃತಧರ್ಮ ಆ ಮಣಿಯನ್ನು ತರುವಂತಹ ಸಂದರ್ಭದಲ್ಲಿ ಸತ್ರಾಜನನ್ನು ಕೊಲ್ಲಬೇಕಾಗಿ ಬರುತ್ತೆ. ಅವಾಗೆ ಕೃಷ್ಣ ತಿರುಗಿ ಬರ್ತಾನೆ, ಮಾವ ಸತ್ತು ಹೋಗಿದ್ದಾನೆ ಅಂತ ಕೇಳಿದ ಕೊಡಲೆ ಬಲರಾಮಕೃಷ್ಣ ಇಬ್ಬರು ಕೂಡ ಸೇರಿಕೊಂಡು ಆ ಕೃತಧರ್ಮನ ಹತ್ತಿರ ಹೋಗ್ತಾರೆ. ಅವನಾದರೂ ಕೃಷ್ಣ ನೋಡಿದಕೂಡಲೆ ಕದಲಿ ಓಡಲಿಕ್ಕೆ ಶುರು ಮಾಡುತ್ತಾನೆ. ಅಂತ ಅವನ ಹಿಂದೆ ಓಡಿದ ಕೃಷ್ಣ ಅವನನ್ನ ಕೊಂದು ಅವನಲ್ಲಿ ನೋಡುತ್ತಾನೆ, ಚೂರು ಮಣಿ ಯಾವುದೂ ಇಲ್ಲ. ಅಂತ ಕಾಲಕ್ಕೆ ಬಲರಾಮ ಬರ್ತಾನೆ, ಬಲರಾಮ ಕೇಳುತ್ತಾನೆ ಕೃಷ್ಣ ಮಣಿಯಲ್ಲಿ ಶ್ರೀಧರ್ಮ ಅವನನ್ನು ಸಂಹಾರ ಮಾಡಿದ ಕೃಷ್ಣ. ಮಣಿ ಇದ್ದಿಲ್ಲ, ಅದನ್ನೇ ಬಲರಾಮನಿಗೆ ಹೇಳಿದ. ಬಲರಾಮ ನಂಬಲಿಲ್ಲ, ಕೃಷ್ಣ ಆ ಮಣಿಯನ್ನು ತಗೊಂಡು ಬಿಟ್ಟಿದ್ದಾನೆ ಅಂತ ಸಿಟ್ಟಿನಿಂದ ಹೊರಟೇ ಹೋಗ್ತಾ ಇದ್ದಾನೆ ಬಲರಾಮ. ನಂತರ ಗೊತ್ತಾಯಿತು ಕೃಷ್ಣನಿಗೆ, ಅಲ್ಲ ಇಲ್ಲೆಲ್ಲ ಕಥೆ ಭಾಗವತದಲ್ಲಿ ಇದೆಯಾ? ಹೌದು, ತುಂಬಾ ಕಥೆ ಕೂಡಿದೆ. ನಾವು ಸಾಮಾನ್ಯವಾಗಿ ಸಪ್ತಾಹದಲ್ಲಿ ಹೇಳುವಾಗ ರುಕ್ಮಿಣಿ ಕಲ್ಯಾಣಕ್ಕೆ ಕೃಷ್ಣಾರ್ಪಣ ಅಂದು ಬಿಡ್ತಾ ಇದ್ದೆ. ಹೋದರು ತುಂಬಾ ಕಥೆ ಕೂಡಿದೆ. ಅದಕ್ಕೆ ಶ್ರೀಪಾದಂಗಳವರು ಭಾಗವತದ ಉತ್ತರಾರ್ಧ ಎಂಬುದನ್ನು ಪೂರ್ಣವಾಗಿ ಹೇಳುತ್ತಾ ಇದ್ದಾರೆ. ಕೃಷ್ಣ ಕಥಾದಲ್ಲಿ ಬರ್ತಾ ಇದೆ. ನಂತರ ಗೊತ್ತಾಯಿತು ಅಕ್ರೂರ ರಾಜ್ಯದಲ್ಲಿ ಇಲ್ಲ, ಓಡಿ ಹೋಗಿದ್ದಾನೆ, ಬೇರೆ ಕಡೆ ಇದ್ದಾನೆ. ಅಂತ ಬೇರೆ ಕಡೆ ಇರುವ ಅಕ್ರೂರ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕಲ್ಲ, ಗೊತ್ತಾಯಿತಂತೆ. ಒಂದು ಕಡೆ ವಿಶೇಷವಾದ ಯಜ್ಞಗಳು ನಡೀತಾ ಇವೆ, ವಿಶೇಷವಾದ ಬ್ರಾಹ್ಮಣ ಭೋಜನ ದಕ್ಷಿಣಾದಿಗಳು ಆಗ್ತಾ ಇವೆ, ಎಲ್ಲರಿಗೂ ಗೊತ್ತಾಯಿತಂತೆ ಅಕ್ರೂರ ಅಲ್ಲೇ ಇದ್ದಾನೆ. ಅಕ್ರೂರ ಅಂದ್ರೆ ಅವನ ಪರಿಚಯ ಮಾಡಿಕೊಳ್ತಾರೆ, ಅಕ್ರೂರನ ಅಪ್ಪನ ಹೆಸರು ಸುಹಲ್ಕ ಅಂತ. ಸುಹಲ್ಕ ಚರಿತ್ರೆ ಹೇಳ್ತಾರೆ, ಒಂದು ರಾಜ್ಯದಲ್ಲಿ ಮಳೆಯೇ ಇದ್ದಿಲ್ಲ, ರೈಂದ್ರ ದೇವರು ಮಳೆಯ ಬರುತ್ತಿಲ್ಲ, ಹೇಳಿದ್ರು ಈ ಸಫಲಕನನ್ನ ಕರ್ಕೊಂಡು ಹೋದ್ರೆ ಸಾಕು ಅಂದ್ರು. ಸಫಲಕ ಆ ರಾಜ್ಯದಲ್ಲಿ ಹೆಜ್ಜೆ ಹಾಕಿದ ಕೊರೆ ಇಂದ್ರ ದೇವರು ಮಳೆಯನ್ನು ಸುರಿಸಿದ್ರು. ಅಷ್ಟು ಪುಣ್ಯವಂತ ಸಫಲಕ. ಆತನ ಹೆಂಡತಿ ಹೆಸರು ಗಾಂಧಿನಿ ಅಂತ. ಯಾಕೆ ಆಕೆ ಗಾಂಧಿನಿ ಹೆಸರು ಅಂದ್ರೆ, ಆಕೆಯ ತಂದೆ ಆ ಹೊಟ್ಟೆಯಲ್ಲಿ ಈಕೆ ಮಗುವಾಗಿರುವಾಗ ಎಷ್ಟು ಕಾಲ ಆದ್ರೂ ಸಫಲಾಗ್ತಾ ಇಲ್ಲ, ವರ್ಷಗಳು ಕಳೀತಾ ಇವೆ, ಕೂಸು ಒಳಗೆ ಇದೆ. ಕೊನೆಗೆ ತಂದೆ ಕೂಸನ್ನು ಕೇಳ್ತಾ ಇದ್ದಾನೆ, ಯಾಕೆ ಹೊರಗೆ ಬರ್ತಾ ಇಲ್ಲ? ಅವಾಗ ಕೂಸು ಹೇಳುತ್ತೆ, ನಾನು ಹೊರಗೆ ಬಂದ್ರೆ ನನ್ನೊಂದು ವ್ರತ ಇದೆ. ಏನು ವ್ರತ? ನಾನು ಹುಟ್ಟಿದ ದಿವಸದಿಂದ ಪ್ರತಿಯೊಂದು ದಿವಸ ಒಂದು ಆಕಳನ್ನ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಅದು ವ್ಯವಸ್ಥೆ ಆಗ ಹೊರಗೆ ಬರ್ತಿರಲಿಲ್ಲ, ಇಲ್ಲೇ ಇರ್ತೇನೆ ಅಂತ. ಆಯ್ತಮ್ಮ ಬಾ ಅಂತ ಕರ್ಕೊಂಡು ಬಂದೆ. ಮೊದಲನೇ ದಿವಸದಿಂದ ಕೊನೆಯ ಪರ್ಯಂತವೂ ಕೂಡ ಆಕೆ ದಿನಾಗ್ಲೂ ಒಂದು ಆಕಳನ್ನ ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ರು. ಅದಕ್ಕೆ ದಾಂದಿನಿ, ಆಕಳನ್ನ ದಾನ ಕೊಡುವವಳು ಅಂತ ಆಕೆಗೆ ಹೆಸರು ಬಂತು. ಅವರಿಬ್ಬರ ಮಗನೇ ಅಕ್ರೂರ. ಅಕ್ರೂರ ಎಲ್ಲಿದ್ರೆ ಅಲ್ಲಿ ಯಜ್ಞಗಳು ವಿಶೇಷವಾಗಿ ಮಾಡುತ್ತಾನೆ, ಭಗವಂತನ ಪ್ರೀತಿಗಾಗಿ ಮಾಡುತ್ತಾನೆ. ಅವಾಗೆ ಸುರುಷ್ಟಿ ಬರುತ್ತೆ. ಎಲ್ಲಿ ಆದರೆ ಒಳ್ಳೆ ಮಳೆ ಯಜ್ಞಗಳು ನಡೀತಾ ಇದೆ ನೋಡಿದ್ರು, ಅಲ್ಲೇ ಅಕ್ರೂರ ಇದ್ದಾನೆ ಅಂತ ತಿಳ್ಕೊಂಡ್ರು. ನಂತರ ಅಕ್ರೂರನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸಭೆ ಮಾಡಿದ ಕೃಷ್ಣ ಅಕ್ರೂರನನ್ನ ಕರೆದ. ಏ ಅಕ್ರೂರ, ಮನೆಯಲ್ಲಿದೆ ಹೇಳು. ಅಕ್ರೂರ ಬಂದ, ಎಲ್ಲರೆದುರಿಗೆ ಬಚ್ಚಿಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಕೃಷ್ಣನ ಹತ್ರ ಬಂದು ಬಟ್ಟೆಯಲ್ಲೇ ಬಚ್ಚಿಟ್ಟುಕೊಂಡು ಬಂದಿದ್ದ ಆ ಮಣಿಯನ್ನ ತೆಗೆದು ಕೃಷ್ಣನ ಕೊಡ್ತಾ ಇದ್ದಾನೆ. ಕೃಷ್ಣ ಈ ಮಣಿಯನ್ನು ತಗೋ. ಅವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಏ ಅಕ್ರೂರ, ನಾನು